प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्नः अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्वानतोडः यस्माद् ब्रह्मेन्द्ररुद्रादिदेवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यं वा चरणौ हृदि सर्वदा मद्वाक्यसरणिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं ईडे चेतो हिमानिनः यूयं सर्वे प्रकुरुता वनो मे मध्वभावकम् श्रीमध्वः कल्पवृक्षस्तु जयार्यः कामसुस्कृतः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् गौरवः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಪರಮ ಪವಿತ್ರವಾದಂತಹ ಚಾತುರ್ಮಾಸ್ಯ ಇವತ್ತಿನಿಂದ ಪ್ರಾರಂಭ. ಚಾತುರ್ಮಾಸ್ಯ ವರ್ಷದ ಶ್ರೇಷ್ಠವಾದಂತಹ ಒಂದು ಪರ್ವಕಾಲ. ಪುರಾಣಗಳಲ್ಲಿ ಅನೇಕ ಸರ್ತಿ ಹೇಳಿರೋ ಹಾಗೆ ನಮ್ಮ ಜೀವನಕ್ಕೆ ಕಾಲ, ದೇಹ, ದೇಶ ಮೂರು ಬೇಕು. ದೇಹ ಅಧಿಷ್ಠಾನ, ನಾವು ದೇಹ ಇಲ್ಲದೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ದೇಹ ಬೇಕು. ದೇಹಗಳಿಗೆ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಒಂದು ಮನಸ್ಸು. ಇದರಿಂದ ದೇಹ ಒಂದು ವಾಹನ ಅಂತ ಕರೆದಿದ್ದಾರೆ ಕಠೋಪನಿಷತ್ತಿನಲ್ಲಿ. ದೇಹ ಅಂದರೆ ರಥ ಇದ್ದಾಗ ಲೆಕ್ಕ. ರಥದ ಕುದುರೆಗಳು ಅಂದರೆ ಇಂದ್ರಿಯಗಳು. ಹತ್ತು ಕುದುರೆಗಳ ವಿಶಿಷ್ಟವಾದ ರಥ ಈ ಒಂದು, ಅದಕ್ಕೆ ಸಾರಥಿಯಂತೆ ಮನಸ್ಸಿದೆ. ಇಂಥ ಇದರಿಂದ ನಾವು ಹೋಗಬೇಕಾದ ಗುರಿ ಅಂದರೆ ವೈಕುಂಠ ಲೋಕವನ್ನು ತಲುಪಬೇಕು. ಅದಕ್ಕೆ ದೇಹ ಒಳ್ಳೆಯ ಒಂದು ರಥವಾಗಿದೆ. ನಮ್ಮ ವೆಹಿಕಲ್ ಸರಿಯಾಗಿದ್ದರೆ ಮಾತ್ರ ನಮ್ಮ ಪ್ರಯಾಣ ಸರಿ ಇರಲಿಕ್ಕೆ ಸಾಧ್ಯ. ವೆಹಿಕಲ್ನಲ್ಲಿ ಕಂಡು ಬರ್ತಕ್ಕಂಥ ದೋಷ ನಮ್ಮ ಪ್ರಯಾಣಕ್ಕೆ ವಿಘ್ನ ಉಂಟು ಮಾಡುತ್ತೆ, ಗುರಿ ತಲುಪಿಸ್ದಂತೆ ಮಾಡಿಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ದೇಹದ ಸಂರಕ್ಷಣೆ ಬಹಳ ಮುಖ್ಯವಾದ ಕೆಲಸ. ಇವತ್ತಿನ ಜನಕ್ಕೆ ಪರಿಕಲ್ಪನೆಯೇ ಇಲ್ಲ. ಎಲ್ಲಿ ಎಷ್ಟು ಬೇಕಾದರೂ ತಿನ್ನು, ಎಲ್ಲಿ ಬೇಕಾದರೂ ತಿನ್ನು, ಯಾವ ಬೇಕಾದರೂ ತಿನ್ನು, ಎಷ್ಟು ಬೇಕಾದರೂ ತಿನ್ನು, ಹಾಗಾಗಿಬಿಟ್ಟಿದೆ. ರುಚಿ ರುಚಿಗೋಸ್ಕರ ತಿನ್ನೋದು ಅಂತ ಆಗಿಬಿಟ್ಟಿದೆ. ತಪ್ಪದು. ಆಹಾರ ಅಂಬೋದು ರುಚಿಗೋಸ್ಕರ ಅಲ್ಲ, ಪೆಟ್ರೋಲ್ ಹಾಕೋದು ಟೇಸ್ಟ್ಗೆ ಹಾಕಿಸ್ತಾರೆ, ಅದಕ್ಕಲ್ಲ. ಔಷಧಿ ತಗೊಳ್ಳೋದು ರುಚಿಗಲ್ಲ, ಅದು ಆರೋಗ್ಯಕ್ಕಷ್ಟೇ. ಮತ್ತು ಆಹಾರ ಅನ್ನೋದು ನಮ್ಮ ಜೀವನದ ದೇಹದ ರಕ್ಷಣೆಗೋಸ್ಕರ ಬೇಕಾದದ್ದು. ದೇಹ ಬೆಳಿಬೇಕು, ಉಳಿಬೇಕು, ಅದಕ್ಕಾಗಿ ಆಹಾರ ಬೇಕು. ಆ ಹಿನ್ನೆಲೆಯಲ್ಲಿ ಸರಿಯಾದ ಆಹಾರ ಕ್ರಮ ಇದ್ದರೆ ಮಾತ್ರ, ಫ್ಯೂಯಲ್ ಸರಿ ಇದ್ದರೆ ವೆಹಿಕಲ್ ಹೇಗೆ ಸರಿ ಇರ್ತದೋ. ಇವತ್ತು ನಮಗೆ ಫುಡ್ ಅಂದರೆ ಫ್ಯೂಯಲ್ ಅಷ್ಟೇ, ಬೇರೆ ಅಲ್ಲ. ಆಹಾರ ಶಕ್ತಿ ಕ್ಯಾಲೋರೀಸ್ ಲೆಕ್ಕ ಹಾಕ್ತಾರಲ್ಲ, ಆ ಶಕ್ತಿ ಎಷ್ಟು ಶಕ್ತಿ ಕೊಡುತ್ತೆ ಅಂತಲೇ ಅರ್ಥ ಅದಕ್ಕೆ. ಆ ದೃಷ್ಟಿಯಿಂದ ಸರಿಯಾಗಿ ನಮ್ಮ ದೇಹವನ್ನು ರಕ್ಷಣೆ ಮಾಡಬೇಕಾದ ನಮ್ಮ ಕೆಲಸ. ಆಗ ನಮ್ಮ ಗುರಿ ಒಂದು ಎರಡು, ಒಂದು ಗುರಿ ಮುಟ್ಟೇ ಮುಡ್ತೇವೆ, ದಾರಿಯಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಇಲ್ಲದೆ ಹೋದರೆ ಅರ್ಧರ್ಧ ಕೆಟ್ಟ ಕೆಟ್ಟ ಇರ್ತಕ್ಕಂಥ ಗಾಡಿ ಆದರೆ ಆಗ ಪ್ರಯಾಣ ಅನ್ನೋದು ಅತ್ಯಂತ ಅಹಿತಕರವಾದ ವಾತಾವರಣ ಉಂಟು ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ದೇಹದ ರಕ್ಷಣೆಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಇನ್ನು ಸ್ಥಳ ಇರತಕ್ಕಂಥ ಸ್ಥಳ, ಇವತ್ತು ಕಾರೇನೋ ಭಾರಿ ಇಂಪೋರ್ಟೆಡ್ ಕಾರೇ ಫಸ್ಟ್ ಕ್ಲಾಸಾಗಿ ಹೋಗುತ್ತೆ, ಅದು ಮಡ್ ರೋಡು, ಏನು ಮಾಡೋಕ್ಕೂ ಬರೋದು. ರೋಡೇ ಸರಿ ಇಲ್ಲ, ಆ ಪಿಚ್ ಸರಿ ಇಲ್ಲ, ಆಡಲಿಲ್ಲ ಅಂತಾರಲ್ಲ ಹಾಗೆ. ಒಳ್ಳೆ ದಾರಿ ಇರಬೇಕು. ತುಂಬ ಜನಕ್ಕೆ ದೇಹ ಸರಿ ಇದೆ, ದಾರಿನೇ ಗೊತ್ತಿಲ್ಲ ಅವರಿಗೆ. ದಾರಿ ಯಾವುದೇ ಯಾವ ವೈಕುಂಠಕ್ಕೆ ಗೊತ್ತೇ ಇಲ್ಲ ಅಂದರೆ ಅದು ಸರಿಯಲ್ಲ, ದಾರಿ ಸರಿ ಇರಬೇಕು. ಎರಡನೇ ಭಾಗ ಕಾಲ, ಆ ಟೈಮ್ ಅಷ್ಟೇ ಮುಖ್ಯವಾದದ್ದು. ಯಾವುದೋ ಕಾಲಕ್ಕೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ, ಆ ಕಾಲಕ್ಕೆ ಮಾಡಿದರೆ ಮಾತ್ರ ನಮ್ಮ ಜನಕ್ಕೆ ಎಲ್ಲದಕ್ಕೂ ಟೈಮ್ ಅರ್ಥ ಆಗುತ್ತೆ. ಲಾಸ್ಟ್ ಡೇಟ್ ನೋಡ್ತಿರ್ತಾನೆ, ಇದಕ್ಕೆ ನೋಡೋದೇ ಇಲ್ಲ. ಯಾವ ಕಾಲಕ್ಕಲ್ಲ, ನರಜನ್ಮ ಬಂದಾಗ, ನಾಲಿಗೆ ಇರುವಾಗ, ಕೃಷ್ಣ ಎನಬಾರದೆ ಆ ಕಾಲದ ನಾವು 90 ವರ್ಷ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿಸಿ ಏನು ಸಂಪಾದನೆ ಮಾಡೋಗಿದೆ, ಪರವತ್ತಿಗೆ ಇರೋದು ಗ್ಯಾರಂಟಿನೇ ಇಲ್ಲ. ಅಡ್ವಾಂಟೇಜ್ ತೊಗೊಳ್ಳೋದಕ್ಕೆ ಬರೋದಿಲ್ಲ. ಮತ್ತು ಓದಿಗೆ ಒಂದು ಕಾಲ ಇರ್ತದೆ, ನೀವು 40 ವರ್ಷ ಆದವನು ಏನು ಓದ್ತೀವಿ ಅಂತ ಕೇಳೋದಿಲ್ಲ, ಎಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಳ್ತಾರೆ. 20 ವರ್ಷದವನ್ನ ಎಲ್ಲಿ ಕೆಲಸ ಮಾಡ್ತೀವಿ ಅಂತ, ಏನು ಓದ್ತೀವಿ ಅಂತ ಕೇಳ್ತಾರೆ. ಅದು ಓದೋಕ್ಕಾಲ, ಅದು ಕೆಲಸ ಮಾಡೋಕ್ಕಾಲ. ಆ ಹಿನ್ನೆಲೆಯಲ್ಲಿ ನಮಗೊಂದು ಪ್ರತಿಯೊಂದು ಕಾಲ ಇದೆ. ನಮಗೆಲ್ಲ ಒಂದೇ ಕಾಲ ಇವತ್ತು, ಧನ ಸಂಪಾದನೆ ಕಾಲ ಆಗಿಬಿಟ್ಟು. ಯಾವ ಕಾಲಕ್ಕೂ ಕೂಡ ಅದು ಒಂದೇ. ಚಿಕ್ಕವರಿಗೂ ಅದೇ ಗುರಿ, ದೊಡ್ಡವ್ರಿಗೆ ಅದೇ ಗುರಿ, ಬದುಕರಿಗೂ ಅದೇ ಗುರಿ ಆಗಿಬಿಟ್ರೆ ಸಾಧನೆ ಮಾಡೋದು ಯಾವಾಗ? ದೇಹ, ದೇಶ, ಕಾಲ, ಇವತ್ತು ಕಲಿಗಾಲ. ಒಳ್ಳೆ ಸಾಧನೆಗೆ ಒಳ್ಳೆ ಕಾಲ ಅಂತ ಹೇಳ್ತಾರೆ. ಸಾಧನೆಗೆ ಒಳ್ಳೆ ಕಾಲ ಇದೆ. ಒಂದಿಷ್ಟು ಸಾಧನೆ ಒಳ್ಳೆ ಕಾಲ ಅಂತ ಅನುಭವ ಬರಬೇಕಾದ್ರೆ ಈ ನೈಟ್ ಬಸ್ಸಸ್ ಬಂದಮೇಲೆ ಗೊತ್ತಾಯ್ತಾರೆ. ಹೋಗ್ತಾನೆ ನೈಟ್ ಬಸ್ಸಸ್ ಬಂದು ನೈಟ್ ಹೊಡೆದು ಬೆಳಿಗ್ಗೆ ಸೇರೋದು ಮತ್ತು ನೈಟ್ ವಾಪಸ್ ಬರೆದು ಬೆಳೆದು ಬಿಡೋರು, ಎರಡು ದಿವಸ ಸೇವ್ ಆಗುತ್ತಾರೆ. ನೈಟ್ ಬಸ್ಸಸ್ ಇಲ್ಲದೇ ಇದ್ದ ಕಾಲಕ್ಕೆ ಒಂದು ದಿವಸ ಪ್ರಾಬ್ಲಮ್, ಮೂರು ದಿವಸ ಹೋಗ್ತಾ ಇತ್ತು. ಈಗ ಒಂದೇ ದಿವಸ ಎಷ್ಟು ಅನುಕೂಲ ಆಯಿತು. ನೈಟ್ ಪ್ರಯಾಣ ಇನ್ನೂ ಜನಕ್ಕೆ ಗೊತ್ತಿಲ್ಲ, ಭಾಳ ಫಾಸ್ಟ್ ಆಗುತ್ತೆ. ನೈಟ್ ಪ್ರಯಾಣದಲ್ಲಿ ದಾರಿ ಆ ಕಡೆಗೆ ನೋಡೋಕ್ಕೆ ಬರೋದಿಲ್ಲ. ನೈಟ್ ದಾರಿ ಒಂದೇ ಕಾಣಿಸೋದ್ರಿಂದ ಡಿಸ್ಟರ್ಬೆನ್ಸ್ ಭಾರಿ ಕಡಿಮೆ. ಡೇ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಭಾಳ ಜಾಸ್ತಿ. ಸೊ ಕಲಿಯುಗದಲ್ಲಿ ಡಿಸ್ಟರ್ಬೆನ್ಸ್ ಭಾರಿ ಕಡಿಮೆ. ಸರಿಯಾದ ದಾರಿ ನೋಡ್ಕೊಂಡಿದ್ರೆ ಹೋಗಿ ಬಂದು ಹೋಗ್ಬಿಡ್ತು. ಅಲ್ಲೊಂದು ಲೈಟ್ ಇರಬೇಕಷ್ಟೇ. ಹೆಡ್ಡಲ್ಲಿ ಹೆಡ್ಡಲ್ಲಿ ಲೈಟ್ ಇರಬೇಕಿಲ್ಲ, ಹೆಡ್ ಲೈಟ್ ಇರಬೇಕು, ಹೆಡ್ಡಲ್ಲಿ ಲೈಟ್ ಇರಬೇಕಷ್ಟೇ. ತಲೆಯಲ್ಲಿ ಅದು ಜ್ಞಾನ ಇತ್ತು ಅಂದರೆ ಸಾಧನೆ ಕಲಿಯುಗದಲ್ಲಿ ಭಾರಿ ಚೆನ್ನಾಗಿರುತ್ತೆ. ನೀವೇ ನೋಡಿ ನೈಟ್ ಡೇ ಟೈಮಲ್ಲಿ ಜಾಸ್ತಿ ಕವರ್ ಆಗಲ್ಲ ದಾರಿ, ನೈಟ್ ಟೈಮ್ ತುಂಬ ಜಾಸ್ತಿ ಕವರ್ ಆಗಿಬಿಡುತ್ತೆ. ಕೆಲಸ ಬಿಫೋರ್ ಶೆಡ್ಯೂಲ್ ಹೋಗಿಬಿಡ್ತಾರೆ. ಅಂದರೆ ಕಲಿಯುಗ ಅಂದರೆ ಹಾಗೆ ಒಳ್ಳೆ ಜರ್ನಿಗೆ ಅವಕಾಶ ಇದೆ. ಇದು ರಾತ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಕಲಿಯುಗದ ಪ್ರಯಾಣ ರಾತ್ರಿ ಕಾಲದ ಪ್ರಯಾಣ ಇದ್ದಾಗೆ ಎಲ್ಲ ಸರಿ ಇದೆ. ಈಗ ನಮಗೆ ಕಾಲದ ಬಗ್ಗೆ ನೈಟ್ ಟೈಮ್ ಅದರಲ್ಲೂ ಒಂದು ವಿಶೇಷ ಅಂತ ಕೇಳಿದರೆ, ರಾತ್ರಿ ಎಂಟು ಏಳೆಂಟು ಗಂಟೆವರೆಗೂ 10 ಗಂಟೆ ಚಟುವಟಿಕೆ ಕಾಣಿಸ್ತಾರೆ. ರಾತ್ರಿ 12 ಗಂಟೆಗೆ ಯಾರು ಫೋನ್ ಮಾಡಲ್ಲ, ಸಾಮಾನ್ಯ ಕೆಲವರು ಮಾಡಿಬಿಡ್ತಾರೆ, ಬಿಡೋದಿಲ್ಲ. ಆದರೆ ಕೆಲವು ಸಾಮಾನ್ಯ ಮಾಡ, ಯಾಕಂದರೆ ಇದು ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ, ಟೋಟಲಿ ಫ್ರೀ. ಅದು ಅದಕ್ಕೆ ಹೇಳಿದ್ದು ಕಲಿಯುಗದಲ್ಲೇ ತಿರ್ಕೊಬಡಿತಾಚಾರ್ಯ ಇದ್ದಿದ್ದು. ಅವ್ರು ಓದಿದ್ದು ರಾತ್ರಿಯಲ್ಲಿ ಓದಿದರು. ಮತ್ತೆ ಕಲಿಯುಗದಲ್ಲಿ ರಾತ್ರಿ ಅಂದರೆ ನೈಟಲ್ಲೂ ಮಿಡ್ ನೈಟ್ ಇದ್ದಾಗ ಲೆಕ್ಕ. ಅಂಥ ಹೊತ್ತಿನಲ್ಲಿ ಆಚಾರ ಶಾಸ್ತ್ರ ಓದಿ ಇವತ್ತು ಅವ್ರು ಬರೆದ ವಾಯುಸ್ತುತಿ ಟೆಕ್ಸ್ಟ್ ಬುಕ್ ಆಗೋಯ್ತು. ಎಷ್ಟು ವರ್ಷ ಇರುತ್ತೋ ಲೆಕ್ಕನೇ ಇಲ್ಲ, ಎಷ್ಟು ಜನ ಹೇಳ್ತಾರೋ ಲೆಕ್ಕ ಇಲ್ಲ. ಅಂದರೆ ರಾತ್ರಿಯಲ್ಲಿ ಮಾಡಿದ ಸಾಧನೆಯ ಫಲ ಅಷ್ಟು ಮುಂದೆ ಬಂದಿರೋದ್ರಿಂದ ಈ ಮಿಡ್ ನೈಟ್ ಇದ್ದಾಗ ನಮ್ಮ ಚಾತುರ್ಮಾಸ್ಯ ಕಾಲ ಬಹಳ ಶ್ರೇಷ್ಠವಾದಂಥ ಕಾಲ ಸಾಧನೆಗೆ. ಕಲಿಯುಗವೇ ಶ್ರೇಷ್ಠ, 12 ತಿಂಗಳು ಶ್ರೇಷ್ಠ, ಅದರಲ್ಲಿ ಮಾಘ ಮಾಸ ಹೆಚ್ಚು ಶ್ರೇಷ್ಠ, ಅದರಲ್ಲಿಕ್ಕಿಂತ ಜಾಸ್ತಿ ಶ್ರೇಷ್ಠ ವೈಶಾಖ ಮಾಸ, ಅದಕ್ಕಿಂತ ಜಾಸ್ತಿ ಶ್ರೇಷ್ಠ ಚಾತುರ್ಮಾಸ್ಯ. ಈ ಚಾತುರ್ಮಾಸ್ಯದಲ್ಲಿ ಮಾಡತಕ್ಕಂಥ ಸಾಧನೆ ಎಲ್ಲ ತುಂಬ ಪರ್ವಕಾಲದಲ್ಲಿ ಮಾಡಿದರೆ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಕಾಲದಲ್ಲಿ ಮಾಡಿದರೆ ಮಲ್ಟಿಪ್ಲೋತ್, ಉದಾಹರಣೆಗೆ ಬಿತ್ತನೆ ಅಂತ ತಿಳ್ಕೊಬೇಡ, ಫೆಬ್ರವರಿಯಲ್ಲಿ ಬಿತ್ತಾರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಮಳೆಯೆಲ್ಲ ಕಾಳು ಹೋಯಿತು ಎಲ್ಲ ಹೋಯಿತು. ಈಗ ಬಿತ್ತಾನೆ ಒಳ್ಳೆ ಒಳ್ಳೆ ಕಾಲ ಇದೆ, ಬೆಳೆ ನೀರು ಬರುತ್ತೆ, ಎಷ್ಟು ಅನುಕೂಲ ಅಂದರೆ ಅಷ್ಟು ಬೇಗ ಬಂದು ಬಂದುಬಿಡುತ್ತೆ ಆ ಕಾಲದಲ್ಲಿ. ಇವತ್ತು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಚಳಿಗಾಲದಲ್ಲಿ ಇದನ್ನು ತೊಗೊಂಡ್ಬಿಡೋದು, ಚಳಿಗಾಲದಲ್ಲಿ ಶಾಲೆಗೆ ತೊಗೊಳೋದು ಬಿಟ್ಬಿಟ್ಟ ಎಲ್ಲ ತೊಗೊಂಡು. ಬೇಸಿಗೆಗಾಲದಲ್ಲೆಲ್ಲ ಹೀಟರ್ ವ್ಯವಸ್ಥೆ ಮಾಡಿಕೊಂಡು ಬೇಸಿಗೆಗಾಲದಲ್ಲಿ, ಇದರಲ್ಲಿ ಎ ಸಿ ಹಾಕ್ಕೊಂಡ, ಕೂಲರ್ ತೊಗೊಂಡ, ಚಳಿಗಾಲದಲ್ಲಿ ಕೂಲರ್ ತೊಗೊಂಡ ಸೂಟ್ ಆಗೋದಿಲ್ಲ, ಬೇಸಿಗೆಯಲ್ಲಿ ಹೀಟರ್ ತೊಗೊಂಡ ಅದು ಹೋಯ್ತು. ಆ ಕಾಲಕ್ಕೆ ಅದು ಬೇಕು. ಇವತ್ತು ಜ್ಞಾನ ಕಾರ್ಯಕ್ಕೆ ಅತಿ ಶ್ರೇಷ್ಠವಾದಂಥ ಕಾಲ ಕಲಿಯುಗ. ಕಾರಣ ಅತಿ ಶ್ರೇಷ್ಠವಾಗಿ ತುಂಬ ಜನ ದಾರಿ ತಪ್ಪಿದ ಕಾಲಕ್ಕೆ ದಾರಿ ಪಟ್ಟುಬಿಡ್ತಾನಲ್ಲ, ತುಂಬ ಶ್ರೇಷ್ಠ. ಅದೇ ರೀತಿಯಲ್ಲಿ ಈ 4 ತಿಂಗಳಲ್ಲೂ ಕೂಡ ಮತ್ತೆ ತಾರತಮ್ಯ ಹೇಳ್ತಾರೆ. 4 ತಿಂಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿದೆ. 4 ತಿಂಗಳು ಇದು ಬೆಳೆಗೆ ಒಳ್ಳೆ ಕಾಲ ಅಂತೇಳಿ, ತತ್ವಜ್ಞಾನದ ಬೆಳೆಗೂ ಒಳ್ಳೆ ಕಾಲ, ಅನ್ನಕ್ಕೂ ಒಳ್ಳೆ ಕಾಲ, ಜ್ಞಾನಕ್ಕೂ ಒಳ್ಳೆ ಕಾಲ, ಒಳ್ಳೆ ಬೆಳೆ ಬೆಳೀತಕ್ಕಂಥ ಕಾಲ. ಎಲ್ಲಿ ನೋಡಿದ್ರು ಹೊರಗೆ ನೋಡ್ತಾ ಇರಿ, ಈಗ ಮಳೆ ಬಂದ ಕಡೆಗೆಲ್ಲ ಒಳ್ಳೆ ಹಸಿರು ಕಾಲ, ಭೂಮಿ ಹೋದ ಬೇರೆ ರೀತಿ ಬರೀ ಎಲ್ಲಿ ನೋಡಿದ್ರು ಹಸಿರು ಸೊತ್ತು ಎಲ್ಲ ತೆನೆ ಬಿಟ್ಬಿಟ್ಟಿರುತ್ತೆ. ಆ ಕಾಲ ಬೇಸಿಗೆಯಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಬಾವಿಗೆ ಇದ್ದೊಂದು ಸ್ವಲ್ಪ ಅಲ್ಲೊಲ್ಲೊಂದು ಕಾಣಿಸ್ತಿರುತ್ತೆ ಅಷ್ಟೇ, ಇದ್ರೆ ಇದಾಗಲಿ ಎಲ್ಲಿ ನೋಡಿದ್ರು ಅಂತ ಹಸಿರು ವಾತಾವರಣ. ಅದೇ ಜ್ಞಾನ ಕಾರ್ಯದ ಚಾತುರ್ಮಾಸ್ಯ ಕಾಲ ಅಂದರೆ ಮಳೆ ಬೆಳೆ ಎರಡು. ಇನ್ನೊಂದು ಅನುಕೂಲ ಏನು ಗೊತ್ತೇನು, ಹಿಂದಿನ ಕಾಲಕ್ಕೆ ಈ ಕಾಲಕ್ಕೂ ಇಂದು ವ್ಯವಸಾಯದ ಕಾಲಕ್ಕೆ ತುಂಬ ಹೊರಗೆ ಓಡಾಡೋದು, ಚಾತುರ್ಮಾಸ್ಯದಲ್ಲಿ ಓಡಾಡೋಗಿಲ್ಲ. ಮಳೆಗಾಲ ಆದ್ದರಿಂದ ಬಿಟ್ಟಿರುತ್ತೆ, ಮಧ್ಯೆ ಮಧ್ಯೆ ಓಡಾಟ ಇಲ್ಲ, ಜಾಸ್ತಿ ಇಲ್ಲ. ನಾ ತಿಳ್ಕೊಂಡು ಎತ್ತಿಗಳು ಮಾತ್ರ ಓಡಾಡಬಾರ್ದು ಅಂತೇಳಿ, ತಪ್ಪದು ಯಾರೂ ಓಡಾಡಬಾರ್ದು ಚಾತುರ್ಮಾಸ್ಯದಲ್ಲಿ. ಚಾತುರ್ಮಾಸ್ಯದಲ್ಲಿ ತೀರ್ಥಯಾತ್ರೆ ಸಂಚಾರ ಎಲ್ಲ ನಿಷಿದ್ಧ. ಎತ್ತಿಗಳಿಗೆ ನಿಷಿದ್ಧ ಯಾತಕ್ಕೆ ಮಾಡಿದರು ಅಂದರೆ ಪ್ರಾಣಿ ಹಿಂಸೆ ಆಗುತ್ತೆ, ತುಳಿದ್ರೆ ಸಂಚಾರ ಮಾಡ್ತಿದ್ದರೆ ಪ್ರಾಣಿ ಹಿಂಸೆ ಆಗುತ್ತೆ, ಸಂಚಾರ ಮಾಡದೇ ಇದ್ದಾಗ ಪ್ರಾಣಿಗಳು ಉಳಿಯುತ್ತೆ ಅಂತ ಅವ್ರಿಗೆ ಬ್ಯಾನ್ ಮಾಡಿರೋರು. ಎತ್ತಿಗಳಿಗೆ ಇಷ್ಟು ಹೇಳಿದ ಗೃಹಸ್ಥ, ಇನ್ನೂ ಕೆರೆಯಾಗಿ ಎತ್ತಿಗಳು ಇಳಿಸ್ಕೋಬೇಕಾದ ಗೃಹಸ್ಥ, ಎತ್ತಿಗಳು ಅವ್ರ ಪ್ರತ್ಯೇಕ ಇರಾಗಿಲ್ಲ, ಯಜಮ ಗೃಹಸ್ಥ ಬಂದು ಅವ್ರು ಆಹ್ವಾನ ಮಾಡಿ ಕುಡಿಸ್ಕೋಬೇಕು, ನೀವು ಚಾತುರ್ಭಾಷೆ ಕೊಡಿ ಅಂತ ಕೇಳ್ಕೋಬೇಕು. ಅವರು ಕುಡಿಸ್ತಾನೆ ಎದ್ದೋಗ್ಬಿಟ್ರೆ ಪಂಚಾಯಿತಿ ಆಗುತ್ತೆ, ಸಾವಜಿತಿ ತಾನೂ ಕೊಡಬೇಕು. ಅತಿಥಿಗಳು ಮನೆಗೆ ಕರೆದು ಅಟ್ಟೆ ಇರಬೇಕು, ಗೆಸ್ಟ್ ಬರ್ತಾರೆ ಅಂತ ಹೋಗೋದಿಲ್ಲ ಆ ಟೈಪ್. ಇವತ್ತು ಯಾರೋ ಗೆಸ್ಟ್ ಅಲ್ಲ, ಯತಿಗಳಂಥ ಚಾತುರ್ಮಾಸ್ಯ ಕೂಡಿಸಿಬಿಟ್ಟು ಅವರೆದುರಿಗೆ ನಾವು ಒಳ್ಳೆ ರೀತಿಯಲ್ಲಿ ಪಾಠ ಪ್ರವಚನ ಜ್ಞಾನ ಕಾರ್ಯ ಮಾಡೋದಕ್ಕೆ ಒಳ್ಳೆ ಒಂದು ಸುಶಿಕ್ಷಿತವಾದ ಕಾಲ, ಸುರಕ್ಷಿತವಾದ ಕಾಲ ಈ ಚಾತುರ್ಮಾಸ್ಯ ಕಾಲ. ಇದರಲ್ಲೂ ಕೂಡ ಪ್ರಾಬಲ್ಯ ಮತ್ತೆ ಉತ್ತರೋತ್ತರ ಪ್ರಾಬಲ್ಯ ಅಂತ ಹೇಳ್ತಾರೆ. ಮೊದಲೇ ತಿಂಗಳು ಎರಡನೇ ತಿಂಗಳು ಶ್ರೇಷ್ಠ, ಅದಕ್ಕಿಂತ ಮೂರನೇ ತಿಂಗಳು ಶ್ರೇಷ್ಠ, ಅದಕ್ಕಿಂತ ನಾಲ್ಕನೇ ತಿಂಗಳು ಶ್ರೇಷ್ಠ. ನಮಗೆ ನೋಡ್ತಾ ನಾಲ್ಕನೇ ತಿಂಗಳು ಹೆಚ್ಚು ಕಷ್ಟ, ಇದೊಂದು ಪಜೀತಿ ಬರ್ತಾವೆ. ಶ್ರೇಷ್ಠ ಆಗಲಿಕ್ಕೆ ಕಾರಣ ಕಷ್ಟ ಆದಷ್ಟು ಫಲ ಜಾಸ್ತಿ ಅಂತ ಅರ್ಥ. ಡಿಫಿಕಲ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದಾಗ ಮಾರ್ಕ್ಸ್ ಜಾಸ್ತಿ ಇಟ್ಟಿರ್ತಾರೆ, ಸಿಂಪಲ್ ಕ್ವಶನಿಗೆ ಕಡಿಮೆ ಮಾರ್ಕ್ಸ್ ಇಟ್ಟಿರ್ತಾರೆ. ಯಾವಾಗಲೂ ಮಾರ್ಕ್ಸ್ ಹೆಚ್ಚಿದೆ ಅಂತ ತಕ್ಷಣ ಆ ಕಡೆ ಅವಾಯ್ಡ್ ಮಾಡಬಾರ್ದು, ಜಾಸ್ತಿ ಗಮನ ಕೊಡಬೇಕು. ಇದು ಉತ್ತರೋತ್ತರ ಪ್ರಾಬಲ್ಯ. ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಈ ನಾಲ್ಕು ರೂಪಗಳು ಮಾಸ ನಿಯಾಮಕ ರೂಪಗಳು. ಯಾವುದೇ ನಿಯಾಮಕ ರೂಪ ಇಲ್ಲದೆ ಮಾಸ ಚಿಂತನೆ ಮಾಡಿದರೆ ಉಪಯೋಗ ಇಲ್ಲ. ಜಡಪದಾರ್ಥಗಳು ನಚಕರ್ಮ ವಿಮಾಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ಅದಕ್ಕೆ ಅಭಿಮಾನಿ ದೇವತೆಗಳು ನಿಯಾಮಕ ರೂಪಗಳು, ದೇವತೆಗಳು ಅಭಿಮಾನಿಗಳು, ನಿಯಾಮಕ ಭಗವದ್ ರೂಪಗಳು. ಹೇಗೆ ನಾವು ಕೇಶವಾದಿ ಮಾಸಗಳಿಗೆ, ಮಾರ್ಗಶಿರಾದಿ ಮಾಸಗಳಿಗೆ ಕೇಶವಾದಿ ರೂಪ ಹೇಳ್ತೇವೋ ಹಾಗೆ ನಾಲ್ಕಕ್ಕೂ ರೂಪ ಹೇಳಬೇಕು. ನಿಮಗೆ ಆಶ್ಚರ್ಯ ಅಂದರೆ ಈ ಚಾತುರ್ಮಾಸ್ಯದ ಕಲ್ಪನೆ ಬರೀ ನಮ್ಮ ಹಿಂದೂಗಳಲ್ಲ, ಹಿಂದೂಗಳಲ್ಲದವರಲ್ಲೂ ಇದೆ. ಜೈನರಲ್ಲಿ ಚಾತುರ್ಮಾಸ್ಯ ನಮಗಿಂತ ಭಾರಿ ಸ್ಟ್ರಾಂಗಾಗಿ ಅಬ್ಸರ್ವ್ ಮಾಡ್ತಾರೋ, ಸ್ವಲ್ಪ ಕೂಡ ತಪ್ಪಬಾರ್ದು. ನಾವು ಕೆಲವನ್ನ ಇವತ್ತು ಎಲ್ಲ ಲೈಟಾಗಿ ತೊಗೊಂಡೆ ನಮಗೆ ಅಭ್ಯಾಸ, ಜ್ಞಾನಕಾರನೇ ಲೈಟಾಗಿಬಿಟ್ಟಿದೆ ನಮಗೆ. ಅವ್ರು ಹಾಗಲ್ಲ, ಭಾರಿ ಸ್ಟ್ರಿಕ್ಟ್ ಅವರು, ವ್ಯವಹಾರ ಕೂಡ ಮಾಡೋದಿಲ್ಲ, ಯಾವ ವ್ಯವಹಾರವೂ ಮಾಡೋದಿಲ್ಲ, ಬರೀ ಇದರಲ್ಲಿ ಮೀಸಲದು. ಅಷ್ಟರ ಮಟ್ಟಿಗೆ ಅಭ್ಯಾಸ ಮಾಡ್ತಾರೆ. ಅಂದರೆ ಇದು ಬರೀ ಒಂದು ಹಿಂದೂ ಮೊದಲಾದ ಕಾರಣದಿಂದ ಬಂದಿದ್ದಲ್ಲ, ಇದು ಪ್ರತಿಯೊಬ್ಬ ಧರ್ಮದಲ್ಲಿ ನಂಬಿಕೆ ಇರೋದಿಗೂ ಕೂಡ ಚಾತುರ್ಮಾಸ್ಯ ಕಾಲ ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಅವಕಾಶದ ಕಾಲ. ಇದು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಭಗವಂತ ವರಾಹ ಪುರಾಣದಲ್ಲಿ ಉಪದೇಶವನ್ನು ಮಾಡ್ತಾರೆ. ಚಾತುರ್ಮಾಸ್ಯದ ಮಹಿಮೆ ಎಲ್ಲ ಪುರಾಣದಲ್ಲೂ ಬರುತ್ತೆ, ವರಾಹ ಪುರಾಣದಲ್ಲಿ ತುಂಬ ಜಾಸ್ತಿ ಬರುತ್ತೆ. ಚಾತುರ್ಮಾಸ್ಯ ಮಹಾತ್ಮ್ಯ ಅಂತ ಒಂದು ಭಾಗನೇ ಇದೆ ಅದರೊಳಗೆ. ಎಲ್ಲ ಪುರಾಣದಲ್ಲಿ ಕೆಲವು ಅಧ್ಯಾಯ ಬಂದರೆ ಇಲ್ಲೊಂದು ಭಾಗಕ್ಕೆ ಚಾತುರ್ಮಾಸ್ಯ ಮಹಾತ್ಮೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಾಲ್ಕು ಮಾಸಗಳ ಒಂದು ಯೂನಿಟ್ನ ಚಾತುರ್ಮಾಸ್ಯ ಅಂತ ಕರೀತಾರೆ. ನಾಲ್ಕು ಒಂದು ಯೂನಿಟ್ ಅದು, ಅದಕ್ಕಾಗಿ ಚಾತುರ್ಮಾಸ್ಯ. ಆ ಮಾತು ಬಾಲದಲ್ಲಿ ಮಾಡ್ತಕ್ಕಂಥಕ್ಕೆ ತುಂಬ ಬೆಲೆ ಇದೆ. ಅದರಲ್ಲಿ ಎರಡು ಭಾಗ, ಮತ್ತೆ ಒಂದು ಆಹಾರದ ಭಾಗ ಒಂದು, ವಿಚಾರದ ಭಾಗ ಒಂದು. ಆಹಾರದಲ್ಲಿ ನಿಯಮಾವಳಿ ಇವತ್ತಿನಿಂದ ಶುರು, ಪ್ರಥಮ ಏಕಾದಶಿ ಅಂತ ಹೆಸರು. ಪ್ರಥಮ ಅಂತ ಎಲ್ಲಿಂದ ಬಂತು? ಚಾತುರ್ಮಾಸ್ಯದಲ್ಲಿ ಮೊದಲನೇದಾದ್ರಿಂದ ಪ್ರಥಮ ಏಕಾದಶಿ ಅಂತ ಹೆಸರು. ಚಾತುರ್ಮಾಸ್ಯ ಶ್ರೇಷ್ಠ, ಅದರಲ್ಲಿ ಮೊದಲ ಏಕಾದಶಿ ಅಂದರೆ ಪ್ರಥಮ ಅಂಬೋದು ಮೆರಿಟ್ ದೃಷ್ಟಿಯಿಂದಲೂ ಪ್ರಥಮ, ತುಂಬ ಪುಣ್ಯ ತಂದುಕೊಡ್ತಕ್ಕಂತಹ ಏಕಾದಶಿ ಶಯನ ಏಕಾದಶಿ ಅಂತ ಕರೀತಾರೆ. ದೇವರು ಏನು ಮಾಡ್ತಾರೆ ಅಂತ ಗೊತ್ತಾ? ಇವತ್ತಿನ ದಿವಸ ಶಯನವನ್ನು ಮಾಡ್ತಾರೆ, ಅದಕ್ಕೆ ಶಯನ ಏಕಾದಶಿ. ಶಯನ ಅಂದರೆ ಮಲಗ್ತಾನೆ, ಮಲಗ್ತಾನೆ ಅಂದರೆ ಮಲಗ ಭಂಗಿಯಲ್ಲಿರ್ತಾನೆ ಹೊರತು ನಿದ್ರೆ ಮಾಡ್ತಾನೆ ಅಲ್ಲ. ನಿದ್ರೆ ಮಾಡಿದರೆ ಉಳಿದವರು ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ಭಗವಂತ ಮಲಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಉಳಿದವರು ಮಲಗಲಿ ಅಂತ ತಾನು ರೆಸ್ಟ್ ತೊಗೊಂಡಾಗ ಮಾಡ್ತಾನಂತಷ್ಟೇ. ಅದು ನಿದ್ರೆಯೂ ಇಲ್ಲ, ವಿಶ್ರಾಂತಿನೂ ಬೇಕಿಲ್ಲ. ಉಳಿದ ದೇವತೆಗಳು ಸ್ವಲ್ಪ ವಿಶ್ರಾಂತಿ ಬೇಕು, ಉಳಿದ ದೇವತೆಗಳು ವಿಶ್ರಾಂತಿ ಬೇಕು. ದೇವರು ಎದ್ದು ಕೂತಿದ್ದರೆ ಅವ್ರು ವಿಶ್ರಾಂತಿ ಮಾಡೋಕ್ಕಾಗೋದಿಲ್ಲ. ದೇವರು ಏನು ಮಾಡ್ತಾನಾಗ ತಾನು ಮಲಗಿದಾಗ ಮಾಡ್ತಾನಂತೆ, ಇವರು ಮಲಗಕ್ಕೆ ಅನುಕೂಲ ಸಿಗುತ್ತೆ ಅಂತ ಅರ್ಥ. ದೊಡ್ಡವರು ಎದ್ದು ಕೂತಿದ್ದ ಮಲಗೋಕ್ಕಾಗಲ್ಲ, ಇವನು ಅವರು ಮಲಗಿದಾಗ ಇವನು ಮಲಗಕ್ಕೆ ಅನುಕೂಲ. ದೇವರು ಮಲಗಿದಾಗ ಮಾಡ್ತಾರೆ, ಉಳಿದವರು ಮಲಗ್ತಾರೆ. ಉಳಿದ ದೇವತೆಗಳು ಮಲಗ್ತಾರೆ, ದೇವರು ಮಲಗಿದಂತೆ ಮಾಡ್ತಾರೆ. ಇದು ವಿಶಿಷ್ಟವಾದ ದೇವತೆಗಳ ನಿದ್ರಾಕಾಲ ಇದು ಅಂತ ಕರೀತಾರೆ. ಹನ್ನೆರಡು ತಿಂಗಳಲ್ಲಿ ನಾಲ್ಕು ತಿಂಗಳು ಅಂದರೆ 24 ತಾಸಿಗೆ ಎಷ್ಟಾಯ್ತದೋ 8 ಆಯ್ತದ. ಅದಕ್ಕೆ 8 ತಾಸು ನಿದ್ರೆ ಸಾಮಾನ್ಯ ಡಾಕ್ಟರ್ ಅಡ್ವೈಸ್ ಮಾಡಿ 8 ಅವರ್ಸ್ ನಿದ್ದೆ ಅಂದರೆ ಐಡಿಯಲ್ ಅಂತ ಅರ್ಥ. ಚಾತುರ್ಮಾಸ್ಯ ಕರೆಕ್ಟಾಗಿದೆ ರೆಸ್ಟ್ ಪೀರಿಯಡ್ ಇದ್ದಾಗೆ. ನಿದ್ರೆ ಅಂತ ಹೇಳಿದ ಮಾತ್ರಕ್ಕೆ ಇವತ್ತು ನೈಟ್ ಆಫೀಸ್ ಅಂಥೇಳಿ ಈ ಪೊಲೀಸ್ ಸ್ಟೇಷನ್ಗಳ ರಜೆ ಇಲ್ಲ, ಕೆಲವೆಲ್ಲ 24 ಅವರ್ಸು. ಸೊ ದೇವತೆಗಳಿಗೆ ಆದಷ್ಟು ಒಂದು ಭಾಗಕ್ಕೆ ವಿಶ್ರಾಂತಿ, ಇನ್ನೊಂದು ಭಾಗಕ್ಕೆ ವಿಶ್ರಾಂತಿ ಇಲ್ಲ. ಹಾಗೆ ಭಾಗ ಮಾಡೋಕ್ಕೆ ಬರುತ್ತೆ ದೇವತೆಗಳನ್ನು ಅಂದರೆ ಅವರು ಸಾಂಶ್ಯರವರು, ಸಾಂಶ್ಯರಾದ್ದರಿಂದ ಕೆಲವು ಭಾಗದಲ್ಲಿ ವಿಶ್ರಾಂತಿ, ಕೆಲವು ಭಾಗಕ್ಕೆ ವಿಶ್ರಾಂತಿ ಇಲ್ಲ. ಇವತ್ತು ರಾತ್ರಿ ಮನೆ ಎಲ್ಲ ಲೇಟ್ ಆಗಿಸಿ ಒಂದು ದೀಪ ಬಿಟ್ಟಿರ್ತಾರಲ್ಲ, ಹಾಗೆ ಒಂದು ದೀಪ ಹಾಕ್ಸ್ಬಿಟ್ಟು ಏನು ಮಾಡಿ ಕಳ್ಳ ಊರಲ್ಲಿ ಬಂದುಬಿಡ್ತಾನೆ ಅಂತೇಳಿ. ಊರಿಗೆ ಹೋಗೋರು ಕೂಡ ದೀಪಾಯಿಗೆ ಹೋಗಿಬಿಡ್ತಾರೆ, ಕಳ್ಳ ಹುಷಾರಾಗಿರಲಿ ಇದ್ದಾರೆ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು. ತುಂಬ ಇರಬಾರ್ದು, ಒಂದಿರಬೇಕು. ಸೊ ಜ್ಞಾನಕಾರ್ಯ ದೇವತೆಗಳು ಒಂದು ಭಾಗ ವರ್ಕ್ ಮಾಡ್ತಾರೆ, ಅದಕ್ಕೋಸ್ಕರನೇ ನಮ್ಮ ದೇಹದಲ್ಲಿ ನಡೆಸೋ ಚಟುವಟಿಕೆ ನಡೆಸಿಬಿಡ್ತಾರೆ. ಕೆಲವು ಕಾರ್ಯ ಮಾಡಬಾರ್ದು. ಯಾವ ಕಾರ್ಯ? ಚೌಲ, ಉಪನಯನ, ವಿವಾಹ ಇತ್ಯಾದಿ ಎಲ್ಲ ಬ್ಯಾಂಡ್ ಇದೆ. ವರ್ಕಿಂಗ್ ಅವರ್ಸ್ ಅಲ್ಲ ದೇವತೆಗೆ, ಆಫೀಸ್ ಅವರ್ಸ್ ಅಲ್ಲ. ಅದರಿಂದಾಗೇ ಮಧ್ಯಾಹ್ನ ಬ್ಯಾಂಕಿಗೆ ಹೋಗ್ತಾನೆ, ಅದು ಇದರ ಟ್ರಾನ್ಸಾಕ್ಷನ್ಸ್ ಅವರ್ಸ್ ಅಲ್ಲ. ಅವ್ರು ಲೆಕ್ಕಪತ್ರ ನೋಡ್ತಿರ್ತಾರೆ, ನಮ್ಮ ಕೆಲಸ ಮಾಡೋದಿಲ್ಲ. ಗೊತ್ತಾಯ್ತಾ? ಆಫೀಸ್ ಇರೋ ಆಫೀಸ್ ಟೈಮ್ ಬೇರೆ, ಪಬ್ಲಿಕ್ ಟ್ರಾನ್ಸಾಕ್ಷನ್ ಟೈಮ್ ಬೇರೆ. ಸೊ ದೇವತೆಗಳ ಟ್ರಾನ್ಸಾಕ್ಷನ್ ಪೀರಿಯಡ್ ಅಲ್ಲ ಇದಾದ್ರಿಂದ ವಿವಾಹಾದಿಗಳನ್ನು ಮಾಡಬಾರ್ದು, ಉಪನಯನ ಇತ್ಯಾದಿ ಮಾಡಬಾರ್ದು. ನಮ್ಮ ಇದನ್ನು ಈಗಲೇ ಜಾಸ್ತಿ ಮಾಡೋದು. ಯಾವ ಕಾಲದಲ್ಲಿ ಬ್ಯಾನ್ ಆಗಿರುತ್ತೆ ಆ ಕಾಲದಲ್ಲೇ ಮಾಡಿ ಎಲ್ಲ ಇನ್ವ್ಯಾಲಿಡ್ ಅಂತ ಅರ್ಥ. ಇನ್ವ್ಯಾಲಿಡ್ ಆದಕ್ಕೆ ಏನು ಪನಿಷ್ಮೆಂಟ್ ಅಂದರೆ, ಇನ್ವ್ಯಾಲಿಡ್ರೇಷನ್ ಅಂದರೆ ದುಡ್ಡು ಹೋಯ್ತು ಸೈಟ್ ಹೋಯ್ತು, ಅವಾಗ ಉಳ್ಕೊಂಡು ದುಡ್ಡು ಹೋಯ್ತು ಸೈಟ್ ಹೋಯ್ತು ಅಷ್ಟೇ. ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್ ವ್ಯಾಲಿಡ್ ಆಗಿದ್ರೆ ಅದಕ್ಕೊಂದು ಮಹತ್ವ ಬರ್ತದೆ, ಇನ್ವ್ಯಾಲಿಡ್ ಆದರೆ ಅರ್ಥನೇ ಇಲ್ಲ. ಅದಕ್ಕೆ ಎಂದೂ ಕೂಡ ಈ ಕಾಲದಲ್ಲಿ ಚಾತುರ್ಮಾಸ್ಯ ಕಾಲ ವಿವಾಹ ಉಪನಯನಕ್ಕೆ ಭಾರಿ ಪ್ರಾಹಿಬಿಟೆಂಟ್. ಆದರೆ ವಿವಾಹನೂ ಮಾಡ್ತಾರೆ, ಉಪನಯನವೂ ಮಾಡೋಕೆ ಬಿಡ್ತಾರೆ, ಯಾವುದು ಬಿಡೋದಿಲ್ಲ. ಅದು ನಮ್ಮಲ್ಲೇ ಜಾಸ್ತಿ ಮಾಡೋದು, ಬೇರೆಯವರು ಶೂದ್ರರು ಮಾಡೋದಿಲ್ಲ ಕೆಲಸನ. ಓಹ್, ಚಾತುರ್ಮಾಸ್ಯ ಅಂತ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಬ್ರಾಹ್ಮಣ ಎಕ್ಸೆಪ್ಷನ್ ಶುರು ಮಾಡಿಬಿಡ್ತಾರೆ, ಕೊನೆಗೆ ಎಲ್ಲ ಎಕ್ಸೆಪ್ಷನ್ನೇ ಮಾಡಿಬಿಟ್ಟು ಉಳಿದವರು ಇವ್ರು ನೋಡಿ ನಾವ್ಯಾಕೆ ಮಾಡಬಾರ್ದು ಅದೇ ಶುರು ಮಾಡ್ತಾರೆ. ವರ್ಣಾನಾಂ ಬ್ರಾಹ್ಮಣೋ ಗುರುಹು, ಬ್ರಾಹ್ಮಣನ ಫಾಲೋ ಮಾಡ್ತಾರಂತೆ ಬೇರೆಯವರು. ಬ್ರಾಹ್ಮಣನ ಫಾಲೋ ಮಾಡೋದ್ರಿಂದ ಇವರು ತಪ್ಪು ಮಾಡಿದಾಗ ಅವರು ತಪ್ಪು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಒಟ್ಟು ಅನಿಷ್ಟ ಇಡೀ ದೇಶಕ್ಕೆ ಅನಿಷ್ಟ ಶುರುವಾಗುತ್ತೆ. ಒಬ್ಬರು ಮಾಡೋ ಪುಣ್ಯ ಹೇಗೆ ಉಳಿದವ್ರನ್ನ ಉದ್ಧಾರ ಮಾಡುತ್ತೋ, ಒಬ್ಬರು ಮಾಡೋ ಪಾಪ ಉಳಿದವ್ರನ್ನ ಹಾಳು ಮಾಡುತ್ತೆ. ಒಬ್ಬ ಡ್ರೈವರು ಒಬ್ಬನು ಒಬ್ಬರು ಎದ್ದಿದ್ದಾನೆ, 8 ಜನ ಇವತ್ತು ಎಷ್ಟು ದೂರ ಪ್ರಯಾಣ ಮಾಡಲಿಕ್ಕೆ ಬರುತ್ತೆ. ಅವನೊಬ್ಬನು ಮಲಗಿದ್ರೆ ಅಡ್ರೆಸ್ ಇಲ್ಲ ಹೋಗಿಬಿಡ್ಬೋದು, ಎರಡು ಕೂಡ ಆಗುತ್ತೆ. ಅವನೊಬ್ಬನು ಎದ್ದಿದ್ದರೆ ಗುರಿ ಮುಟ್ತಾನೆ, ಅವನೊಬ್ಬರು ಮಲಗಿದರೆ ಎಲ್ಲ ಹೋದಾಗಲೇ. ಅದಕ್ಕೆ ಮುಖಂಡ ಬ್ರಾಹ್ಮಣ ಡ್ರೈವರ್ ಸ್ಥಾನದಲ್ಲಿರೋದ್ರಿಂದ ಭಾಳ ಹೆಚ್ಚು ಸಮಾಜ ಡ್ರೈವರ್ ಅಂದರೆ ಏನು, ಸಮಾಜನ ಮುನ್ನಡೆಸ್ತಾನೆ ಅಂತ ಅರ್ಥ. ಮುನ್ನಡೆಸ್ತಾನೆ ವೆಹಿಕಲನ್ನು, ಸಮಾಜಕ್ಕೆ ಗೈಡ್ ಮಾಡ್ತಾನೆ. ಆದ್ದರಿಂದ ಭಾಳ ಹುಷಾರಾಗಿರ್ಬೇಕು. ಇದಿಷ್ಟು ಕೂಡ ಯಾವುದನ್ನು ಬಿಡಬೇಕು ಚಾತುರ್ಮಾಸದಲ್ಲಿ ಅಂತ ಹೇಳ್ತೀವಿ. ಜನರಲ್ಲೇ ಬಿಡಬೇಕು, ಎಲ್ಲರೂ ಬಿಡಬೇಕಾದ ಅಂಶಗಳಿವು. ಇನ್ನು ಆಹಾರದಲ್ಲಿ ನಿಯಂತ್ರಣ ಹಿಡ್ತಾರೆ, ಏಕಾದಶಿಸ್ ಎಲ್ಲ ಬಿಟ್ಟುಬಿಡು, ಸಮಸ್ಯೆನೇ ಇಲ್ಲ. ಮುಂದೆ ಮೊದಲನೇ ಶಾಖವ್ರತ ಅಂತ ಪ್ರಾರಂಭ ಆಗಿ ಶಾಖವ್ರತ. ಶಾಖ ಅದು ಶಾಖ ಇರಲಿ, ಶಾಖ ಬಿಸಿ ಆಗಿಬಿಡುತ್ತೆ, ತಲೆ ಬಿಸಿ ಆಗಿಬಿಡುತ್ತೆ. ನಾಳೆಯಿಂದ ಒಂದು ತಿಂಗಳು ಇಲ್ಲ ಅಂತೇಳಿ ತಲೆ ಬಿಸಿ ಇರ್ತಾರಲ್ಲ, ಆ ಬಿಸಿ ಮಾಡಿಕೊಡೋದಲ್ಲ. ಶಾಖ ಅಂದರೆ ತರಕಾರಿ ಎಲ್ಲ ಶಾಖ ಅಂತ ಕರೀತಾರೆ. ಶಾಖ ಅಂದರೆ ಬರೀ ಇದಲ್ಲ, ಹಣ್ಣುಗಳು ಕೂಡ ಶಾಖನೇ. ಶಾಖಂ ದಶವಿಧಂ ಸ್ಮೃತಂ ಅಂತ ಕರೀತಾರೆ. ಶಾಖಂ ದಶವಿಧಂ ಸ್ಮೃತಂ, 10 ವಿಧವಾದ ಶಾಖದಲ್ಲಿ ಅದರ ಎಲೆ ಮೊಗ್ಗು ಕಾಯಿ ಚಿಗುರು ಎಲ್ಲ ಸೇರ್ಕೊಂಡು ಹೋಗಿಬಿಡುತ್ತೆ. ಅದಕ್ಕೆ ಕೇಸರಿ ಗೇಸರಿ ಕೂಡ ಹಾಕಾಗಿಲ್ಲ, ಕರ್ಪೂರ ಹಾಕಾಗಿಲ್ಲ, ಎಲ್ಲ ಸಸ್ಯದಿಂದ ಬರೋದು. ವಿಷ್ಣು ಕೂಡ ಸಸ್ಯದಿಂದ ಬರೋದು, ಅವೆಲ್ಲ ಬ್ಯಾಂಡ್ ಆಗ. ತುಳಸಿ ಮಾತ್ರ ದೋಷ ಇಲ್ಲ, ಸಸ್ಯವಾದರೂ ದೋಷ ಇಲ್ಲ. ಅತಸಿ ತುಳಸಿ ಚೈವ, ಆಮೇಲೆ ಚೂತಫಲಂ ತಥಾ, ತಿಲ ಮತ್ತು ಚೂತ ಧಾತ್ರಿ ಚೂತಫಲಂ ತಥಾ, 4ಕ್ಕೆ ದೋಷ ಇಲ್ಲ. 4 ತಿಂಗಳು ಉಪಯೋಗಿಸೋದು, ಅತಸಿ ತುಳಸಿ ಧಾತ್ರಿ ಮತ್ತು ಚೂತಫಲ. ಚೂತಫಲ ಅಂದರೆ ಮಾವಿನ ಹಣ್ಣು, ಮಾವಿನದೆಲ್ಲ ಬರುತ್ತೆ ಈಗ, ಅದೊಂದು ಹಣ್ಣಲ್ಲಿ ಬರೋದು ಅದೊಂದೇ. ಅಗಸಿ ಸೊಪ್ಪು ಅಗಸಿ ಹೂವು ಅದೆಲ್ಲ ಬರುತ್ತೆ. ಆಮೇಲೆ ಧಾತ್ರಿ ನೆಲ್ಲಿಕಾಯಿ ಹಸಿದು ಬರೋದಿಲ್ಲ, ಹಸಿದು ಇರೋದೇ ಇಲ್ಲ ಆ್ಯಕ್ಚುಲಿ. ಈಗಿನ ಕಾಲಕ್ಕೆ ಎಲ್ಲ ಕಾಲಕ್ಕೆ ಎಲ್ಲ ಸಿಗ ಮಾಡಿಬಿಟ್ಟಿರ್ತಾರೆ, ಅದನ್ನೇ ಪ್ರಾಬ್ಲಮ್ ಆಗುತ್ತೆ. ಹಸಿದು ಉಪಯೋಗಿಸ್ಬಾರ್ದು, ಹಸಿದು ಧಾತ್ರಿ ಹೇವನ ಆಗೋರು ಉಪಯೋಗಿಸ್ಬಾರ್ದು. ಅದು ನೆಲ್ಲಿ ಚೆಟ್ಟು ಅಂತಾರಲ್ಲ, ಒಣಗಿದ ನೆಲ್ಲಿಕಾಯಿ ಪಾಲಕನ್ನು ಉಪಯೋಗಿಸ್ಬೋದು. ಅತಸಿ ಪೂರ್ತಿ ಬರುತ್ತೆ, ಎಲ್ಲ ಭಾಗವೂ ಬರುತ್ತೆ. ಅದು ಬರೋದಕ್ಕೊಂದು ಸಿಂಪಲ್ ಕಾರಣ ಕೂಡ ಇದೆ, ಈ ಸಸ್ಯ ಅಲ್ಲ ಅದು, ಮರ ಅದು. ಅಗಸಿ ಮರ ಆದ್ರಿಂದಾಗಿನೇ ದೋಷ ಇಲ್ಲ ಅದಕ್ಕೆ, ಮರವಾಗಿದ್ದಕ್ಕೆ ಅದು ಬ್ಯಾನ್ ಮಾಡೋಕ್ಕೆ ಕಾರಣ ಇಲ್ಲ. ಎಷ್ಟೊಂದ್ರೆ ಅಗಸಿ ತೊಗೊಳ್ಳಿಲ್ಲ ಅಂತಾರೆ, ಶಾಸ್ತ್ರ ಒಪ್ಕೊಂಡಿದೆ ತೊಗೊಳ್ಳಿ ಅಂತ ಹೇಳ್ತಾರೆ. ತುಳಸಿ ಅಂತೂ ಸರ್, ತುಳಸಿ ಬಿಟ್ಟರೆ ಪೂಜೆ ನಿಂತು ಹೋಗಿಬಿಡುತ್ತೆ, ತುಳಸಿ ಇರಲೇಬೇಕು. ಇನ್ನು ಇದರಲ್ಲಿ ಧಾನ್ಯಗಳಲ್ಲಿ ತಿಲಕ್ಕೆ ದೋಷ ಇಲ್ಲ, ತಿಲ ದ್ವಿದಳ ಬಹುಳಿ ಏನು ತಲೆ ಕೆಡಿಸ್ಕೋಬಾರ್ದು. ತಿಲ ಬಿಟ್ಟು ಹೋಗಿಬಿಟ್ಟು ಪಿತೃ ಯಜ್ಞ ನಿಂತು ಹೋಗಿಬಿಡುತ್ತೆ. ಆಮೇಲೆ 4 ತಿಂಗಳು ಸಾಧ್ಯ ಪಡಿಸಕ್ಕೆ ರೆಸ್ಟ್ ಕೊಟ್ಟಾಗುತ್ತೆ, ಅದಕ್ಕೆ ದೋಷ ಇಲ್ಲ. ಯಾವಾಗಲೂ ಕೂಡ ತಿಲಕ್ ದೋಷ ಇಲ್ಲ. ಅದು ಯಜ್ಞೀಯ ಹವಿಷ್ಯ ಅಂತ ಕರೀತಾರೆ. ಹವಿಷ್ಯ ಅಂದರೆ ಯಜ್ಞಕ್ಕೆ ಬರೋದಕ್ಕೆ, ಆ ಕಾಲಕ್ಕೆ ಯಜ್ಞಕ್ಕೆ ಬಂದರೆ ಅದು ನಿಷಿದ್ಧ ಆಗೋ ಚಾನ್ಸೇ ಇಲ್ಲ. ಇದರೆಲ್ಲ ಆಹಾರದ ಬಗ್ಗೆ ತಿಳ್ಕೊಂಡ್ಬಿಟ್ಟು ಈ ತರಕಾರಿ ಯಾವುದು ಉಪಯೋಗಿಸ್ತಾರೆ, ಕಾಳುಗಳೆಲ್ಲ ಬರುತ್ತೆ, ಕಾಳು ಉಪಯೋಗಿಸ್ಬೋದು. ಕಾಳಿನಲ್ಲಿ ಕೆಲವು ನಿಷಿದ್ಧ, ಅಲಸಂದೆ ಮೊದಲಾದವುಗಳು ನಿಷಿದ್ಧ. ಅದು ಕಾಳಾಗಿದ್ದರೂ ಕೂಡ ತುಂಬ ಶ್ರೇಷ್ಠ ಅಲ್ಲ. ಹೆಸರು ಕಾಳು ಉದ್ದಿನ ಕಾಳು ಅವೆಲ್ಲ ಬರುತ್ತೆ, ಅದೇ ಹೆಚ್ಚು ಉಪಯೋಗಿಸೋದು, ಅವೇನೇ ಫುಲ್ ಆಫ್ ಪ್ರೋಟೀನ್ಸ್ ಇರೋ ಕಾಲ, ಅದನ್ನು ಉಪಯೋಗಿಸ್ಬೋದು. ಇವು ಸೊಪ್ಪಿನಲ್ಲಿ ಒಂದೆಲಗ ಇರ್ತದಲ್ಲ, ಅದರ ಸಸ್ಯ ಅಂತ ಕರೀತಾರೆ, ಔಷಧಿ ಆ್ಯಕ್ಚುಲಿ ಅದು. ಆಹಾರದಲ್ಲಿ ಒಂದೆಲಗನ್ನು ಉಪಯೋಗಿಸ್ತಿರ್ಲಕ್ಕೂ ಬರೋದಿಲ್ಲ ಅದನ್ನು, ಅದನ್ನು ಉಪಯೋಗಿಸ್ಬೋದು. ಇನ್ನು ಉಳಿದ ಯಾವ ಸೊಪ್ಪುಗಳನ್ನು ತಗೊಳ್ಳೋ ಪದ್ಧತಿ ಇಲ್ಲಿಲ್ಲ. ಕೆಲವು ದೇಶಾಚಾರ ಅಂತ ಕೆಲವು ವ್ಯತ್ಯಾಸ ಆಗ್ತವೆ, ಅದು ದೋಷ ಅಲ್ಲ. ಯಾಕೆ ಆ ದೇಶ ಆ ಸ್ಥಳಕ್ಕೆ ಅದು ಸೂಟ್ ಆಗುತ್ತೆ ಅಂತ ಅರ್ಥ, ಬೇರೆ ಸ್ಥಳಕ್ಕಲ್ಲ, ಆ ಸ್ಥಳಕ್ಕೆ ಮಾತ್ರ ಸೂಟ್ ಆಗೋದ್ರಿಂದ ಅದು ದೋಷ ಅಲ್ಲ. ಇದು 2ನೇ ತಿಂಗಳಲ್ಲಿ ಪೂರ್ತಿ ಮೊಸರು ಬರೋದಿಲ್ಲ, ಮೊಸರು ಬರೋದಿಲ್ಲ. ಮೊಸರಿಂದ ಮಾಡಿದ ಪದಾರ್ಥನೂ ಉಪಯೋಗಿಸ್ಬಾರ್ದು. ಈ ಶ್ರೀಖಂಡ ಇತ್ಯಾದಿ ಮಾಡ್ತಾರಲ್ಲ, ಅದ್ಯಾವುದೂ ಬರೋದಿಲ್ಲ. ಮಜ್ಜಿಗೆ ಬರುತ್ತೆ ಮೊಸರಿಂದ, ಮಜ್ಜಿಗೆ ಮಾಡೋದು ಮೊಸರಿನಿಂದನೇ. ನಮ್ಮ ಜನ ಕುತರ್ಕ ಮಾಡ್ತಾರೆ, ಮೊಸರು ಮಜ್ಜಿಗೆ ಯಾಕೆ ಬರೋದಿಲ್ಲ, ಅಥವಾ ಯಾಕೆ ಬರಬೇಕು ಅದು ಕೂಡ. ಮೊಸರು ಬರೋದಿಲ್ಲ, ಮಜ್ಜಿಗೆನೂ ಬರೋದಿಲ್ಲ, ಅದರಿಂದನೇ ಮಾಡಿರಲ್ಲ ಅಂತ ಕೇಳಿದರೆ ತಪ್ಪೋದು. ಮೊಸರಿನ ಗುಣಗಳೇ ಬೇರೆ, ಮಜ್ಜಿಗೆ ಗುಣಗಳೇ ಬೇರೆ. ತುಂಬ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಇವತ್ತು ಮಜ್ಜಿಗೆ ಹಾಕ್ಕೊಂಡು ಕಾಫಿ ಕುಡಿತಾರೆ ಯಾರು, ಮಜ್ಜಿಗೆ ಹಾಕ್ಕೊಂಡು ಟೀ ಕುಡಿತಾರಾ, ಹಾಲಿಂದ ಮಾಡಿರ್ತಾರೆ, ಯಾಕೆ ತೊಗೊಬಾರ್ದಾಗಿದ್ರೆ. ಹಾಲಿನಿಂದ ಮೊಸರು, ಮೊಸರಿಂದ ಮಜ್ಜಿಗೆ, ಮಜ್ಜಿಗೆ ಹಾಕೋಬೇಡಿ ಆಗಿದ್ರೆ. ಏ ಅದು ಬೇರೆ ಅಂತ ಹೇಳ್ತಾರೆ, ಆ ಅದಕ್ಕೆ ಬೇರೆ ಅಂತ ಹೇಳಿದ್ರು. ಸೊ ಹಾಲು ಬಂದು ಬರೋದಿಲ್ಲ, ಮೊಸರು ಬರುತ್ತೆ. ಮೊಸರು ಬರೋದಿಲ್ಲ, ಮಜ್ಜಿಗೆ ಬರುತ್ತೆ. ಮೊಸರು ಬರೋದಿಲ್ಲ, ಹಾಲು ಬರುತ್ತೆ ಈ ಕಡೆಯಿಂದ. ಅಲ್ಲಿ ವ್ಯತ್ಯಾಸ ಆಗುತ್ತೆ. ವಸ್ತುಗಳು ಅದೇ ವಸ್ತುಗಳಾದರೂ ಕೂಡ ಗುಣಗಳು ಬದಲಾವಣೆ ಆಗುತ್ತೆ. ಅದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಬೇಕಾದ್ರೆ. ಇವತ್ತು ಎಷ್ಟೋ ಸರ್ತೆ ಮೊಸರು ರೋಗಿಗಳು ಹೇಳ್ತಾರೆ, ಮೊಸರು ತಿನ್ನಬೇಡಿ ಅಂತಾರೆ, ಮಜ್ಜಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಆಯುರ್ವೇದದಲ್ಲಿ ಮಜ್ಜಿಗೆ ಎಲ್ಲರಿಗೂ ಅನುಕೂಲ, ಯಾವ ಬ್ಯಾನೇ ಇಲ್ಲ ಅದಕ್ಕೆ. ಅದು ಒಳ್ಳೆ ಅದು ರೋಗ ತರೋದಿಲ್ಲ. ಮೊಸರು ಮಾತ್ರ ರೋಗ ಇಂಟೆನ್ಸಿಫೈ ಮಾಡುತ್ತೆ. ಮೊಸರಿನ ಸಾಮಾನ್ಯ ಹೊಟ್ಟೆ ಮಾಡೋದೇ ಇಲ್ಲ. ಅದು ಎರಡು ಅದು ಮೊಸರಿಂದನೇ ಬಚ್ಚಿಗೆ ಬಂದರೂ ಕೂಡ ಗುಣ ಬದಲಾಗಿರುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಶಾಸ್ತ್ರ ಏನೋ ಸುಮ್ಮನೆ ಮಾಡಬೇಕಂತ ಮಾಡಿದ್ದಲ್ಲ. ಅದು ಋಷಿಮುನಿಗಳ ಜ್ಞಾನ ವಿಜ್ಞಾನಿಗಳ ಜ್ಞಾನಕ್ಕಿಂತ ಭಾರಿ ದೊಡ್ಡದು. ವಿಜ್ಞಾನಿಗಳು ಮೆಟೀರಿಯಲ್ ಸೈಡ್ ಮಾತ್ರ ನೋಡ್ತಾರೆ, ಅವರು ಸ್ಪಿರಿಚುವಲ್ ಸೈಡು ನೋಡ್ತಾರೆ ಋಷಿಗಳು. ಆದ್ದರಿಂದ ಶ್ರೇಷ್ಠ. ಮೆಟೀರಿಯಲ್ ಸೈಡ್ ಮಾಡಿದಾಗ ಸ್ಪಿರಿಚುವಲ್ ಆಸ್ಪೆಕ್ಟ್ ಗೊತ್ತಾಗೋದೇ ಇಲ್ಲ. ಇವು ಇದನ್ನ ಹೇಳ್ತಾರಲ್ಲ, ತೊಗೊಂಬಿಡಿ ಯಾವ ಬೆಳ್ಳುಳ್ಳಿ ತಿನ್ಬಿಡಿ ಭಾರಿ ಒಳ್ಳೆಯದು ಅಂತ ಹೇಳಿಬಿಡ್ತಾರೆ. ಆದರೆ ಅದರ ಸ್ಪಿರಿಚುವಲ್ ವ್ಯಾಲ್ಯೂ ಅದಕ್ಕಿಲ್ಲ. ಅರ್ಥಾತ್ ಮೆಡಿಕಲ್ ವ್ಯಾಲ್ಯೂ ಇದೆ, ಸ್ಪಿರಿಚುವಲ್ ವ್ಯಾಲ್ಯೂ ಇಲ್ಲ. ತುಳಸಿ ಇದೆ ಸ್ಪಿರಿಚುವಲ್, ಮೆಡಿಕಲ್ ಎಲ್ಲ ವ್ಯಾಲ್ಯೂಸ್ ಇದೆ ಅದು. ಅರ್ಥ ಆಯ್ತಾ? ಇವತ್ತು ಮನಿ ಇದೆ, ಬ್ಲಾಕ್ ಮನಿ ವ್ಯಾಲ್ಯೂ ಬೇರೆ, ವೈಟ್ ಮನಿ ವ್ಯಾಲ್ಯೂ ಬೇರೆ. ಮನಿ ಈಸ್ ಮನಿ, ಆದರೆ ಬ್ಲಾಕ್ ಮನಿ ಅಂದರೆ ಎಷ್ಟು ರಿಸ್ಕ್ ಇದೆ ಅದರೊಳಗೆ, ವೈಟ್ ಮನಿಗೆ ಎಷ್ಟು ಸೇಫ್ಟಿ ಇದೆ. ಆ ಟೈಪು ಧಾನ್ಯಗಳಲ್ಲಿ ಇದರಲ್ಲಿ ವ್ಯತ್ಯಾಸ ಇರೋದ್ರಿಂದ ಮೊಸರಿನ ರಕ್ತದಲ್ಲಿ ಮಜ್ಜಿಗೆ ಬರುತ್ತೆ, ಮೊಸರು ಬರೋದಿಲ್ಲ. ಆದರೆ ಡೈರೆಕ್ಟ್ ಮಾಡಿದ್ದು ಬರೋದಿಲ್ಲ, ಅದು ರೂಪಾಂತರ ಅಂದರೆ ಬಂದ್ಬಿಡುತ್ತೆ. ರೂಪಾಂತರ ಮಜ್ಜಿಗೆ ರೂಪಾಂತರ, ಅದಕ್ಕೆ ಸಕ್ಕರೆ ಬೆಲ್ಲ ಹಾಕಿ ರೂಪಾಂತರ ಅಲ್ಲ, ಅದು ರುಚಿ ಬೇರೆ ಆಗುತ್ತೆ ಹೊರತು ರೂಪ ಬದಲಾಗೋದಿಲ್ಲ. ಆದ್ದರಿಂದ ಅದೆಲ್ಲ ಬರೋದಿಲ್ಲ. ಹಾಲಿನ ರಥದಲ್ಲಿ ಮುಂದಿನ ರಥ, ಹಾಲಿನ ರಥ ತಿಂಗಳು ಎಲ್ಲ ಒಂದೊಂದು ತಿಂಗಳೇ. ಅದರಲ್ಲಿ ಹಾಲಿಂದ ಬರೋದೇ, ಹಾಲಿಂದ ಮಾಡಿದ ಪಾಯಸ ಇತ್ಯಾದಿನೂ ಬರೋದಿಲ್ಲ. ಪಾಯಸ ಬೇರೆ ರೀತಿ ಮಾಡಿದ್ರೆ ಬರುತ್ತೆ, ಹಾಲಿನ ಪಾಯಸ ಯಾವುದು ಬರೋದಿಲ್ಲ ಆ ಟೈಮ್ದಲ್ಲಿ. ಈ ಕಾಯಿ ಹಾಲಿನ ಪಾಯಸ ಬೇಕಾದ್ರೆ ಮಾಡ್ಬೋದೇ ಹೊರತು ಈ ಹಾಲು ಹಾಲಿನಿಂದ ಮಾಡಿದ ಪದಾರ್ಥ ಪೇಡೆ ಗೀಡೆ ಯಾವುದು ಬರೋದಿಲ್ಲ. ಅನಂತರ ತಗೊಂಡಾಗ ನಮಗೆ ಬರೋದು ಶಾಖ ಆಯಿತು, ದಧಿ ಆಯಿತು, ಕ್ಷೀರ. ಕ್ಷೀರ ಆದ ತಕ್ಷಣ ಬರೋದು ಬಹುಬೀಜ ದ್ವಿದಳ, ಎರಡು ಒಟ್ಟಿಗೆ ಸೇರೋದು. ದ್ವಿದಳ ಧಾನ್ಯನೂ ಆಗಬಾರ್ದು, ಬಹುಬೀಜದ್ದು ಆಗಬಾರ್ದು. ಬಹುಬೀಜ ಆದರೆ ದ್ವಿದಳ ಅಲ್ಲದೆ ಹೋದರೂ ಬಹುಬೀಜ ನಿಷಿದ್ಧ. ದಾಳಿಂಬೆ ಇದೆ ಅಂತ ತಿಳ್ಕೊಂಬೋಣ, ತುಂಬ ಬೀಜ ಇರೋದ್ರಿಂದ ಒಂದು ಎರಡಾಗದೆ ಹೋದರೂ ಕೂಡ ಬಹುಬೀಜನೇ ನಿಷಿದ್ಧ. ಇನ್ನು ಕೆಲವು ಒಂದೇ ಬೀಜ ಇದ್ದರೂ ಕೂಡ ಒಡೆದ್ರೆ ಎರಡಾಗಿಬಿಟ್ರೆ ಅದು ಹೋಯ್ತು. ಹುಣಸೆ ಎಲ್ಲ ಒಂದೊಡೆ ಇರೋದು, ಒಂದೊಂದು ಇದ್ರೂ ಕೂಡ ಒಂದೊಂದರಲ್ಲಿ ಒಟ್ಟಾಗಿ ತೊಗೊಂಡ್ರೆ ಬಹುಬೀಜ, ಒಂದೊಂದು ಒಂದೇ ಇದ್ದರೂ ಒಡೆದ್ರೆ ಎರಡಾಗತ್ತೆ, ಅದು ಬರೋದಿಲ್ಲ. ಈ ರೀತಿಯಲ್ಲಿ ಅದನ್ನೆಲ್ಲ ನಿಯಮಗಳು ಮಾಡಿದ್ದಾರೆ. ತಪ್ಪದೆ ಅನುಸರಣೆ ಮಾಡಿದರೆ ಉಪಯೋಗ ಏನು ಅಂದರೆ ಆರೋಗ್ಯ ಸರಿ ಇರುತ್ತೆ, ಅದು ಮುಖ್ಯ. ಆರೋಗ್ಯ ಸರಿ ಇದ್ದರೆ ವೆಹಿಕಲ್ ಸರಿ ಇರುತ್ತೆ. ಇವತ್ತು ನೀವು ಪೆಟ್ರೋಲ್ ಇಂಜಿನಿಗೆ ಡೀಸೆಲ್ ಹಾಕಿ ಕೊಡಿಸ್ಬಿಟ್ರೆ ಏನಾಗುತ್ತೆ? ಕೆಲವು ಸಿಮೆಂಟ್ ಹಾಕಿ ಕೊಡಿಸ್ಬಿಡ್ತಾರಲ್ಲ, ಕೆಟ್ಟ ಹಾಳು ಮಾಡಿಬಿಡ್ತಾರೆ ಅದನ್ನು. ಅದು ಅದೇ ಪೆಟ್ರೋಲ್ ಇಂಜಿನ್ ಪೆಟ್ರೋಲೇ ಹಾಕಬೇಕು. ಇದಕ್ಕೆ ಮನುಷ್ಯರಿಗೆ ಆಹಾರ ಈ ರೀತಿ ಏನಿದ್ದರೆ ಮಾತ್ರ ದೇಹ ಕೃತಾದೀಗದಲ್ಲಿ ಎಲ್ಲರೂ ವ್ರತ ಮಾಡ್ತಿದ್ರು. ಆದ್ದರಿಂದ ಲಕ್ಷ ವರ್ಷ ಆಯುಷ್ಯ ಅಂತ, ಲಕ್ಷ ವರ್ಷ ಆಯುಷ್ಯ ಎಷ್ಟೋ ಸರ್ತಾ ಇರ್ತದೆ. ಮೇಂಟೆನೆನ್ಸ್ ಅಷ್ಟೇ ಇಂಪಾರ್ಟೆಂಟ್, ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಫಾರಿನರ್ಸ್ ಹೇಳ್ತಾರಂತೆ ಇಂಡಿಯಾದಲ್ಲಿ ಆಪರೇಷನ್ ಕ್ವಾಲಿಟಿ ಫಾರಿನ್ನಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲಂತೆ, ಆದರೆ ಪೋಸ್ಟ್ ಆಪರೇಷನ್ ಟ್ರೀಟ್ಮೆಂಟಲ್ಲಿ ಇಂಡಿಯನ್ ಹೋಪ್ಲೆಸ್ ಅಂತ ಹೇಳ್ತಾರೆ. ಅದು ತುಂಬ ಜನ ರೋಗಿಗಳು ಸಾಯೋದು ಆಪರೇಷನಿಂದ ಅಲ್ಲ, ಆಪರೇಷನ್ ಆದರೆ ನೋಡ್ಕೊಳ್ಳೋದ್ರಲ್ಲಿ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿರೋ ಸಮಸ್ಯೆ, ಅದು ಮೇಂಟೆನೆನ್ಸ್ ಸರಿ ಇಲ್ಲ. ಇವತ್ತು ಕೃತಜ್ಞದಲ್ಲಿರೋ ಮೇಂಟೆನೆನ್ಸ್ ಕಲಿಯುಗದಲ್ಲಿ ಇಲ್ಲ. ಅದರಿಂದಾಗಿಯೇ ಅಲ್ಪ ಆಯುಷ್ಯಗಳು ಎಷ್ಟು ಲಕ್ಷ ಎಲ್ಲಿ 120 ಆ 120 ಷಷ್ಠಿಯಬ್ದನೇ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ. 60 ಕೂಡ ಬದುಕೋದಿಲ್ಲ ಅಂದರೆ ಈ ಮೇನ್ ಡಿಫೆಕ್ಟ್ ಇರೋದು ಆಹಾರದೊಳಗೆ. ಇನ್ನೊಂದು ಗಮನಿಸಬೇಕು, ನಮ್ಮಿಷ್ಟ ತಿಂತೀವಿ ಅಂತ ಹೇಳಬಾರ್ದು. ಆಹಾರ ವಂಶವಾಹಿನಿ ಮುಂದುವರಿಯುತ್ತೆ, ಮತ್ತೆ ಇವ್ರು ಮಾಡಿ ತಪ್ಪು ಇರುತ್ತೆ, ವಂಶ ವಂಶಕ್ಕೆ ಬರುತ್ತೆ. ಆಮೇಲೆ ಎಷ್ಟೋ ವಂಶ ನೋಡಿದ್ದೇನೆ, ಕೆಲವರು ಇರ್ತಾರೆ ಸಮಾನ 60 ಅಷ್ಟೇ ಅವರು ಯಾವರೇಜ್ ಆಯಿತು ಅವ್ರ ಮನೆಯೊಳಗೆ 60 ಅಷ್ಟೇ. ಇವರು 59 ಏನು 50 ಇರೋದಿಲ್ಲ, ಹೋಗ್ಬಿಟ್ಟಿರ್ತಾರೆ. ಅವ್ರು ಯಾವ ಮ್ಯಾನುಫ್ಯಾಕ್ಚರ್ ಶ್ಯೂರಿಟಿ ಕೊಡ್ತಾರೆ, 2-3 ಕೊಟ್ಟಾಗಿ ಇವ್ರದ್ದು 60 ಕ್ಲೋಸ್. ಅವರು ಕೆಲವರು ಚೆನ್ನ ಒದ್ದಾಡ್ತಿರ್ತಾರೆ, 80+ ದಾಟ್ಬಿಡ್ತಾರೆ ಆ ಕಡೆಗೆ. ಅವರ ಜೀನ್ಸ್ ಇರೋದು ಅವ್ರ ಎಕ್ಸ್ಟ್ರಾ ಬಂದಿರೋದು ಆ ರೀತಿ, ಯಾಕೆ ಅವ್ರ ಮೇಂಟೆನೆನ್ಸ್ ಆ ರೀತಿ ಬಂದಿರ್ತದೆ. ಆದ್ದರಿಂದ ನಾವು ಸರಿಯಾಗಿ ಬದುಕಿದರೆ ಮುಂದಿನ ಜನ್ರೇಷನ್ ಸರಿಯಾಗಿ ಬದುಕತ್ತೆ. ಇವನು ಸರಿ ಹೋದ ವಂಶ ಸರಿ ಹೋಯಿತು, ವಂಶ ಸರಿ ಹೋದ್ರೆ ದೇಶ ಸರಿ ಹೋಯ್ತು. ದೇಶದಲ್ಲಿ ಇವರೇ ತಾನೇ ಆ ದೇಶದ ಕ್ವಾಲಿಟಿನೇ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ನಮಗೆ ದೇಶ ಸೇವೆ ಮಾಡೋದಂದರೆ ಚಾತುರ್ಮಾಸ್ಯ ವ್ರತ ಮಾಡ್ತಾರೆ ಅಂದರೆ ದೇಶ ಸೇವೆ ಮಾಡ್ತಾರೆ ಅಂತ ಅರ್ಥ, ನೆನಪಿರಬೇಕದು. ಏಕಾದಶಿ ವ್ರತ ಮಾಡ್ತಾರೆ ಅಂದರೆ ಅದು ಸರ್ವಿಸ್ ಟು ಗಾಡ್, ಸರ್ವಿಸ್ ಟು ಕಂಟ್ರಿ, ಎರಡೆರಡು ಆಗುತ್ತೆ. ಅದರಿಂದ ಹಿಂದೆ ಹೇಳಿದ್ದಿಲ್ಲ ಸೋಮವಾರ ಒಪ್ಪತ್ತು ಮಾಡಿ ಅಂತ ಹೇಳಿದ್ದಕ್ಕೆ ಇಡೀ ದೇಶ ಕೊಂಡಾಡಿಬಿಡುತ್ತೆ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ. ಅದೇನು ಅದು ಏಕಾದಶಿ ಎರಡು ನಾವು ಹೇಳ್ತಿರೋದು, ಒಂದಕ್ಕೆ ಅಷ್ಟು ಜನ ಕೊಂಡಾಡಿಬಿಟ್ರಾಗಲ್ಲ. ಈ ಕಲಿಯುಗದಲ್ಲಿ ಊಟ ಬಿಡಿಸಿದ್ದಕ್ಕೆ ಪ್ರಸಿದ್ಧಿಯಾಗಿದ್ದ ಆ ಪ್ರೈಮ್ ಮಿನಿಸ್ಟರ್ ರುಕ್ಮಾಗಾರಾದಿಗಳು ಏಕಾದಶಿ ಪೂರ್ತಿ ಮಾಡಿ ಹೆಸರು ಮಾಡಿದವರು. ಅಂದರೆ ಆಹಾರ ಸೇವನೆಯೂ ಆಯಿತು, ಆರೋಗ್ಯನೂ ಬಂತು, ದೇಶಕ್ಕೂ ಸಂಪತ್ತು ಉಳಿತು. ಎಷ್ಟು ಅಡ್ವಾಂಟೇಜ್ ಇದೆ ಅದರೊಳಗೆ. ಯಾವುದನ್ನು ನಮ್ಮ ವೈಯಕ್ತಿಕವಾಗಿ ಹಿತ ಅಂತ ಕರೀತಾರೆ ಅದು ಇನ್ ಟರ್ನ್ ಆಲ್ ಇದರಲ್ಲೂ ಕೂಡ ಅದು ಕವರ್ ಆಗೋದ್ರಿಂದ ವ್ರತ ಉಪವಾಸಗಳನ್ನು ಮಾಡಬೇಕಾದದ್ದು ನಮಗೆ, ನಮ್ಮ ವಂಶಕ್ಕೆ, ನಮ್ಮ ದೇಶಕ್ಕೆ, ಮುಖ್ಯವಾಗಿ ದೇವರಿಗೆ ದೊಡ್ಡ ಸೇವೆ. ಆ ದೃಷ್ಟಿಯಿಂದ ವ್ರತ ಉಪವಾಸಗಳು ಆಪ್ಷನಲ್ಲ, ಕಂಪಲ್ಸರಿ. ಆದರೆ ಎರಡು ಭಾಗ ಮಾಡ್ತಾರೆ, ಕಂಪಲ್ಸರಿ ವ್ರತ ಬೇರೆ, ಆಪ್ಷನಲ್ ವ್ರತ ಬೇರೆ. ಏಕಾದಶಿ, ಕೃಷ್ಣಾಷ್ಟಮಿ, ಚಾತುರ್ಮಾಸ್ಯ ಮೂರು ಎಲ್ಲರಿಗೂ ಕಾಮನ್. ಎಲ್ಲರೂ ಮಾಡಬಹುದಲ್ಲ, ಮಾಡಲೇಬೇಕಾದ ವ್ರತ ಇದು. ಅದಕ್ಕೆ ಒಬ್ಬರು ಮಾಡಬೇಕಾದದ್ದು ಮೂರು ವ್ರತಗಳು, ಏಕಾದಶಿ ಕೃಷ್ಣಾಷ್ಟಮಿ ಪೂರ್ತಿ ಉಪವಾಸದ ರಸಗಳು. ಚಾತುರ್ಮಾಸ್ಯ ಪೂರ್ತಿ ಉಪವಾಸ ಅಲ್ಲ, ಏಕಾದಶಿ ಅಷ್ಟೇ ಉಪವಾಸ, ಹೊರತು ಬಿಡದಂತೆ ಆಹಾರದಲ್ಲಿ ಮಾತ್ರ ಬದಲಾವಣೆ. ಆ ಬದಲಾವಣೆಯಿಂದ ದೇಹದೊಳಗೆ ಒಳ್ಳೆಯ ಚೈತನ್ಯ ಮೂಡಿಬಿಟ್ಟು ಸಾಧನೆ ಭಾರಿ ಚೆನ್ನಾಗಿ ನಡೆಯುತ್ತೆ ಎಂಬುದು ತಾತ್ಪರ್ಯ. ಇನ್ನೂ ಕೂಡ ನಾವು ಪೈರನ್ನು ನೋಡ್ತೀರಿ ನೀವು, ಪೈರು ಹಾಕೋರು ಕೂಡ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋದಿಲ್ಲ, ಆಲ್ಟರ್ನೇಟ್ ಮಾಡ್ತಾ ಹೋಗ್ತಾರೆ. ಯಾತಕ್ಕೆ ಗೊತ್ತೇ ಅಲ್ಲಿ ಅಂಶಗಳನ್ನು ಕೆಲವು ತೊಗೊಳ್ಳೋದು, ಕೆಲವು ಬಿಟ್ಬಿಡೋದು, ಬಿಟ್ಟಿದ್ದು ಇನ್ನೊಂದು ಬೆಳೆ ತೊಗೊಳ್ಳೋದು. ಹಳ್ಳಿಗಳಲ್ಲಿ ಹೋಗಿ ನೋಡಿ, ಈ ವರ್ಷ ಏನಾಕಿದ್ದೀರಿ ಅಂತ ಕೇಳ್ತಾರೆ. ಇಲ್ಲಿ ಕಬ್ಬು, ಇಲ್ಲ ಭತ್ತ, ಆ ರೀತಿ ಚೇಂಜ್ ಮಾಡ್ತಾರೆ. ಇಲ್ಲ ಜೋಳ, ಬೆಳೆ ಶೇಂಗಾ, ಆ ಥರ ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲದವ್ರು ಒಂದು ಸರ್ಪ್ಲಸ್ ಆಗಿ ಉಳ್ಕೊಂಡ್ಬಿಡುತ್ತೆ, ಇನ್ನೊಂದು ಡಿಫಿಷಿಯನ್ಸಿ ಬರುತ್ತೆ. 12 ತಿಂಗಳಲ್ಲಿ ನಾವು ಆಹಾರ ಬದಲಾವಣೆ ಮಾಡಿದಾಗ ಶಾರ್ಟೇಜ್ ಬಿದ್ದಿದ್ದೆಲ್ಲ ಈ ಸಮಯದಲ್ಲಿ ರಿಕವರ್ ಮಾಡೋಕ್ಕೆ ಪೂರ್ತಿ ಮೇಕಪ್ ಮಾಡೋದ್ರಿಂದ ಆರೋಗ್ಯ ಸರಿಯಾಗಿರ್ತದೆ. ನಮ್ಮ ಪ್ರಕಾರ ವ್ರತ ಮಾಡಿದ್ರೆ ಆರೋಗ್ಯ ಕೆಡ್ತದೆ ಅಂತೇಳಿ, ಆರೋಗ್ಯ ಉಳಿಸಕ್ಕೆ ಬರ್ತಾನೆ ಹೊರತು ಕೆಡಿಸ್ಲಕ್ಕಲ್ಲ. ಇನ್ನೂ ಕೆಲವರು ಇರ್ತಾರೆ ಸದ್ಯ ಅಶಕ್ತರಿಗೆ ವಿನಾಯಿತಿ ಕೊಡ್ತಾರೆ, ನಾವು ಅಶಕ್ತರ ವ್ರತ ಬಿಟ್ಟು ಬಿಡ್ತೇವೆ ಅಂತ ಕೆಲವರು ವಾದ, ಆರೋಗ್ಯ ಸೇರಿ ವ್ರತ ಬಿಟ್ಟು ಬಿಡ್ತೇವೆ ಅಂತೇಳಿ. ಆಶ್ಚರ್ಯ ಅಂದರೆ ಆರೋಗ್ಯ ಕೆಟ್ಟಿದ್ರೆ ಮೊದಲು ವ್ರತ ಮಾಡಿ ಸರಿ ಮಾಡಿಬಿಡುತ್ತದ್ದು ಅಂತ ಹೇಳ್ತಾರೆ. ಚೇಂಜ್ ಆಫ್ ಫುಡ್ ಅಂಬುದು ಹೆಲ್ತ್ ಇಂಪ್ರೂವ್ ಮಾಡುತ್ತದೆ. ಯಾವಾಗಲೂ ಕೂಡ ಯಾರು ವೀಕ್ ಆಗಿರ್ತಾರೆ, ಕೆಲವು ದೋಷಗಳಿರ್ತದೆ, ಚಾತುರ್ಮಾಸ್ಯ ಮಾಡೋದರಿಂದ ರೋಗಿಗಳು ನಿರೋಗಿಗಳಾಗ್ತಾರಾದ್ರಿಂದ ಆರೋಗ್ಯವಂತರಿಗೆ ಮಾತ್ರ ವ್ರತ ಅಲ್ಲ, ಏಕಾದಶಿ ಮೊದಲಾದವುಗಳು ಕೂಡ ಆರೋಗ್ಯ ರಕ್ಷಣೆಯೂ ಮಾಡುತ್ತೆ, ಆರೋಗ್ಯ ಅನಾರೋಗ್ಯವನ್ನು ಪರಿಹಾರ ಮಾಡುತ್ತೆ. ಎರಡೆರಡು ಕೆಲಸ ಇದೆ ವ್ರತಕ್ಕೆ. ಕೆಲವು ವ್ರತಗಳು ಹಾಗಲ್ಲ, ವಿಷ್ಣು ಪಂಚಕಾದಿಗಳು ಕಂಪಲ್ಸರಿ ಅಲ್ಲ, ಆಪ್ಷನ್ ಅಲ್ಲ ಅವು. ಅದು ಶಕ್ತಿ ಇಲ್ಲದವ್ರು ಮಾಡಬಲ್ಲ, ಶಕ್ತಿ ಇದ್ದವ್ರು ಮಾತ್ರ ಮಾಡಬೇಕಾದ್ರೆ. ಏಕಾದಶಿ ಇತ್ಯಾದಿಗಳು ಶಕ್ತಿ ಇಲ್ಲದೆ ಹೋದರೂ ಮಾಡಬೇಕು, ಇದು ಇಂಪಾರ್ಟೆಂಟ್. ಶಕ್ತಿ ಇಲ್ಲದವರಿಗೆ ಶಕ್ತಿ ಕೊಡ್ತದೆ, ಶಕ್ತಿ ಇರೋರಿಗೆ ಶಕ್ತಿ ಮೇಂಟೈನ್ ಮಾಡ್ತದೆ, ಜಾಸ್ತಿ ಮಾಡ್ತದೆ. ಆದ್ದರಿಂದ ವ್ರತ ಉಪವಾಸಗಳಲ್ಲಿ ಎಲ್ಲರೂ ಅಡ್ವಾಂಟೇಜ್ ತೊಗೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ಆಸಕ್ತಿ ನೂರಾರು ಕಾರಣ ಹೇಳಬಾರ್ದು, ಅದು ತಪ್ಪು ಮಾಡಬೇಕು ಅಂದರೆ ಮಾಡಬೇಕಷ್ಟೇ. ಈ ಅರ್ಥದಲ್ಲಿ ಕೆಲವು ಎಕ್ಸ್ಟ್ರಾ ವರ್ಕಿಗೆ ಕನ್ಸೆಷನ್ ಕೊಡ್ತಾರೆ, ಮಿನಿಮಮ್ ವರ್ಕಿಗೆ ಯಾರು ಕನ್ಸೆಷನ್ ಕೊಡೋದಿಲ್ಲ. ಮಿನಿಮಮ್ ವ್ರತಗಳನ್ನು ಮಾಡಲೇಬೇಕು. ಈ ನಾಲ್ಕನ್ನು ಮಾಡಿ ನೋಡಿದರೆ ದೇಹದೊಳಗೆ ವಿಶೇಷವಾದಂತಹ ರಕ್ಷಣೆಯಾಗಿ ಸರ್ಪ್ಲಸ್ ಎಲ್ಲ ಹೊರಟೋಗಿಬಿಟ್ಟು ಏಕಾದಶಿ ಉಪವಾಸದಿಂದ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅದು. ಇದರಿಂದ ಇನ್ನೊಂದು ಆಗ್ತದೆ, 4 ತಿಂಗಳಲ್ಲಿ ರೆಜಿನುವೇಷನ್ ಆಫ್ ಬಾಡಿ ಅಂತೀವಲ್ಲ, ಜೀರ್ಣೋದ್ಧಾರ ಮಾಡಿದ್ರೆ ಆಗ್ತದೆ ದೇಹ ಜೀರ್ಣೋದ್ಧಾರ ಮಾಡಿದ. ಇನ್ನೂ 8 ತಿಂಗಳು ಯೋಚನೆ ಇದೆ. ಆಗಲೂ ಸಿಕ್ಕಾಪಟ್ಟಿದ್ದು ಯಾವಾಗಲೂ ತಿನ್ನಬಾರ್ದು, ಮತ್ತೆ ನಿಷಿದ್ಧ ಪದಾರ್ಥ ಆಗಲೂ ತಿಂಬಾಗಿಲ್ಲ. ಆಹಾರದಲ್ಲಿ ಸಾತ್ವಿಕ ಅನ್ನೋದು ಕಾಮನ್, ಸಾತ್ವಿಕದಲ್ಲೂ ಸಾತ್ವಿಕಾದಿಗಳು ಪ್ರಭೇದ ಉಂಟು. ಮತ್ತೆ ಈ ಸಮಯದಲ್ಲಿ ತರಕಾರಿ ಸಾತ್ವಿಕನೇ ಇಲ್ಲ, ನಾಳೆಯಿಂದ ಇವತ್ತಿನ ತೊಗೊಂಡ್ಬಿಟ್ಟೆ ತರಕಾರಿ ಎಲ್ಲ ಬ್ಯಾಂಡಿ, ಮತ್ತೆ ಸಾತ್ವಿಕ ಅನ್ನೋದು ತಿಂಗಳು ಕಳೆದ ಮೇಲೇ. ಇದೆಲ್ಲ ಸೈಂಟಿಫಿಕಲಿ ಕೂಡ ಕರೆಕ್ಟ್, ಹಿಂದೆ ಹೇಳಿದೆ ತುಂಬ ಸಲ ಸೈಂಟಿಫಿಕಲಿ ಕೂಡ. ಆಗಷ್ಟೇ ಬೆಳೆಯೋನು, ಹುಲ್ಲು ಕೂಡ ಶ್ರೇಷ್ಠ ಅಲ್ಲ. ಈ ಬಿತ್ತಿರ್ತಾರೆ, ಬೆಳೆ ಬಂದಿರುತ್ತೆ, ಅದು ಫ್ರೆಶ್ ಆಗಿರುತ್ತೆ, ಅದು ಉಪಯೋಗಕ್ಕೆ ಬರೋದಿಲ್ಲ, ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ಈ ದೋಸೆ ಗೀಸೆ ಮೊದಲೇ ದೋಸೆ ಗಣೇಶಿಗೆ ಅಂತ ಕೊಟ್ಬಿಡ್ತಾರಲ್ಲ, ಆ ಟೈಪ್ ಸರಿಯಾಗಿ ಬೆಂದಿರೋದಿಲ್ಲ ಅಂತ ಅರ್ಥ. ಗಣೇಶ ತಿನ್ನಬೇಕು ಪಾಪ, ಇವರು ಸರಿಯಾಗಿ ಮಾಡ್ಕೊಂಡು ಇವರು ತಿನ್ಬೋದು. ಆಮೇಲೆ ಅಂದರೆ ಮೊದಲನೇದು ಯಾವಾಗಲೂ ಕೂಡ ಅಷ್ಟು ಒಳ್ಳೆ ಕ್ವಾಲಿಟಿ ಇರೋದಿಲ್ಲ, ಆದ್ದರಿಂದ ಅದನ್ನು ತಗೊಳ್ಬಾರ್ದು, ಬಿಟ್ಬಿಡ್ಬೇಕಲ್ಲ. ನೋಡಿ, ಮೊದಲನೇ ವ್ರತದಲ್ಲಿ ಈ ಬೆಳೆ ಎಲ್ಲ ರೈಪ್ ಆಗಿರೋದಿಲ್ಲ, ಕೊನೆಯ ವ್ರತದಲ್ಲಿ ಕಾಳು ರೈಪ್ ಆಗಿರೋದಿಲ್ಲ, ಜಸ್ಟ್ ಬಂದಿರುತ್ತೆ. ಅದಕ್ಕೆ ಹೊಸ ಕಾಳು ಯಾರು ಉಪಯೋಗಿಸೋಗಿಲ್ಲ, ಹಳೆ ಕಾಳು ಬರುತ್ತೆ, ಹೊಸ ಕಾಳು ಉಪಯೋಗಿಸ್ಬಾರ್ದು. ಎಷ್ಟು ಕಾಮನ್ ಸೆನ್ಸ್ ಇದರಲ್ಲಿ, ಸೈನ್ಸ್ ಏನಿದೆ, ಸೆನ್ಸು ಸೈನ್ಸು ಎರಡು ಸೇರ್ತಾವೆ. ಅದು ಶಾಸ್ತ್ರದೊಳಗೆ ಸೆನ್ಸು ಇರ್ತದೆ, ಸೈನ್ಸು ಇರ್ತದೆ, ಕಾಮನ್ ಸೆನ್ಸ್ನಲ್ಲಿ ಎರಡೂ ಇರೋದಿಲ್ಲ. ಬರೀ ಕಾಮನ್ ಸೆನ್ಸಲ್ಲಿ, ಕಾಮನ್ ಸೆನ್ಸ್ ಬೇರೆ, ಸೈನ್ಸ್ ಬೇರೆ, ಫಿಲಾಸಫಿ ಬೇರೆ. ಫಿಲಾಸಫಿ ಅದು ಹೈಯೆಸ್ಟ್, MSc ಒಳಗೆ BSc PUC ಸೇರಿಬಿಡ್ತದೆ. ಫಿಲಾಸಫಿ ಒಳಗೆ ಸೈನ್ಸು ಕಾಮನ್ ಸೆನ್ಸು ಸೇರಿಬಿಡ್ತದೆ. ಆದರೆ ಈ SLC ಒಳಗೆ MSc ಸೇರೋದಿಲ್ಲ. ಸೊ ಕಾಮನ್ ಸೆನ್ಸ್ ಒಳಗೆ ಸೈನ್ಸ್ ಫಿಲಾಸಫಿ ಬರೋದಿಲ್ಲ, ಫಿಲಾಸಫಿ ಮೇಲೆ ಹೋಗ್ತಾ ಹೋದಂತೆ ಇದೆಲ್ಲ ಸೇರಿಬಿಡ್ತದೆ. ಆಗಲೇ ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವು ಸೈನ್ಸಿನ ಮಟ್ಟಿಗೆ ಒಪ್ಪೋ ಜನ ಇದ್ದಾರೆ, ಆದರೆ ಫಿಲಾಸಫಿವರೆಗೆ ಹೋಗೋ ಜನಗಳು ಭಾರಿ ಕಡಿಮೆ. ಅಲ್ಲಿ ಹೋದರು ಅಂದರೆ ರಾಯರಂಥವರೆಲ್ಲ ಆಗ ಅಂಕಿನವರು, ಆ ದೊಡ್ಡ ಗುಂಪಿನವರಾದ್ರಿಂದ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಅವರು ಆಗಲ್ಲ, ವೃಂದಾವನದಲ್ಲಿ ಕೂತೆ ವಂಡರ್ಸ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ವೃಂದಾವನದಲ್ಲಿ ಕೂತೇನೆ. ಇಷ್ಟು ಶಕ್ತಿ ಬರೋದು ಯಾವಾಗ ಅಂದರೆ ಆಚಾರಹೀನಂ ನಪುನಂತಿ ವೇದಾಹ. ಎಷ್ಟೇ ನೀವು ವಿಚಾರ ಸರಿ ಇದ್ದರೂ ಆಚಾರ ಸರಿ ಇಲ್ಲದೆ ಹೋದರೆ ನಿಮ್ಮ ವಿಚಾರ ಎಲ್ಲ ಕೆಟ್ಟ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಳ್ಳೆ ಬೆಳ್ಳಿ ಇದರಲ್ಲಿ ಹಾಳಾಕಿಟ್ಟಿದ್ದಾರೆ, ಬೆಳ್ಳಿ ಪಾತ್ರೆಯಲ್ಲಿ ಹಾಳಾಕಿಬಿಟ್ಟಿದ್ದಾರೆ, ಎಲ್ಲ ಕೆಟ್ಟ ಹಾಳಾಗಿ ಹೋಗಿಬಿಟ್ಟಿದೆ. ಬೆಳ್ಳಿ ಪಾತ್ರೆಯಲ್ಲಿ ಹಾಳಾಕಿದ್ದಾನೆ ಕೆಟ್ಟೋಗಿದೆ. ಬೆಳ್ಳಿ ಒಳ್ಳೆಯದೇ, ಹಾಲು ಒಳ್ಳೆಯದೇ, ಆದರೆ ಒಳಗೆ ಹುಳಿ ಪದಾರ್ಥ ಇದೆ, ಅವ್ರು ನೋಡಿಲ್ಲ ಹಾಕಿಬಿಟ್ಟಿದ್ದಾರೆ. ಅಂದರೆ ಅದ್ರ ಒಳಗಿರೋ ಒಂದು ಕೊಳೆ ಹೊಗಳಿ ಇಡೀ ಹಾಲನ್ನು ಕೆಡಿಸಿಬಿಡುತ್ತೆ. ಅದನ್ನು ಒಳಗೆ ಅಂತಃಕರಣ, ಒಳಗಿಂದೆಲ್ಲ ಅಂತಃಕರಣ, ಹೊರಗಿನ ಕೊಳೆಯೆಲ್ಲ ಬಾಹ್ಯ. ಹೊರಗೆ ಚೆನ್ನಾಗಿ ತೊಡೆದಿದ್ದಾರೆ. ಕನಕದಾಸರ ಕತೆ ಹೇಳ್ತಾರೆ, ತೊಡ್ಕೊಂಬಂತ ವ್ಯಾಸರಾದರು ಕೊಟ್ರಂತೆ, ಎಲ್ಲ ಪಳ 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 ಹೊಳಿತಾ ಇದೆ. ಇವ್ರದ್ದು ಹೊರಗೆ ತೊಳೆದಿಲ್ಲ, ಒಳಗೆ ಮಾತ್ರ ಭಾರಿ ಚೆನ್ನಾಗಿ ತೊಳೆದು ಬಿಟ್ಟಿದ್ದಾರೆ. ಹಾಲು ಹಾಕಿದ್ರು ಮರದ ಇವ್ರ ಪಾತ್ರೆಯಲ್ಲಿ ಹಾಕಿದ ಮಾತು ಹಾಲು ಮಾತ್ರ ಚೆನ್ನಾಗಿತ್ತು, ಉಳಿದವರೆಲ್ಲ ಹೊಡೆದೋಗಿತ್ತು. ಯಾತಕ್ಕೆ ಒಳಗೆ ತೊಳೆದಿತ್ತು, ಅದು ಬಹಳ ಮುಖ್ಯ. ಈಗ ಹಾಲಿನ ಕಾಂಟ್ಯಾಕ್ಟ್ ಮೇಲೆ ಬರೋದಿಲ್ಲ, ಒಳಗೆ ಬರೋದು. ಹಾಲು ಅಂದರೆ ದುಗ್ಧಂ ಗೀತಾಮೃತಂ ಮಹತ್, ಗೀತಾದಿ ಶಾಸ್ತ್ರಗಳು ನಾವು ತಲೆಯಲ್ಲಿ ಹೋಗ್ತವೆ. ಅದು ಸರಿಯಾಗಿರಬೇಕಾದ್ರೆ ಆಹಾರ ಶುದ್ಧಿ ಇದ್ದು ದೇಹ ಶುದ್ಧಿ ಇರಬೇಕು. ವಿಷ್ಣು ಸಹಸ್ರನಾಮದಲ್ಲೇ ಹೇಳ್ತಾರೆ, ಆಚಾರಹೀನಂ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭರಚ್ಯುತ. ಎಲ್ಲ ವಿಚಾರಕ್ಕೆ ಮೇನ್ ಇರೋದು ಆಹಾರ. ಬರೆಯುತ್ತೆ ಒಳ್ಳೆ ಆಚಾರ ಬಂತರಿ ಸಿಕ್ಕಿದ್ದು ತಿಂತಾನೆ, ಭಯಂಕರ ಅನಾಚಾರಿ ಅಂತ ಅರ್ಥ. ಇನ್ನೇನು ಕೂಡ ಇಲ್ಲ, ಆಹಾರದಲ್ಲಿ ಲಿಮಿಟೇಷನ್ ಇಟ್ಕೊಂಡಿದ್ದಾನೆ ಅಂದರೆ ಆಚಾರ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಆಚಾರದ ಬೇಸಿಕ್ ಪ್ರಿನ್ಸಿಪಲ್ ಇರೋದೇ ಇದರಲ್ಲಿ. ಕಲಿಯುಗದಲ್ಲಿ ವೈಶಿಷ್ಟ್ಯ ಅಂದರೆ ಫಸ್ಟ್ ಕೆಡೋದೇ ಆಹಾರ, ಜಂಕ್ ಫುಡ್ಡಿಂದ ಶುರುವಾಗ್ತದೆ ಮನುಷ್ಯ ತಿನ್ನೋದು. ಎಲ್ಲೆಲ್ಲೋ ತಿಂತಾನೆ, ಏನೇನೋ ತಿಂತಾನೆ, ಎಷ್ಟೆಷ್ಟೋ ತಿಂತಾನೆ, ಹೇಳೋರೆಲ್ಲ ಕೇಳೋರಿಲ್ಲ. ಅದರಿಂದ ಬರಬೇಗ ಮನುಷ್ಯನ ವಿಚಾರ ಕೆಟ್ಟೋಗ್ಬಿಡುತ್ತೆ. ಸಿಕ್ಕಲ್ಲೇ ತಿಂತಾನೆ, ಸಿಕ್ಕಿದ್ದು ಯೋಚನೆ ಮಾಡ್ತಾನೆ, ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಆಹಾರ ಶುದ್ಧಿ ಅನ್ನೋದು ಪ್ರತಿಯೊಂದು ಹಿಂದಿನ ಕಾಲಕ್ಕೆ ಹಳ್ಳಿ ಹಳ್ಳಿಯಲ್ಲಿ ಆಹಾರ ಶುದ್ಧಿ ಇರ್ತಿತ್ತು. ಯಾರು ಹುಟ್ಟಬಟ್ಟಿ ಇವತ್ತು ಹೂ ಕಟ್ಟೋರು ಕೈ ತೊಳೆದು ಹೂ ಕೊಡ್ತಿದ್ದಿಲ್ಲ ಆಗ. ಇವತ್ತು ಕೈ ತೊಳೆದು ಯಾರಿಗೂ ಗೊತ್ತೇ ಇಲ್ಲ, ಕಾಲ ಬಂದೋಗ್ಬಿಟ್ಟು. ಆ ಪ್ರತಿಯೊಬ್ಬರು ತಮ್ಮಟ್ಟಿ ತಾವು ಮಡಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಇದು ದೇವ್ರಿಗೆ ಉಪಯೋಗಿಸೋದು, ಇನ್ನೊಬ್ಬರು ತೊಗೊಳ್ತಾರೆ, ಅಷ್ಟು ಎಚ್ಚರ ಇರ್ತಿತ್ತವ್ರಿಗೆ. ಹಾಲು ಕರೆಯೋ ಪಾತ್ರೆಯಲ್ಲಿ ಬೇರೆ ಯಾವುದನ್ನು ಉಪಯೋಗಿಸ್ತಿದ್ದಿಲ್ಲ ಅವರು, ಎಷ್ಟು ಅದಕ್ಕೆ ಇರ್ತಾ ಇತ್ತು. ಇವತ್ತು ಎಲ್ಲದನ್ನು ಮಿಕ್ಸ್ ಮಾಡಿಬಿಡಿದ್ರೆ ಕೆಟ್ಟೋಗ್ಬಿಡುತ್ತೆ. ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಕೆಟ್ಟೋಯ್ತು, ಒಂದು ಮಣ್ಣಿನ ಕುಡಿಕೆಯಲ್ಲಿ ಹಾಗಾದ್ರೆ ಚೆನ್ನಾಗಿತ್ತು. ಯಾಕೆ ಕ್ಲೀನಾಗಿ ತೊಡೆದಿದ್ದಾನೆ, ಕೆಟ್ಟೇ ಇಲ್ಲ ಅದು. ಅಥವಾ ಮಣ್ಣಿನ ಕುಡಿಕೆ, ಇದ್ರ ಬೆಲೆ ಎಷ್ಟೋ ಕ್ಲೀನಾಗಿದ್ದಕ್ಕೆ. ಬೆಳ್ಳಿ ಪಾತ್ರೆ ಹಾಳಾಗಿ ಹೊತ್ತು ಒಳಗೆ ಕೆಟ್ಟೋಗಿದ್ದಕ್ಕೆ. ಅದಕ್ಕೆ ನಮ್ಮ ದೇಹ ಮೇಂಟೆನೆನ್ಸ್ ಸರಿ ಇರಬೇಕಾದ್ರೆ ಆಹಾರ ಅಂಬೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾಗ. ಅದರ ಒಂದು ವ್ಯವಸ್ಥೆಯಾಗಿ ಬಂದಿರೋದೇ ಚಾತುರ್ಮಾಸ್ಯ. ಅದರಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಮೊದಲು ತಿಳಿಸಿ ಪರಮಾತ್ಮ ಉಪದೇಶ ಮಾಡಿದ ಭಾಗನೇ ಚಾತುರ್ಮಾಸ್ಯವ್ರತ ಅಂತ ಪ್ರಸಿದ್ಧವಾಯಿತು. ಇದರಲ್ಲಿ ಅಕಸ್ಮಾತ್ ದೋಷಗಳು ಬಂದರೆ ನಮಗೆ ಯಾವುದೋ ರೀತಿಯಲ್ಲಿ ದೋಷ ಬರಬಹುದು. ಅದಕ್ಕೆ ಉಪಾಯ ಅಂದರೆ ಕೊನೆಗೆ ಧಾತ್ರಿ ಹವನ ಅಂತ ಮಾಡಿದ್ದಾರೆ, ವನಭೋಜನ ವಿಧಿ ಅಂತ ಮಾಡಿದ್ದಾರೆ. ಅದನ್ನು ಮಾಡಿಬಿಟ್ರೆ ಪೂರ್ತಿ ಮುದುವಾಗಲಿ. ಇವತ್ತಿನ ಏಕಾದಶಿಯಿಂದ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ, ಕಾರ್ತಿಕ ಶುದ್ಧ ಏಕಾದಶಿನೇ ಅದು ಕೊನೆಯ ಏಕಾದಶಿ. ಮರುದಿವಸ ಉತ್ಥಾನ ದ್ವಾದಶಿ ಅಂತ, ಶಯನ ಏಕಾದಶಿ ಉತ್ಥಾನ ದ್ವಾದಶಿ. ಪರಮಾತ್ಮ ಅವತ್ತು ಬೆಳಿಗ್ಗೆ ಎದ್ದಾಗಿ ಮಾಡ್ತಾನೆ, ಮಲಗಿದಾಗ ಮಾಡಿದ್ದಾನೆ, ಎದ್ದಾಗಿ ಮಾಡ್ತಾನೆ. ಆ ದೇವತೆಗಳೆಲ್ಲ ಫುಲ್ ನಾರ್ಮಲ್ ಶುರುವಾಗಿಬಿಡುತ್ತೆ. ಅಲ್ಲಿಂದ ಮದುವೆ ಮಾಡೋದು ಫಸ್ಟ್ ವಿವಾಹ ತುಳಸಿ ವಿವಾಹ, ದೇವರು ಮದುವೆ ಮಾಡಿ ಮುಂದಿನ ಶುರು ಮಾಡೋದು. ಅದು ಒಂದು ತಿಂಗಳು ಮಾತ್ರ ಧನುರ್ಮಾಸದವರೆಗೆ ಅಷ್ಟೆ. ಧನುರ್ಮಾಸದಲ್ಲಿ ಪುನಃ ಮತ್ತೆ ವಿವಾಹ ಇಲ್ಲ. ಈಗ ಸೂರ್ಯೋದಯದೊಳಗೆ ಆಗಲೇ ಭೋಜನ ಕೂತಿರಬೇಕು, ವಿವಾಹದಲ್ಲಿ ಹೋಮ ಆಗಬೇಕು. ಸೂರ್ಯೋದಯಕ್ಕಿಂತ ಹೋಮ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಅದು ಬ್ಯಾಂಡ್ ಉಪನಯನಾದಿಗಳು ಯಾವುದೂ ಇಲ್ಲ. ಆಮೇಲೆ ಉತ್ತರಾಯಣ ಶುರುವಾಗುತ್ತೆ, ಆಗ ಸಮಸ್ಯೆ ಇಲ್ಲ. ಇದು ಕಾಲದಕ್ಕೆ ತಕ್ಕಂತೆ ಮಾಡ್ತಕ್ಕಂಥ ಕರ್ಮದ ವ್ಯವಸ್ಥೆ, ಇದು ಆಹಾರದ ವ್ಯವಸ್ಥೆ. ಇದು ಫಾಲೋ ಮಾಡಿದರೆ ನಮಗೆ ನಮ್ಮ ವಂಶಕ್ಕೆ ಎಲ್ಲರಿಗೂ ಕೂಡ ಅತ್ಯಂತ ಹಿತವಾದದ್ದು. ಅದನ್ನು ತಿಳಿಸಿಕೊಡೋದಕ್ಕೆ ಚಾತುರ್ಮಾಸ್ಯ ವ್ರತ ಭಗವಂತ ಅಷ್ಟು ಅನುಗ್ರಹ ಮಾಡಿ ಹೇಳಿದ್ದಾನೆ, ತಪ್ಪದೇ ನಡೆಸಬೇಕಾದ. ಆ ರೀತಿ ನಡೆಸೋದ್ರಲ್ಲಿ ನಮ್ಮ ಜವಾಬ್ದಾರಿ ಎಷ್ಟು, ಮಕ್ಕಳು ನೋಡ್ತಾರೆ ಅದನ್ನು, ಅವ್ರು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಚಿಕ್ಕವ್ರಿಗೆ ಮಾಡೋದು ಸುಲಭ, ದೊಡ್ಡವ್ರು ಮಾಡೋದು ಕಷ್ಟ. ಬಳ್ಳಿನ ಬಗ್ಸ್ಬೋದು, ಮರನ ಬಗ್ಸಕ್ಕೆ ಬರೋದಿಲ್ಲ ಅಂತಾರಲ್ಲ ಹಾಗೆ. ಚಿಕ್ಕ ಮಕ್ಕಳಿಗೆ ಚೇಂಜ್ ಆಫ್ ಫುಡ್ ಅಂದರೆ ಭಾರಿ ಖುಷಿ ಅವರಿಗೆ. ದೊಡ್ಡವ್ರನ್ನ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರಲ್ಲ, ಭಾಳ ಕಷ್ಟ ಅದು. ಇವ್ರು ಅಡ್ಜಸ್ಟ್ ಆಗಿರೋದಿಲ್ಲ ಅವ್ರು ಇನ್ನೂ ಕೂಡ. ಸೊ ಚೇಂಜಸ್ಗೂ ಅಡ್ಜಸ್ಟ್ ಆಗ್ತಾ ಬರ್ತಾರೆ ಆಗಿನಿಂದಲೇ. ಅದಕ್ಕೆ ಪ್ರಹ್ಲಾದ ಹೇಳಿದ್ದು ಏನಂತ, ಕೌಮಾರ ಆಚರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕಂದಿನಿಂದ ಧರ್ಮಾಚರಣೆ ಮಾಡಿದರೆ ಸುಲಭ, ಆಮೇಲೆ ಮಾಡೋದು ಕಷ್ಟ ಆಗುತ್ತೆ. ತುಂಬ ಜನಕ್ಕೆ ಆಮೇಲೆ ಮಾಡೋಕ್ಕೆ ಹೋಗ್ತಾರಲ್ಲ, ಭಾರಿ ಕಷ್ಟ. ಯಾಕಂದರೆ ದೇವ್ರ ಪೂಜೆ ಮಾಡೋದು ಎಷ್ಟು ಕಷ್ಟ ಅಂದರೆ, ಪುಸ್ತಕ ನೋಡಬೇಕು, ಪಾತ್ರೆ ನೋಡಬೇಕು, ಈ ಕಡೆ ನೋಡಬೇಕು, ಕೈ ನೋಡಬೇಕು, ಆಚರಣೆ ಮಾಡೋದಕ್ಕೆ ಕರ್ತವ್ಯ ಅರ್ಧ ಮುದುವಾಗ್ಬಿಡ್ತದೆ. ಆಗಲೇ ಬಾಯಿ ಬಂದಿದ್ರೆ ಬಾಯಿಂದ ಏನು ನೋಡಿ ನೋಡ್ತಲೇ ಮುದುವಾಗಿರುತ್ತೆ ತಕ್ಷಣ, ಇನ್ನು ಗೊತ್ತೇ ಆಗೋದಿಲ್ಲ. ಅದು ಇಲ್ಲದವರು ಭಾರಿ ಪದ್ಧತಿ, ಆ ಪುಸ್ತಕ ನೀರು ಬೇರೆ ಬಿದ್ದುಬಿಡುತ್ತೆ, ಅದು ಹೊರದು ಹೋಗೋದು, ಅದು ಕೆಳಗೆ ಬಿಡೋದು, ಇನ್ನೊಬ್ಬರು ಯಾರು ಬೈತಾ ಕೊಡೋದು ಇವನು, ಕೊನೆ ಇಲ್ಲ ಬದಲಿಲ್ಲ. ಅದಕ್ಕೆ ನಾವು ಚಿಕ್ಕಂದಿನಿಂದ ಬಾಯಿಪಾಠ ಮಾಡಿದ್ದು ಮಾತ್ರ ಮುಂದೆ ಬರ ಹೇಗೋ, ವ್ರತ ಉಪಾಸಗಳು ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಅದೆಲ್ಲ ಸುಮ್ಮನೆ ಬರೋದಿಲ್ಲ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಮಕ್ಕಳಿಗೇನು ಗೊತ್ತಿರ್ತದಾಗ, ಅಂಥ ಮನೆತನದಲ್ಲಿ ಹುಟ್ಟಬೇಕು ಅವನು. ಅದಕ್ಕೆ ಹಿಂದಿನ ಪುಣ್ಯ ಮಾಡಿರಬೇಕು, ಮತ್ತೆ ಯೋಗ ಭ್ರಷ್ಟನಾಗಿರಬೇಕು. ಬರೀ ಭ್ರಷ್ಟರಾದರಲ್ಲ, ಮತ್ತೆ ಯೋಗ ಭ್ರಷ್ಟನಾಗಿದ್ದರೆ ಮಾತ್ರ ಸಾಧ್ಯ. ಬರೀ ಭ್ರಷ್ಟರಾದರೆ ದುರ್ಬತಿಗಳ ಮೇಲೆ ಹುಟ್ಟುಬಿಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಆಗ ನಮಗೆ ಹೆರಿಡಿಟಿ ಆ್ಯಂಡ್ ಎನ್ವೈರಾನ್ಮೆಂಟ್ ಅಂತ ದೊಡ್ಡ ಭಾಗ ಅದು. ಒಂದು ಹೆರಿಡಿಟಿ ಎಷ್ಟು ಕೌಂಟ್ ಆಗ್ತದೆ, ಎನ್ವೈರಾನ್ಮೆಂಟ್ ಎಷ್ಟಾಗುತ್ತೆ, ಬಾಡಿ ಮೊದಲಿಂದ ಬರೋದೆಲ್ಲ ಹೆರಿಡಿಟಿ, ಜೊತೆಗಿರೋದೆಲ್ಲ ಎನ್ವೈರಾನ್ಮೆಂಟ್. ಅದು ಜೊತೆಗಿರೋದು ಇದು ಹಿಂದಿನಿಂದ ಬಂದಿರೋದು, ಅದು ಎರಡೂ ಸರಿ ಇರಬೇಕು. ಆ ಅರ್ಥದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು ಅಲ್ಲ, ಮಾಡಲೇಬೇಕು ಅಂತ ತಿಳ್ಕೊಂಡಾಗ ಒಳ್ಳೆ ಸಿದ್ಧಿ ಬರ್ತದೆ. ಬಿಟ್ಟರೆ ಏನೇನು ಪಾಪ ಬರ್ತದೆ ಲಿಸ್ಟ್ ಕೊಡ್ತಾರೆ. ಮತ್ತೆ ಶಾಖವ್ರತ ಮಾಡದೆ ಹೋದರೆ ದೇವರ ಎದೆಗೆ ಈಟಿ ಚುಚ್ಚಿದಷ್ಟು, ಭರ್ತಿಯಿಂದ ತಿವಿದಷ್ಟು ಪಾಪ ಬರ್ತದೆ ಅಂತ ಹೇಳ್ತಾರೆ. ದೇವರಿಗೇನೂ ಆಗೋದಿಲ್ಲ, ಆದರೆ ಅಷ್ಟು ಪಾಪ ನಮಗೆ ಬರ್ತದೆ ಅಂತ ಅರ್ಥ. ಯಾತಕ್ಕೆ? ಸಿಂಪಲ್ ಅದು. ಮಾತು ಕೇಳದೆ ಹೋದ ನಮ್ಗೆ ಏನಿಸ್ತದೆ? ಮನಸ್ಸೇ ನೋವಾಗೋದಿಲ್ಲ ಅಷ್ಟೇ. ದೇವರಿಗೆ ಆ ದೇವ್ರ ಮಾತನ್ನು ಕೇಳದೆ ಹೋದರೆ ಜಾತ್ರ ಭಾಷೆಯಿಂದ ಏನೇನು ಉಪಯೋಗ ಇಲ್ಲ ಅಂತ ತಿಳ್ಕೊಬೇಡ, ಯೋಚನೆ ಮಾಡಬೇಡಿ. ದೇವ್ರು ಹೇಳಿದ್ದಾರೆ ಒಂದು ಕಾರಣ ಸಾಕು, ದೇವ್ರು ಹೇಳಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಮಾಡಬೇಕು. ಇಲ್ಲ ಆಫೀಸ್ ಏನೋ ಕೆಲಸ ಹೇಳ್ತಾನೆ, ಆ್ಯಕ್ಚುಲಿ ಕೆಲಸ ಆಗೋದಿಲ್ಲ ಅನ್ನೋದು ಗೊತ್ತಿ ಇವನಿಗೆ. ಅವ್ರು ಹೇಳಿದ್ದಾನೆ ಹೋಗಿಬಿಡ್ತಾರೆ, ಇವನು ಫ್ರೀ. ಇವನು ಹೇಳಿದ್ದಕ್ಕೆ ಹೋದ ಬಂದ ಕೆಲಸ ಆಗಲಿಲ್ಲ, ಡೋಂಟ್ ವರಿ ಅಂದ್ಬಿಡ್ತಾನೆ. ಅವ್ರು ಹೋಗದೆ ಹೋದ್ರೆ ಹೋಗದೆ ಹೋಗಿದ್ದು ಅಪರಾಧ ಆಗ್ತದೆ. ಆಮೇಲೆ ಕೆಲಸ ಆಗಲಿಲ್ಲ ಅಂತ ಹೋದ್ ಯು ಆರ್ ಯು ಡಿಸೈಡ್, ನೀನೇ ಯಾಕೆ ಯೋಚನೆ ಮಾಡ್ತೀನಿ, ನನ್ನ ಕೆಲಸ ಹೇಳು ಹೋಗಿ ಬಾ ಅಷ್ಟೇ. ಅದೇ ಆಫೀಸರು ಅರ್ಥವಿಲ್ಲದ ಮಾತನ್ನು ಹೇಳಿದರೂ ಕೂಡ ನಡೆಸಿದರೆ ಅವನಿಗೆ ಖುಷಿ ಆಗ್ತದೆ. ಪರಮಾತ್ಮ ಅರ್ಥವಿಲ್ಲದ ಮಾತು ಹೇಳೋದೇ ಇಲ್ಲ ಮತ್ತೆ. ಸರ್ವಜ್ಞ ಸರ್ವಶಕ್ತ, ಅದು ಹೇಳಿದ್ದಕ್ಕೆಲ್ಲ ನಮಗೆ ಅರ್ಥವಾಗಿಲ್ಲ ಅನ್ಬೇಕೆ ಹೊರತು ಅರ್ಥ ಇಲ್ಲ ಅಂತ ಹೇಳಬಾರ್ದು. ನಮಗೆ ಅರ್ಥ ಆಗಿರೋದಿಲ್ಲ, ಅದನ್ನು ಕಣ್ಣು ಮುಚ್ಕೊಂಡು ಮಾಡಿ ಆಗ ಎಷ್ಟು ಉದ್ಧಾರ ಆಗ್ತಾನೆ ಮನುಷ್ಯ ಅಂಬೋದಕ್ಕೆ ನಿದರ್ಶನ. ಎಳ್ಳನೇ ವ್ರತ ಮಾಡದೆ ಹೋದರೆ ಗೋಮಾಂಸ ಭಕ್ಷಣಂ ಅಂತ ಕರೀತಾರೆ. ಯಾರು ಬಸವನ ವ್ರತಕ್ಕಾದ ಬಸರನ್ನು ಉಪಯೋಗಿಸ್ಬಿಡ್ತಾರೆ ಗೊತ್ತಿಲ್ಲದೆ, ಅದು ಗೋಮಾಂಸ ತಿಂದಷ್ಟು ಪಾಪ ಬರುತ್ತೆ. ಅದು ದೊಡ್ಡ ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕಿಂತ ಇದು ಮಾಡೋದೇ ವಾಸಿ. ಮಾಡದೇ ಇರೋದೇ ಕ್ಷೇಮ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ ಹಾಗೆ. ಮೂರನೇ ವ್ರತ ಹಾಲಿನ ವ್ರತ. ಅದನ್ನು ಅಕಸ್ಮಾತ್ ಹಾಲು ಉಪಯೋಗಿಸ್ಬಿಟ್ರೆ ಸುರಾಪಾನ ಸಮಂ ಸ್ಮೃತಂ, ಮದ್ಯಪಾನ ಮಾಡಿದ ಪಾಪ ಬರುತ್ತೆ. ನಮಗದು ಪಾಪ ಅಂತ ಅನಿಸೇ ಇಲ್ಲ, ಅದು ಸಮಸ್ಯೆ ಆಗಿರೋದು. ಇವತ್ತು ಮದ್ಯಪಾನ ಮಾಡಿ ಪುಣ್ಯ ಬರುತ್ತಾ ಅಂತ ಹೇಳೋ ಕಾಲ ಬಂದೋಗ್ಬಿಟ್ಟಿದೆ. ಮದ್ಯಪಾನ ಮಾಡಿದಷ್ಟು ಪಾಪ ಅಂದರೆ ಎಷ್ಟು ಪಾಪ ಲೆಕ್ಕ ಇಟ್ಕೊಳ್ಳಿ ಹೇಳಿ. ಮದ್ಯಪಾನ ಎಷ್ಟು ದೊಡ್ಡ ಪಾಪ ಅಂದರೆ ಒಳ್ಳೆ ಡಾಕ್ಟರ್ಸ್ ಹೇಳ್ತಾರೆ. ಸಾಮಾನ್ಯ ಡಾಕ್ಟರ್ಸ್ ಲೈಟಾಗಿ ಕುಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಡಾಕ್ಟರ್ ಹರಿ ಕೂಡ ಕುಡಿಬೇಡ ಅಂತ ಹೇಳ್ತಾರೆ. ವಿಷಾದ ಸ್ವಲ್ಪ ಕುಡಿ ಪರವಾಗಿಲ್ಲ ಅಂತ ಯಾರು ಹೇಳಕ್ಕೆ ಬರುತ್ತಾ? ವಿಷಾದ ಕೆಟ್ಟದಂದ್ರೆ ಕೆಟ್ಟದ್ದೇನೆ. ಈಚ್ ಆ್ಯಂಡ್ ಎವ್ರಿ ಡ್ರಾಪ್ ಕಿಲ್ಸ್ ದಿ ಪರ್ಸನ್. ಅರ್ಥ ಆಯ್ತಾ? ಯಾವುದರ ವಿಷದ ಅಂಶ ಅಂದರೆ ಕೆಟ್ಟದ್ದೇ ಹೇಗೋ ಎಂದೆಂದೂ ತಗೊಳ್ಬಾರ್ದು. ಅದು ವ್ರತಾದಿಗಳನ್ನು ಅಪ್ಪಿತಪ್ಪಿರು ಬಿಡ್ಲಕ್ಕೆ ಹೋಗಬಾರ್ದು. ಅದೇ ಸುರಾಪಾನ ಸಮಸ್ಮೃತಂ. ಕೊನೆಯದು ಕೃಮಿಭೋಜನಂ ಅಂತ ಕರೀತಾರೆ. ದ್ವಿದಳ ಧಾನ್ಯ ತಿಂದರೆ ಮತ್ತು ಬಹುಬೀಜ ಧಾನ್ಯವನ್ನು ತಿಂದರೆ ಕೃಮಿಭಕ್ಷಣ ಮಾಡಿದಂಥ ಪಾಪ ಬರುತ್ತೆ ಅಷ್ಟೇ ಅಲ್ಲ, ಕೃಮಿಭೋಜನ ನರಕ ಇದೆ ಹೆಸರು, ಅಲ್ಲಿಗೆ ಹಾಕಿಬಿಡ್ತಾರೆ. ಅಲ್ಲಿ ಕೃಮಿಗಳನ್ನೇ ತಿನ್ನಬೇಕು, ಕೃಮಿಗಳು ಇವನು ತಿನ್ನುತ್ತಂತೆ. ಎಷ್ಟು ನೋವಿರ್ಬೋದು ಅವನು ಯೋಚನೆ ಮಾಡಿ. ಇಂಥ ಕೆಟ್ಟ ಸ್ಥಿತಿಯಲ್ಲಿ ಅವನು ಬದುಕ್ತಾನೆ. ಅದಕ್ಕೆ ವ್ರತವನ್ನು ಮಾಡಬಹುದಲ್ಲ, ಮಾಡಲೇಬೇಕು ಎಂಬ ವಿಷಯವನ್ನು ತಿಳಿಸ್ತಾರೆ. ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳೋದಕ್ಕೂ ಬೇಕಾದಷ್ಟು ಕಥೆಗಳು ಹೇಳ್ತಾರೆ. ಬಿಟ್ಟರೆ ಎಷ್ಟು ಪಾಪ ಬರುತ್ತೆ ಅಂತಲೂ ಹೇಳ್ತಾರೆ. ಇದರಲ್ಲಿ ಈ ಭಾಗ ಎಲ್ಲ ಒಂದು. ಜೊತೆಗೆ ಇವೆಲ್ಲ ಕಂಪಲ್ಸರಿ ವ್ರತ. ಇವರು ವಿಶೇಷ ವ್ರತ ಮಾಡಬಹುದು. ಏನು ವ್ರತ? 4 ತಿಂಗಳು ತುಪ್ಪ ತಿನ್ನೋದಿಲ್ಲ, ಅದೊಂದು ವ್ರತ. 4 ತಿಂಗಳು ಘೃತ ತ್ಯಾಗ. ಡಾಕ್ಟ್ರ್ ನಿತ್ಯ ಬೆಳಿ ಅಂತ ಹೇಳ್ತಾರೆ. ಎಷ್ಟು ಅನುಕೂಲ ಆಯ್ತಲ್ಲ ನೀವು ಕೇಳಿಬಿಟ್ರೆ. ಚಾತುರ್ಮಾಸದಲ್ಲಿ ಬಿಟ್ಟರೆ ಒಂದು ಡಾಕ್ಟರ್ ದೃಷ್ಟಿಯಿಂದ ದೇವ್ ವೆರಿ ಹ್ಯಾಪಿ ಅವರು, ಶಾಸ್ತ್ರ ದೃಷ್ಟಿಯಿಂದ ಅಂತಲೂ ದೊಡ್ಡ ಪುಣ್ಯ ಬಂತವರಿಗೆ. ತೇಜಸ್ ಬರುತ್ತೆ ಅಂತ ಹೇಳ್ತಾರೆ. ತುಂಬ ತೇಜಸ್ವಿ ಮೇಕಪ್ಪೇ ಇಲ್ಲ, ತೇಜಸ್ ಕಾಣುತ್ತೆ. ಯಾರು ಘೃತ ಚಾತುರ್ಮಾಸ್ಯ ವ್ರತದಲ್ಲಿ ಘೃತ ಬಿಟ್ಟಿರ್ತಾರೆ ಅಂತ ಉಪಯೋಗ ಇದೆ. 4 ತಿಂಗಳು ಎಣ್ಣೆ ಬಿಡೋದು, 4 ತಿಂಗಳು ಮೊಸರು ಬಿಡೋದು, 4 ತಿಂಗಳು ಮೊಸರದಂತೂ 1 ತಿಂಗಳಿದೆ. 4 ತಿಂಗಳು ಬಿಟ್ಟರೆ ತಪ್ಪಲ್ಲ ಅಂತ ಹೇಳ್ಬಿಡೋದು, ಅದು ಬೇರೆ. ಕೆಲವರು 4 ತಿಂಗಳು ಬೇಕಾದ್ರೂ ಬಿಡ್ಬೋದು, 1 ತಿಂಗಳು ಕಂಪಲ್ಸರಿ. ಮತ್ತೆ 4 ತಿಂಗಳು ಬಿಟ್ಟಾಗಾಯ್ತಲ್ಲ, ಮೊಸರೇ ಉಪಯೋಗಿಸ್ತಾ ಹೋಗಿಬಿಟ್ಟರೆ 4 ತಿಂಗಳು ಮೊಸರು ತೊಗೊಳ್ಳೋದು ಕಂಪಲ್ಸರಿ ಹೇಳಲಿಲ್ಲ, ಬಿಡದೇ ಹೇಳಿಬಿಟ್ಟಿದ್ದಾರೆ. ಅದೇ ರೀತಿ ಯಾವ್ದು ಇಷ್ಟಪಟ್ಟು ಇನ್ನೂ ಹೇಳ್ಬೋದು ಚಾಯ್ಸ್ ಹೇಳ್ತಾರೆ. ನಾವೇನು ಮಾಡ್ತೀವಿ ಗೊತ್ತಾ? ಬಿಡ್ಬೋದು, ಇಷ್ಟ ಇಲ್ಲದ್ರೂ ಬಿಡಕ್ಕೆ ಟ್ರೈ ಮಾಡ್ತೇವೆ. ಅವ್ರು ಹಾಗಲ್ಲ, ಇಷ್ಟ ಇರೋದ್ರ ಬರಲಿ ಬಿಡಿ ಅಂತ ಹೇಳ್ತಾರೆ. ಗಯಕ್ಕೆ ಹೋಗಿರ್ತಾರಲ್ಲ, ಯಾವ್ದಾದ್ರು ಬಿಡಬೇಕು ಅಂತ ಒಂದು ಸ್ವೀಟು ಒಂದು ಸ್ವೀಟ್ ಖಾರ ಬಿಡಬೇಕು ಅಂತ ಹೇಳಿರ್ತಾರೆ. ಬಿಡುವಂತಷ್ಟು ಶುರು ಮಾಡ್ತಾರೆ. ಇವನು ಯಾರು ಎಲ್ಲೂ ಮಾಡಿರಬಾರ್ದು, ಇವನಿಗೆ ಸೇರಿಕೊಡೋದು ಅಂತದ್ದು ಯೋಚನೆ ಮಾಡಿ 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 ಬಿಡ್ತಾರೆ. ಅದಕ್ಕೆ ಸಿಂಪಲ್ ಹೇಳ್ಬಿಡ್ತೀವಿ, ಅತಿ ಪ್ರಿಯವಾದ್ದು ಬಿಟ್ಟುಬಿಡಿ, ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅತಿ ಪ್ರಿಯವಾದ್ದು ಜಾಸ್ತಿ ತಿಂದು ರೋಗ ತಂದ್ಕೊಳ್ಳೋರು ಅಂತ ಅರ್ಥ. ಅತಿ ಪ್ರಿಯವಾದ ಜಾಸ್ತಿ ತಿಂತಾನೆ, ರೋಗ ಬರುತ್ತೆ. ಅದನ್ನು ಬಿಟ್ಟುಬಿಟ್ರೆ ನ್ಯಾಚುರಲಿ ಸರಿ ಹೋಗ್ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಅತಿ ಪ್ರಿಯವಾದ ಪದಾರ್ಥ ತಾನೇ ಹುಡುಕಿಬಿಟ್ರೆ ಗೊತ್ತಾಗ್ಬಿಡುತ್ತವೆ. ಅದು ಮನೆಯವರಿಗೆ ಗೊತ್ತಿರುತ್ತೆ, ಯಾವ್ದು ತಿಂತಾನೆ ಇವನು ಜಾಸ್ತಿ ಅಂತೇಳಿ. ಅದನ್ನು ಹೇಳ್ಬಿಟ್ಟು ಬಿಡಿಸಿಬಿಟ್ರೆ ಬೋದೋಯ್ತು. ಅದು ಇನ್ನೊಂದು ಟೆಸ್ಟ್. ಅದ್ರ ಜೊತೆಗೆ ಕೆಲವು ಮಾಡ್ಬೋದು, ಆದರೆ ನೆನಪಿರಲಿ, ಬರೀ ವ್ರತ ಮಾಡಿ ಉಪಯೋಗ ಇಲ್ಲ. ಈ ವ್ರತ ಮಾಡಿರಬೇಕು ಫಸ್ಟ್. ಅವರು ಏಕಾದಶಿ ಮಾಡದೇ ಇದ್ದವರಿಗೆ 4 ತಿಂಗಳು ಬೇರೆ ವ್ರತ ಮಾಡಿ ಏನು ಅರ್ಥ ಇಲ್ಲ. ಆ 4 ತಿಂಗಳು ವ್ರತ ಮಾಡದೇ ಇದ್ದವರಿಗೆ ಈ ಸ್ಪೆಷಲ್ ಒಂದು ಬಿಡೋದಕ್ಕೆ ಅರ್ಥ ಇಲ್ಲ. ಈ ಆಪ್ಷನಲ್ ಪ್ರಶ್ನೆ ಬರೋದು ಜನರಲ್ ಪಾಸ್ ಆದರೆ, ಆಪ್ಷನ್ 100 ತೊಗೊಂಡ್ರು ಕೂಡ ಜನರಲ್ ಫೇಲ್ ಆದರೆ ವರ್ಷ ಹೋದಾಗ ಲೆಕ್ಕ. ಎಲ್ಲದರಲ್ಲೂ ಫಸ್ಟ್ ಪಾಸ್ ಆಗಬೇಕಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಏಕಾದಶಿ ಬಿಟ್ಟರೆ ಯಾವ ವ್ರತಕ್ಕೂ ಅರ್ಥ ಇಲ್ಲ. ನೀವು ಬಿಟ್ಕೊಂಬಿಡಿ ಕಾಶಿ ಬದರಿ, ಎಷ್ಟು ಯಾತ್ರೆ ಮಾಡಿದ್ರು ಅಷ್ಟೇ, ಈ ವ್ರತ ಮಾಡಿದ್ರು ಅಷ್ಟೇ ವೇಸ್ಟ್. ಅದು ಅದು ಮಾಡಿದ ಮೇಲೆ ಈ 4 ತಿಂಗಳು ವ್ರತ, ಅದರಲ್ಲಿ ಸ್ಪೆಷಲ್ ಅಂದರೆ ಇತ್ಯಾದಿ ಕೆಲವೇ. ಇನ್ನೂ ಕೆಲವು ಇದೆ. ಎಲೆಯಲ್ಲೇ ಭೋಜನ, ನಾ ತಟ್ಟೆಯಲ್ಲಿ ತಿಂಬಲ್ಲ ಅಂತ ಒಂದು, ಅಥವಾ ತಟ್ಟೆಯಲ್ಲೇ ಎಲೆಯಲ್ಲಿ ತಿಂಬದ ಅಂತ ಒಂದು, ಅಥವಾ ಇದೇ ಎಲೆ ಆಗಬೇಕು ಇನ್ನೊಂದು, ನೆಲದ ಮೇಲೆ ಭೋಜನ ಇನ್ನೊಂದು, ಶಿಲಾ ಭೋಜನ ಬರೀ ಬಂಡೆ ಮೇಲೆ ಊಟ ಮಾಡೋದು, ಎಲೆಗಳೇ ಇಲ್ಲ, ಆ ರೀತಿ ಮಾಡೋದು. ಮತ್ತೆ ಒಂದ್ಸರ್ತಿ ಬಡಿಸ್ಕೊಬಿಟ್ರೆ ಮುಗಿದ್ರೆ ಮತ್ತೆ ಇನ್ನೊಂದ್ಸರ್ತಿ ಕೇಳೋದಿಲ್ಲ ಅಂತೇಳಿ ನಮ್ಮ ವಿಚಾರ ಮಾಡಿಬಿಡ್ತಾರೆ. ಎಲ್ಲ ಒಟ್ಟಿಗೆ ಬಡಿಸ್ಕೊಬಿಟ್ರೆ ಮುಗಿದೈತಲ್ಲ, ದೊಡ್ಡ ಎಲೆ ಎಲ್ಲ ಬಡಿಸ್ಕೊಬಿಡೋದು. 4 ದಿವಸಕ್ಕೆ ಒಂದೇ ದಿವಸ ತಿಂದುಬಿಟ್ರೆ ಎಷ್ಟು ಪರಿಚಿತಿ ಆಗುತ್ತೆ? ಅದಕ್ಕೆ ನಮ್ಮ ವಿಚಾರ ಎಷ್ಟು ಬುದ್ಧಿವಂತರು ಅಂದರೆ ತಕ್ಷಣ ಹೇಳಿಬಿಡ್ತಾರೆ. ಮತ್ತೆ ಎಷ್ಟು ಬಡಿಸ್ಕೋಬೇಕು ಅಂದರೆ ಎಷ್ಟು ಬಡಿಸ್ಕೋತಾರೆ ಅಷ್ಟೇ, ಜಾಸ್ತಿ ಬಡಿಸ್ಕೋಬಾರದು. ಅಷ್ಟರಲ್ಲೇ ಮಾಡಬೇಕೇ ಹೊರತು ನಾವು ನೆನಪಾಡ್ಕೊಂಡು ದಶಮಿ ರಾತ್ರಿ ಜಾಸ್ತಿ ಇದ್ದು ನಾಳೆ ಏಕಾದಶಿ ಅಂತ ಮಾಡ್ತಾರಲ್ಲ ಆ ಥರ ಚಿಂತನೆ ಮಾಡಬಾರ್ದು. ಮತ್ತೆ ಇಲ್ಲಾಂದ್ರೆ ಇಲ್ಲ, ಮರ್ತಾದರೆ ಬಿಟ್ಟೆ ಬಿಟ್ಟ ಅಂತ ಅರ್ಥ. ಅಷ್ಟೇ ತೃಪ್ತಿರಬೇಕು. ಇದೆಲ್ಲ ಹೇಳ್ತಿರೋದು ಯಾತಕ್ಕೆ? ಹರಿಪ್ರೀತಿ ಆದ ಆರೋಗ್ಯ ಎರಡೆರಡಾಗಬೇಕು. ಆ ರೀತಿ ಮಾಡಿ ಅದೊಂದು ವ್ರತ. ಅದು ಉಪ್ಪಿಲ್ಲದ ವ್ರತ, ಡಾಕ್ಟರ್ ಹೇಳೋದನ್ನೇ ಹೇಳ್ತಾರೆ. ಉಪ್ಪು ಹಚ್ಚೋಳದ್ರ ತಾನು ಮಾಡಿ ಮುಗಿದೋಯ್ತು. ಅದರಲ್ಲಿ ಎರಡು ಭಾಗ, ಮತ್ತೆ ಉಪ್ಪಿಲ್ಲದ ವ್ರತ ಎರಡು ಭಾಗ. ಎರಡು ಮೊದಲೇ ಭಾಗ ಏನು ಅಂದರೆ ಮೇಲುಪ್ಪು ಹಾಕ್ಸೋಳದೇ ಇರೋದು, ಮೇಲೆ ಉಪ್ಪೇ ಹಾಕ್ಸೋಬಾರ್ದು. ಇನ್ನೊಂದು ಯಾವುದಕ್ಕೆ ಉಪ್ಪೇ ಹಾಕಬಾರ್ದು ಇನ್ನೊಂದು, ಅದು ಭಾರಿ ಕಷ್ಟದ ವ್ರತ. ಉಪ್ಪು ಹಾಕ್ತಾನೆ ಮಾಡೋದು ಒಂದು ತಿಂಗಳು, ಒಂದು ದಿವಸ ಮಾಡೋದು ಕಷ್ಟ. ಅದು ಸರಿಯಾಗಿ ಮಾಡಿದರೆ ಮಾತ್ರ ಅವು ಎಲ್ಲ ರೋಗನೂ, ಉಪ್ಪು ಎಲ್ಲ ರೋಗಕ್ಕೂ ಮೂಲ. ಅದು ಲವಣ ಅಂತ ಹೇಳಿಬಿಟ್ಟು ದೇಹನ ವಿಷ ಅಂತ ಕರೀತಾರೆ, ಹೆಚ್ಚಾಗಿಬಿಟ್ರೆ ವಿಷ. ಅದು ಅದನ್ನು ಬಿಟ್ಟುಬಿಟ್ಟ ಅಂತ ಹೇಳಿದರೆ ವಿಷದ ಪೋಷಣೆ ಕಡಿಮೆ ಆಗ್ತಾಯಿದೆ. ಅದೆಲ್ಲ ಯೋಚನೆ ಮಾಡಿ ಉಪ್ಪೇ ಇಲ್ಲದೊಂದು ಮೇಲುಪ್ಪಿಲ್ಲ, ಮೇಲುಪ್ಪಿಲ್ಲ ಯಾವಾಗಲೂ ಬಿಟ್ಟುಬಿಡ್ಬೋದು ನೀವು. ಅದು ಡಾಕ್ಟ್ರು ಹೇಳ್ತಾರೆ, ಶಾಸ್ತ್ರನೇ ಹೇಳ್ತದೆ. ಉಪ್ಪು ಬದಲು ಕೊನೆಗೆ ಹಾಕ್ತಾರೆ, ಅದಕ್ಕೊತ್ತ ಎಲೆ ಟಚ್ ಮಾಡದೆ ಹಾಕ್ತಾರೆ. ಅದು ತುಂಬ ನೆಸೆಸಿಟಿ ಇದ್ದ ಮಾತ್ರ ತಗೊಳ್ಳಿ, ಅದರ್ವೈಸ್ ಲೀವ್ ಇಟ್ ಅಂತ ಅರ್ಥ. ಉಪ್ಪನ್ನು ಹಾಕಬೇಕಾದ್ರೆ ಅದು ತಿನ್ನಬೇಕು ಅಂತ ಕಂಪಲ್ಸರಿ ಅಲ್ಲ. ಏ ಉಪ್ಪು ಚೆಲ್ಲಬಾರ್ದು ಅಂತ ಪುಣ್ಯಕ್ಕೆ ಯಾರು ಹೇಳಿಲ್ಲ. ತುಪ್ಪ ಚೆಲ್ಲಬಾರ್ದು ಅಂತ ಹೊರತು ಉಪ್ಪು ಚೆಲ್ಲಬಾರ್ದು ಅಂತ ಹೇಳಿದರೆ ಗೋವಿದೆ ರೋಗ ತಪ್ಪದೆ ತಗೊಳ್ಳಿ ಅಂತ ಆಗುತ್ತೆ ಆಮೇಲೆ. ಅದಿಲ್ಲ, ಅದಕ್ಕೋಸ್ಕರ ದೂರ ಹಾಕಬೇಕು. ಎಲೆ ಕೊನೆಗೆ ಅಂತ ಹೆಸರು ಅದಕ್ಕೆ. ಅದು ಕೂಡ ಕೆಳಗೆ ಹಾಕಿ ಇನ್ನೂ ಶ್ರೇಷ್ಠ, ಟಚ್ಚೇ ಆಗಬಾರ್ದು, ಹಾಗಾದ್ರೆ ಮುಟ್ಟೇಬಾರದು ಅವನು ಅಂತ ಅರ್ಥ. ಆ ಮರ್ತದಲ್ಲಿ ಉಪ್ಪಿಡೋ ವ್ರತ ಒಂದಿದೆ. ಅದೇ ರೀತಿ ವೃತಾದಿಗಳು ಆಯಿತು, ಇಷ್ಟವಾದ ಪದಾರ್ಥ ಆಯಿತು. ಅದರಲ್ಲಿ ಇನ್ನೂ ತೋಚಿದ್ದೆ ಅಂದರೆ ಬರೀ ನೆಲದ ಮೇಲೆ ಮಲಗೋದು. ನಾ ಜಾತ್ರ ಮಾಸ ಪೂರ್ತಿ ನೆಲದಲ್ಲೇ ಮಲಗೋದು, ಹಾಸಿಗೆನೇ ಇಲ್ಲ ಅಥವಾ ದಿಂಬಿಲ್ಲ. ಒಂದೊಂದು ಭಾಗ ಬೇಕಾದ್ರೆ ಮಾಡ್ಬೋದು, ಒಂದೊಂದೇ ಮಾಡ್ತಾ ಬಂದರೆ ಬಹಳ ಸಿದ್ಧಿ ಬರುತ್ತೆ. ಇನ್ನು ಎಷ್ಟು ವ್ರತ ಗೋಪದ್ದ ವ್ರತ ಐತೆ, ಎಷ್ಟು ವ್ರತ ಲಕ್ಷ ನಮಸ್ಕಾರ ಹಾಕ್ಬೋದು, ಲಕ್ಷ ಪ್ರದಕ್ಷಿಣೆ ಹಾಕ್ಬೋದು. ಅದೇ ರೀತಿಯಲ್ಲಿ ಲಕ್ಷ ಬತ್ತಿ ದೀಪ, ಲಕ್ಷ ದೀಪ ಹಚ್ಚೋದು, ಅನೇಕ ಅನೇಕ ವ್ರತಗಳಿದೆ, ಅದನ್ನೆಲ್ಲ ಮಾಡ್ಬೋದು. ಗೋಪದ್ಮ ವ್ರತ ಒಂದು ವ್ರತ. ಕೆಲವು ವ್ರತನ ಜೀವನ ಪೂರ್ತಿ ಮಾಡಬಹುದು, ಕೆಲವು ವ್ರತನ ವರ್ಷದಲ್ಲಿ ಮಾಡಿ ಮುಗಿಸಿದ್ರು ಸಾಕು. ಈಗ ಗೋಪದ್ಮ ವ್ರತ ಆಯ್ತು, ಇಷ್ಟು ವರ್ಷ ಮಾಡಿದರೆ ಸಾಕು, ಲಕ್ಷ ಆಗಿಬಿಟ್ರೆ ಸಾಕು. ಪ್ರತಿ ವರ್ಷ ಲಕ್ಷ ಮಾಡ್ಬೋದು, ಒಂದ್ಸರ್ತಿ ಲಕ್ಷ ಮಾಡಿದ್ರು ಪರವಾಗಿಲ್ಲ. ಆದರೆ ಈ ನಾಲ್ಕು ಬಿಡೋದು ಅದು ಎಲ್ಲರೂ ಥ್ರೂ ಔಟ್ ಲೈಫ್ ಮಾಡಬೇಕು, ಅದಕ್ಕೆ ವಿನಾಯಿತಿ ಇಲ್ಲ. ಗೋಪದ್ಮ ವ್ರತದ ಬಗ್ಗೆ ಒಂದು ಒಳ್ಳೆ ಕಥೆ ಹೇಳ್ತಾರೆ ಪುರಾಪತಿ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಒಂದ್ಸರ್ತಿ ಇಂದ್ರದೇವರ ಸಭೆಯಲ್ಲಿ ದೊಡ್ಡ ನರ್ತ ನಡೀತಾ ಇರುತ್ತೆ, ಅಪ್ಸರಿ ಇರೋದು, ಹಾಗೆಲ್ಲ ಬೇರೆ ಎಲ್ಲ ಬಾರಿಸ್ತಾ ಇರ್ತಾರೆ. ಆ ಡ್ರಮ್ಮು ಒಡೆದೋಗ್ಬಿಡುತ್ತೆ ಒಂದು ಕಡೆಯಿಂದ, ಸ್ವರ ನಿಂತೋಯ್ತಾರೆ. ಅದನ್ನೀಗ ಮತ್ತೆ ಸರಿ ಮಾಡಬೇಕು, ಈಗ ಚರ್ಮದ್ದು ಹಾಕಿರ್ತಾರಲ್ಲ ಮತ್ತೆ ಹಾಕಬೇಕು. ಆಗ ಋಷಿಮುನಿಯನ್ನು ಕೇಳಿದ್ರಂತೆ, ಇದು ವೆರಿ ರೇರ್ ಕೇಸ್ ಆ ಥರ ಆಗಿರೋದು, ಏನು ಮಾಡಬೇಕು ಇದಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಇದಕ್ಕೆ ಚರ್ಮ ತಂದು ಹಾಕಿ ಫಿಕ್ಸ್ ಮಾಡಬೇಕು. ಯಾರು ಚರ್ಮ ತರಬೇಕು ಅಂದರೆ ಯಾರು ಗೋಪದ್ದವ್ರತ ಮಾಡಿಲ್ಲ ಅವರು ಚರ್ಮ ತಂದು ಹಾಕಿದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ರು. ಆ ಹುಡುಗರು ಸುಮಾರ್ತಾರೆ, ಎಲ್ಲ ವ್ರತ ಮಾಡಿದ್ರು ಒಬ್ಬರು ಎಕ್ಸೆಪ್ಷನ್ ಸಿಗುವಂತ. ಅವತ್ತು ಬಂತಲ್ಲ ಉತ್ತರ ದಿಕ್ಕಿ ತಲೆ ಮಾಡಿದವರು ತಲೆ ಕಟ್ ಮಾಡಬೇಕು ಅಂತ ಹೇಳಿದರೆ ಮನುಷ್ಯ ಯಾರು ಮಲಗೆ ಇದ್ದಿಲ್ಲ, ಇವತ್ತಾರು ಸಿಕ್ಕಾಬಟ್ಟೆ ತಲೆ ಸಿಕ್ಬಿಡ್ತಿದ್ವು. ಅವತ್ತು ಒಂದು ಆನೆ ಸಿಕ್ತು, ಮನುಷ್ಯರು ಯಾರು ಸಿಗಲೇ ಇಲ್ಲ. ಇವತ್ತು ಲಕ್ಷಾಂತರ ತಲೆ ಸಿಗೋರು ಬಂದು ಅವಾಗ ಒಂದು ಆನೆ ತಲೆ ಸಿಕ್ತಷ್ಟೆ. ಆ ರೀತಿ ಹುಡುಕಿದಾಗ ಒಬ್ಬರು ಸಿಕ್ಕರಂತೆ, ಗೋಪದ್ವರ್ತ ಮಾಡಿದ್ದಿಲ್ಲಂತೆ. ಯಾರು ಗೊತ್ತಾ? ಸುಭದ್ರಾದೇವಿ ಮಾಡಿದ್ದಿಲ್ಲಂತೆ, ಕೃಷ್ಣರ ತಂಗಿ. ನಾರದ ಮೀಟಿಂಗ್ನಲ್ಲಿ ಇದ್ರಂತೆ, ಅಲ್ಲಿ ಮೀಟಿಂಗ್ ತಕ್ಷಣ ಬಂದುಬಿಟ್ರಂತೆ ಭೂಲೋಕಕ್ಕೆ. ಕೃಷ್ಣ ಕೃಷ್ಣ ಸ್ವಲ್ಪ ಅರ್ಜೆಂಟ್ ಬಾ ಅಂತ ಕರೀತಾರಂತೆ. ಏನಂತ ಕರೆದ್ರೆ ಒಂದು ಭಾಳ ವಿಭಾಗ ಸುದ್ದಿ ಹೇಳಬೇಕಾಗಿದೆ ನಾನೀಗ. ಏನು ಸುದ್ದಿ? ಕೃಷ್ಣನಿಗೆ ಗೊತ್ತಿಲ್ಲ ಯಾವ್ದಾರು ಕೊಡ ಸರ್ವಜ್ಞ. ಏನು ನಾರದ್ರೆ ಅಂತ ಕೇಳಿದಾಗ, ಒಂದು ಸಮಸ್ಯೆ ಬಂದಿದೆ, ಯಾಕೆ ಸುಭದ್ರಿಗೆ ಸಮಸ್ಯೆ ಬಂದಿದೆ. ಈಗ ಯಾರು ಈ ಗೋಪದ್ವರತ ಮಾಡಿಲ್ಲ ಅವರ ಚರ್ಮವನ್ನು ಸುಲ್ದು ಬಂದು ಹಾಕಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸುಭದ್ರನ ಕರೆದು ಕೇಳು ಅಂದ್ರೆ, ಕೃಷ್ಣ ಸುಭದ್ರೆ ಕೇಳ್ತೇನೆ, ಏನಮ್ಮ ಸುಭದ್ರೆ ಗೋಪದ್ವರತ ಮಾಡಿದ್ಯಾ ಅಂತ ಕೇಳ್ತಾನೆ. ಮೊದಲು ವ್ರತ ಮಾಡಿದ್ಯಾ ಅಂದರೆ, ಕೃಷ್ಣ ನಾನು ನಿನ್ನ ತಂಗಿ, ನಾನು ವ್ರತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಲಂತೆ. ಕೃಷ್ಣ ಗೋಪದ್ಮ ಅಂತ ಕೇಳಿ, ಅಯ್ಯೋ ಅದು ಒಂದು ಬಟ್ಟೆ ಆಯಿತು ಅಂತ ಹೇಳಿದ್ಲಂತೆ. ತಕ್ಷ ಶುರು ಮಾಡು ಅಂತ ಹೇಳಿ, ತಕ್ಷ ಶುರು ಮಾಡಿ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಅಂತೇಳಿ. ಸಂಕಲ್ಪ ಮಾಡಿದ್ರೆ ಮುಗಿತು, ಅಡ್ಮಿಷನ್ ಹಾಕಿದ್ರೆ ಆಯಿತು. ಅವ್ರಿಗೆ ಕೇಳೋದಕ್ಕಿಂತ ಮುಂಚೆ ಕೊಟ್ಬಿಟ್ರೆ ಫೈಲ್ ಮಾಡ್ದೆ ಲೆಕ್ಕ, ಅವ್ರು ಬಂದರೆ ಆದರೆ ಫೈಲ್ ಅಲ್ಲ. ಅದು ಇವತ್ತು ಕಾಪಿ ಹೊಡಿತಿರ್ತಾರೆ, ಅವ್ರು ಕೇಳೋದಕ್ಕಿಂತ ಮುಂಚೆ ಕೊಟ್ಬಿಟ್ರೆ ಇದೇನ ಪರಾದಿ, ಅವ್ರು ಹಿಡ್ದ ಸಿಕ್ಕರೆ ನೋ ಪನಿಷಬಲ್ ಆಫೆನ್ಸ್. ಅದು ತಕ್ಷಣ ಸಂಕಲ್ಪ ಕೃಷ್ಣನೇ ಮಾಡಿಸ್ಬಿಟ್ಟು, ಅವ್ರು ಇವ್ರಿಗೆ ಕೇಳಬೇಕಾ? ಯಾವುದೋ ಥರ ಬಂದು ನೋಡಿಕೊಂಡು ಹೋಗ್ಬಿಟ್ರಂತ ಆ ಕಡೆ. ಇದರ ಅರ್ಥ ಸುಭದ್ರೆ ಪ್ರಶ್ನೆ ಅಲ್ಲ, ನಮ್ಮ ಪ್ರಾಬ್ಲಮ್ ಇದು. ಒಂದು ಕೃಷ್ಣ ಇರಬೇಕಾದ್ರೆ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಬುಗುತಿ ಕೊಟ್ಟು ಬಿಕ್ಕ ಭಾರ ಹೊರಬನು. ಕೃಷ್ಣನ ಹೆಸರು ಹೇಳಿದವರಿಗೂ ಭಯ ಇಲ್ಲ, ಸುಭದ್ರೆ ಭಯ ಇದೆಯಾ ಅಂದರೆ ಇದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅಂಥ ದೊಡ್ಡವರು ಅಂತಾರೆ, ಅಕಸ್ಮಾತ್ ಬಿಟ್ಟಿದ್ದಕ್ಕೆ ತಪ್ಪಾಗ್ತದೆ ಅಂತ ಹೇಳಿದರೆ ನಾವು ರಥಗಳು ಹುಡುಕಿ ಹುಡುಕಿ ಮಾಡಬೇಕು. ಡಾಕ್ಟರ್ ಏನಂತ ಕೇಳ್ತಾನೆ ಗೊತ್ತಾ, 20 ಸತ್ತು ಕೇಳ್ತಾರೆ. ಡಾಕ್ಟರ್ ಔಷಧಿ ಬರ್ಕೊಟ್ಟಿರ್ತಾರೆ, ಮತ್ತೆ ಹತ್ತಿರ ಹೋಗ್ತಾರೆ, ಡಾಕ್ಟರ್ ಎಷ್ಟು ಸತ್ತು ಹೋಗಬೇಕು ಅಂತ ಕೇಳ್ತಾರೆ, ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಂತ ಕೇಳ್ತಾರೆ. ಯಾಕೆ ಗೊತ್ತಾಗ ಅವ್ರು ತನ್ನ ಲೈಫ್ ರಿಸ್ಕ್ ಇದೆ ಅದರೊಳಗೆ. ಆ ರೀತಿ ಕೇಳಬೇಕು. ರಥದಲ್ಲಿ ನಾವೇನು ಮಾಡ್ತೀವಿ, ಹೇಳಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ ನಾವೇನೆ. ಡಾಕ್ಟರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ, ಕೆದಕಿ ಗೆದಕಿ ಕೇಳ್ತಾರೆ ಎಷ್ಟು ಸತ್ತು ಹೋಗ್ಬೇಕು. ಡಾಕ್ಟರ್ ಸಿಟ್ಟು ಬಂದ್ಬಿಟ್ಟು ಬೈದು ಬಿಡ್ತಾರೆ, ಕೊನೆಗೆ ಹೋಗಿ ಏನಾರು ಮಾಡ್ಕೋಬೋದು. ಅಷ್ಟು ಬಟ್ಟಿಗೆ ಬೈದಾರ ಗೌರವಿಸ್ತಾರೆ. ಶಾಸ್ತ್ರ ಹಾಕಿ ಕೇಳಬೇಕು. ಒಂದು ರಥನ ಬಿಡ್ಲಕ್ಕೆ ಬರುತ್ತೆ, ಬಿಡ್ಲಕ್ಕೆ ಬರೋದು, ಬಿಡ್ಲಕ್ಕೆ ಬರೋದು, ಬಿಡ್ಲಕ್ಕೆ ಬರೋದಿಲ್ಲ ಅಂದರೆ ಬಿಡ ಯೋಚನೆ ಕೂಡ ಮಾಡಬಾರ್ದು. ಯಾಕೆ ಗೊತ್ತಾ, ಡಾಕ್ಟ್ರ್ ಮಾತು ಯಾತಕ್ಕೆ ಕೇಳ್ತೇವೆ ಅಂದರೆ ರೋಗ ವಾಸಿ ಮಾಡ್ತಾರೆ. ಭಗವಂತನ ಮಾತು ಯಾತಕ್ಕೆ ಕೇಳಬೇಕು ಅಂದರೆ ಭವರೋಗ ವಾಸಿ ಮಾಡ್ತಾನೆ ಭಗವಂತ. ಭವರೋಗ ವೈದ್ಯನಾದ್ದರಿಂದ ಆತೇನು ಹೇಳಿದರೂ ಕೂಡ ಅದು ರೋಗ ಪರಿಹಾರಕ್ಕೆ ಹೊರತು ಬೇರೆದಕ್ಕಲ್ಲ. ಈ ಡಾಕ್ಟರ್ಸ್ ದುಡ್ಡು ತಗೊಳ್ಳೋಕ್ಕೂ ಹೇಳ್ಬೋದು, ಆದರೆ ಭಗವಂತನಿಗೆ ಬೇಕಿಲ್ಲ. ಆಪ್ತ ಕಾಮಸ್ಯ ಕಾಸ್ಪೃಹ, ಆತ ರೋಗ ವಾಸಿ ಮಾಡಲಿ ಅಂತ ಅಷ್ಟೇ ದೃಷ್ಟಿಯಿಂದ ಹೇಳ್ತಾನೆ. ಆದ್ದರಿಂದ ದೇವರು ಮಾಡಿದ ಪ್ರಶ್ನೆಯನ್ನು ಎಂದೂ ಕೂಡ ಪ್ರಶ್ನಿಸದೇ ನಾವು ಕೇಳಿಬಿಟ್ರೆ ಆಗ ನಿಶ್ಚಿಂತೆಯ ರಥ ಒಳಗೆ ಬರುತ್ತೆ. ಗೋಪದ್ಮ ವ್ರತ ಒಂದು ಉದಾಹರಣೆ ಅಷ್ಟೇ. ಆ ರೀತಿ ಪ್ರತಿಯೊಬ್ಬರು ಕೂಡ ತಮಗೆ ಸಾಧ್ಯವಾಗ ಎಕ್ಸ್ಟ್ರಾ ವ್ರತ ಒಂದು ಆಸೆಗಳನ್ನು ಮಾಡಬೇಕು. ಅದಕ್ಕೊಂದು ವಿಶೇಷ ಅಂದರೆ ಉದ್ಯಾಪನೆ ಮಾಡಬೇಕು. ಇವಕ್ಕೆಲ್ಲ ಉದ್ಯಾಪನೆ ಅಂತಿಲ್ಲ, ಏಕಾಸ್ತಿ ಉದ್ಯಾಪನೆ ಅಂತಿಲ್ಲ. ಉದ್ಯಾಪನೆ ಅಂದ್ರೆ ಏನು ಗೊತ್ತಾ, ಅರ್ಥ ಮುಂದೆ ಬಿಟ್ಟರೆ ನಡೆಯುತ್ತೆ ಅಂತ ಅರ್ಥ. ಏಕಾಸಿ ಬಿಟ್ಟರೆ ನಡೆಯುತ್ತೆ ಅಂತಿಲ್ಲ, ಅದರಿಂದಾಗಿನೇ ಅದಕ್ಕೆ ಉದ್ಯಾಪನೆ ಇಲ್ಲ. ಮತ್ತು ಈ ವ್ರತಗಳಿಗಿಲ್ಲ, ಕಟ್ಟುಹಿಟ್ಟಿನ ವ್ರತ ಇರುವ ಉದ್ಯಾಪನೆಗಳಿಲ್ಲ. ಕಂಪಲ್ಸರಿ ಆಜೀವ ಮಾಡೋದ್ರಿಂದ ಇಲ್ಲ. ಈ ವಿಷ್ಣು ಪಂಚಕಾದಿಗಳು ಉದ್ಯಾಪನೆ ಇದೆ. ಈ ಹಾಲು ಮಾತ್ರ ಬಿಡ್ತಾನೆ, ಮೊಸರು ಮಾತ್ರ ಬಿಡ್ತಾನೆ, ಸ್ಪೆಷಲ್ಲಾಗಿ ಅವನು ರಥ ಅವನು ಉದ್ಯಾಪನೆ ಮಾಡಬೇಕು. ಈ 1 ತಿಂಗಳು ಬಿಟ್ಟರೆ ಅಲ್ಲ, 4 ತಿಂಗಳು ಬಿಟ್ಟರೆ ಅದರ ವಿಶೇಷ ವ್ರತ. ಎಣ್ಣೆ ಬಿಡ್ತಾನೆ, ತುಪ್ಪ ಬಿಡ್ತಾನೆ, ಅದಕ್ಕೆಲ್ಲ ವ್ರತ ಇದೆ. ರಥದ ಜೊತೆ ಉದ್ಯಾಪನೆ, ಉದ್ಯಾಪನೆ ಜೊತೆಗೆ ಮತ್ತೆ ದಾನ ಹೋಮ ಎಲ್ಲ ಇರುತ್ತೆ, ಅದನ್ನು ಮಾಡಬೇಕು. ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಶಕ್ತಿ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಯುಟಿಲೈಸ್ ಮಾಡಿಕೊಂಡು. ಮನುಷ್ಯದ್ರೆ ಮತ್ತೆ ಮತ್ತೆ ಬರುತ್ತೆ ಅಂತ ಗ್ಯಾರಂಟಿ ಅಲ್ಲ, ಬಂದಾಗ ಜ್ಞಾನ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಜೊತೆಗೆ ಶಕ್ತಿ ಇರುತ್ತೆ ಅಂತಲೂ ಗ್ಯಾರಂಟಿ ಇಲ್ಲ. ಅದಕ್ಕೇನು ಮಾಡಬೇಕೋ ಇದ್ದಾಗ ಮಾಡಿ ಮುಗಿಸಿಬಿಡ್ಬೇಕು. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಶಕ್ನೋತಿ ಹೈವ ಯಸ್ ಸೋಢು ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಹ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ವಿದ್ಯಾರ್ಥಿ ಬರೆಯೋ ಚಾನ್ಸ್ ಇರೋದು ಪೇಪರ್ ಹ್ಯಾಂಡ್ ಓವರ್ ಮಾಡೋ ಮಾತ್ರ. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಏನು ಮಾಡೋಕ್ಕೆ ಬರದೆ ಅಲ್ಲಿವರೆಗೂ ಏನಾದರೂ ಮಾಡ್ಕೋಬೋದು. ಅವರು ಒಂದು ಕೊಟ್ಟ ಅಂದರೆ ಕತೆ ಮುಗೀತು. ಕೋಡು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಒಂದ್ಸರಿ ದೇಹ ಹೋಯ್ತೋ ಅಲ್ಲಿ ಏನು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಸಾಧನೆ ಹುಡುಕಿ ಹುಡುಕಿ ಮಾಡಬೇಕು. ಯಾಕೆಂದರೆ ಮತ್ತೆ ಯಾವ ನಮ್ಮ ಗ್ಯಾರಂಟಿ ನಮಗಿಲ್ಲ, ಹೇಳೋದಿಲ್ಲ. ಗ್ಯಾರಂಟಿ ಇಲ್ಲ ಅಂಬೋದೇ ಗ್ಯಾರಂಟಿ ಹೊರತು ಇನ್ನೇನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಲೈಟ್ ಹತ್ತೊಳಗೆ ಬರಲ್ಲ ಇದನ್ನು. ಆದಷ್ಟು ಬೇಗ ಶ್ರದ್ಧೆಯಿಂದ ಮಾಡಬೇಕು ಅಂಬೋದನ್ನು ಭಗವಂತ ಒತ್ತಿ ಒತ್ತಿ ಹೇಳ್ತಾನೆ. ಆಗ ಚಾತುರ್ಮಾಸ್ಯ ವ್ರತ, ಅದರಲ್ಲಿ ಬಹಳ ಮುಖ್ಯವಾದ ಅಂಗಗಳಲ್ಲಿ ತಪ್ತಮುದ್ರಾಧಾರಣೆ ಕೂಡ ಒಂದು. ಬಹಳ ಮುಖ್ಯವಾಗಿ ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೇಬೇಕು. ಇವತ್ತು ಮಾಡಿಸ್ಕೊಂಡ್ರೆ ತುಂಬ ಶ್ರೇಷ್ಠ ಇದೆ. ನಂಬರ್ 1 ಅಂದರೆ ಆಷಾಢ ಶುಕ್ಲ ಏಕಾದಶಿ, ಪ್ರಥಮ ಏಕಾದಶಿ ಮಾಡಿಸ್ಕೊಂಡ್ರೆ. ಅಕಸ್ಮಾತ್ ಇದು ತಪ್ಪಿದರೆ ಭಾದ್ರಪದ ಶುಕ್ಲ ದ್ವಾದಶಿ ಏಕಾದಶಿ ಅದು ಸೆಕೆಂಡ್. ಅದು ಅದಾಗದೆ ಹೋದರೆ ಈ 8 ಬರುತ್ತೆ ಏಕಾದಶಿ, ಅದು ಎಂದು ಮಾಡಿಕೊಂಡ್ರೂ ಪರವಾಗಿಲ್ಲ, ಕೊನೆಯದಕ್ಕೆ ಮಾಡಿಸ್ಕೊಂಡ್ರೂ ಆಯಿತು. ಬಟ್ ತುಂಬ ಹೆಚ್ಚು ಪುಣ್ಯಕರವಾದದ್ದು ಇದೆ. ಅಥವಾ ಶುರುವಾಗದೆ ಇವತ್ತಿಂದ, ಆದ್ದರಿಂದಾಗಿಯೇ ಫುಲ್ ಅಡ್ವಾಂಟೇಜ್ ಸಿಕ್ಕಾಗುತ್ತೆ. ಅದು ಪ್ರತಿಯೊಬ್ಬರು ಅನುಸರಣೆ ಮಾಡಿ ಇವತ್ತೇ ಮಾಡಿಸ್ಕೋಬೇಕು. ಅದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಇದ್ದಾಗ, ವೈಷ್ಣವತ್ವ ರಿನ್ಯೂವಲ್. ಅದು ವೈಷ್ಣವರು ಅಂತ ಅನಿಸ್ಕೊಳ್ಳೋದು ಹುಟ್ಟಿದ ಬ್ರಾಹ್ಮಣನಾದರೆ ಉಪನಯನ ಆಯಿತು, ಬ್ರಾಹ್ಮಣನಾಗ್ತಾನಷ್ಟೇ, ವೈಷ್ಣವನಾಗೋದಿಲ್ಲ. ಯಾವಾಗ ನಾರಾಯಣ ಮಂತ್ರ ತಪ್ತಮುದ್ರಾಧಾರಣೆ ಬಂತು ಆಗ ಅವನು ವೈಷ್ಣವ ಬ್ರಾಹ್ಮಣನಾಗ್ತಾನೆ. ವೈಷ್ಣವ ಬ್ರಾಹ್ಮಣತ್ವ ಬಂದಾಗ ಮಾತ್ರ ಅವನು ವೇದಾಧಿಕಾರ ಇತ್ಯಾದಿ ಬರೋದು. ಅದಕ್ಕಾಗಿ ತಪ್ತಮುದ್ರಾಧಾರಣೆ ಅನ್ನೋದು ಪ್ರತಿನಿತ್ಯ ಗೋಪಿಚಂದ್ರನ ಮುದ್ರಾಧಾರಣೆ. ವರ್ಷಕ್ಕೊಮ್ಮೆ ತಪ್ತಮುದ್ರಾಧಾರಣೆ, ಗೋಪಿಚಂದ್ರದ ಬೇಗ ಹೋಗುತ್ತೆ, ಇದಾದ ಕೆಲವು ದಿವಸಗಳಾದರೂ ಇರುತ್ತೆ. ಆ ರೀತಿ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದು ಶ್ರೇಷ್ಠ. ಇನ್ನೊಂದು ಅಕೇಶನ್ ಅಂದರೆ ಪ್ರತಿ ಸಂಸ್ಕಾರಕ್ಕೂ ತಪ್ತಮುದ್ರಾಧಾರಣೆ ಆಗಬೇಕು. ನಾಮಕರಣ, ಚೌಲ, ಅಷ್ಟೇ ಅದಕ್ಕೆ ಸೀಮಂತ, ಯಾವ ಷೋಡಶ ಸಂಸ್ಕಾರದಲ್ಲಿ ಯಾವುದು ಮಾಡಿದರೂ ಕೂಡ ತಪ್ತಮುದ್ರಾಧಾರಣೆ ಜೊತೆಗೆ ಮಾಡಬೇಕು ಅಂತ ಹೇಳಿದೆ. ಅಷ್ಟರ ಮಟ್ಟಿಗೆ ತಪ್ತಮುದ್ರಾಧಾರಣೆಗೆ ಮಹತ್ವ ಇದೆ. ಅದನ್ನು ತಪ್ಪದೇ ಮಾಡಬೇಕು, ಮಾಡಿಸ್ಕೊಳ್ಳಲೇಬೇಕು. ಅದು ಗುರುಗಳಿಂದ ಆಗಬೇಕು, ಅವ್ರ ಯತಿಗಳಾಗಿರಬೇಕು, ಪೀಠಾಧೀಶರಾಗಿರಬೇಕು. ಅವರಿಂದ ಮಾತ್ರ ಮಾಡಿಸ್ಕೊಂಡ್ರೆ ಅದು ವ್ಯಾಲಿಡ್ಡೇ ಹೊರತು ಇಲ್ಲದವರು ಇನ್ವ್ಯಾಲಿಡ್. ಅದು ತಪ್ತಮುದ್ರಾಧಾರಣೆ ಮಾಡಿಸ್ಕೊಳ್ಳೇ ಇಲ್ಲ ಅವೈಷ್ಣವ, ಅಥವಾ ಯಾರಿಂದಲೂ ಮಾಡಿಸ್ಕೊಂಡ್ರೆ ಮತ್ತೆ ಅವೈಷ್ಣವ. ಇವತ್ತು ಯಾರಿಂದ ರಿಜಿಸ್ಟ್ರೇಷನ್ ಮಾಡಿದ್ರೆ ಆಗೋದಿಲ್ಲ, ರಿಜಿಸ್ಟ್ರಾರ್ ಆಫೀಸ್ನಲ್ಲೇ ಅದಾಗಬೇಕು. ಹಾಗೆ ವೈಷ್ಣವರಾಗಬೇಕು, ಯತಿಗಳು ಪೀಠಾಧೀಶರೇ ಆಗಬೇಕು ಅಂತ ಹೇಳ್ತಾರೆ. ಇದು ಹೆಚ್ಚಿನ ಬಗ್ಗೆ ಬರೆದರು ವಾದಿರಾಜ ಸ್ವಾಮಿಗಳು. ಯುಕ್ತಿಮಲ್ಲೇಖ ಗ್ರಂಥದಲ್ಲಿ ಭಾಳ ಡೀಟೇಲಾಗಿ ಬರೀತಾರೆ. ಪರಮಹಂಸ ಗುರುಗಳೇ ಆಗಬೇಕು, ಅವರೇ ಮುದ್ರಾಧಾರಣೆ, ಬೇರೆಯವರಿಗೆ ಅಧಿಕಾರ ಇಲ್ಲ, ಗೃಹಸ್ಥರಿಗೆ ಅಧಿಕಾರ ಇಲ್ಲ. ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಆಚಾರ್ಯರು. ಅವನು ಎರ್ಕಿ ಮಠ ಅಂತ ಒಂದಿದೆ, ಸುಬ್ರಹ್ಮಣ್ಯದ ಮುಂದೆ 10 ಕಿಲೋಮೀಟರ್ ದೂರ ಹೋದರೆ ಎರ್ಕಿ ಮಠ ಅಂತಿದೆ. ಅಲ್ಲಿ ಅವರಿಗೆ ಮಾತ್ರ ಆಚಾರ್ಯರು ಬೇರೆ ದಿವಸ ಅಲ್ಲ, ಇವತ್ತೊಂದು ದಿವಸ ಮಾತ್ರ, ವರ್ಷಕ್ಕೊಂದು ದಿವಸ ಆ ಗೃಹಸ್ಥರೇ ಮಾತ್ರ ಮುದ್ರಾಧಾರಣೆ ಮಾಡೋ ಪದ್ಧತಿ ಇದೆ. ಆಚಾರ್ಯರೇ ಕೊಟ್ಟ ಮುದ್ರೆ ಇವತ್ತಿಗೂ ಅಲ್ಲಿದೆ, ಸ್ವತಃ ಆಚಾರ್ಯರೇ ಕೊಟ್ಟ ಮುದ್ರೆ ಒಂದಿದೆ. ಅದನ್ನು ಅವರೊಬ್ಬ ನೆಲ್ಲೆಲ್ಲೂ ಅವಕಾಶ ಇಲ್ಲ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಇದೆಲ್ಲ ಮಾಡ್ಕೋತೀವಿ ಅಂತ ಕೇಳಿದ್ರೆ ಎಕ್ಸೆಪ್ಷನ್, ಅದು ಎಕ್ಸೆಪ್ಷನ್ ರೂಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಎಕ್ಸೆಪ್ಷನ್ ಇದೆ ಅಂದರೆ ರೂಲ್ ಇಸ್ ಪ್ರೂವ್ಡ್ ಅಂತ ಅರ್ಥ. ಎಕ್ಸೆಪ್ಷನ್ ಅರ್ಥ ಬರೋದು ಯಾವಾಗ? ರೂಲ್ ಇದ್ದರೆ. ಅದೇ ಉಳಿದವ್ರು ಯಾರು ಮಾಡ್ಕೊಳ್ಳಿ, ಮಾತ್ರ ಮಾಡ್ಕೊಳ್ಬೋದು, ಇನ್ನೆಲ್ಲೂ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದು ಪೀಠಾಧೀಶರು ಯಾವ ಬೇಕಾದ್ರೂ ಹಾಕ್ಬೋದು, ಅವರು ಇವತ್ತೊಂದೇ ದಿವಸ ಮಾತ್ರ ಅವ್ರಿಗೆ ಅವಕಾಶ ಇದೆ, ಅದು ಮಾಡ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ತಪ್ತ ಮುದ್ರಾಧಾರಣೆ ಕೂಡ ಆಗಬೇಕು. ಪ್ರತಿನಿತ್ಯ ಗೋಪಿಚಂದ್ರನಿಂದ ನಾಮ ಮುದ್ರಾಧಾರಣೆ. ಪುಣ್ಯಕ್ಕೆ ಇದರಿಂದ ನಾಮ ಹೇಳಿಲ್ಲ, ತಪ್ತ ನಾಮ ಅಂತಿಲ್ಲ, ಬದಿತಾಗಿ ಹೋಗ್ತಿದ್ದು ಇದ್ದಿದ್ರೆ ತಪ್ತ ಮುದ್ರಾಧಾರಣೆ ಅಷ್ಟೇ. ಅದರಿಂದ ಅದು ಆರಾಮ ಅಭ್ಯಾಸ ಆದರೆ ಏನು ಅನಿಸೋದೇ ಇಲ್ಲ, ಅದೆಲ್ಲ ಆರಾಮ. ಇಂಜೆಕ್ಷನ್ ಕೊಟ್ಟಷ್ಟು ಕೂಡ ನೋವಾಗಲ್ಲ ಅದು. ಇಂಜೆಕ್ಷನ್ಗೆ ಇಷ್ಟೇನು ಬ್ಲಡ್ ತೊಗೋತಾನಲ್ಲ, ಅಷ್ಟೊತ್ತು ಇಡೋದಿಲ್ಲ, ಇವರು ಇಟ್ಕೊಂಡ್ಬಿಟ್ಟು ಹಾಗೆ ಇಡೋದಿಲ್ಲ, ನಷ್ಟ ಮುಂದೆ ಹೋಗ್ಬಿಟ್ಟಿರ್ತಾರೆ. ಆದ್ದರಿಂದ ಅದರಷ್ಟು ನೋವು ಕೂಡ ಆಗೋದಿಲ್ಲ. ಆದರೆ ಆ ಸ್ವಲ್ಪ ತಾಪ ಯಾಕಾಗಬೇಕು ಅಂತ ಕೇಳಿದರೆ, ಪಾಪಗಳಿಗೆ ತಾಪ ಆದರೆ ಹೋಗೋದು, ಪಾಪಗಳಿಗೆ ತಾಪ ಆದರೆ ಪಾಪಗಳು ಓಡೋಗ್ಬಿಡ್ತದೆ. ಆದ್ದರಿಂದ ಅಷ್ಟು ಮಾಡಲೇಬೇಕು. ಅದು ಸೈಂಟಿಫಿಕಲಿನೂ ಒಳ್ಳೆಯದು, ರೆಸಿಸ್ಟೆನ್ಸ್ ಪವರ್ ಬರುತ್ತೆ, ನೋಯಿಂಗ್ಲಿ ಹಾಕ್ಸತ್ತಾನಲ್ಲ, ಮೈಂಡ್ ಒಳ್ಳೆ ಗಟ್ಟಿಯಾಗುತ್ತೆ ಅವನಿಗೆ, ಮುಂದೆ ವಿಶೇಷವಾದ ರೀತಿಯಲ್ಲಿ ಅದು ಮಹತ್ವ ಸಿಗುತ್ತೆ. ಇಲ್ಲಿ ತಪ್ತಬುದ್ಧಾರಣೆಯನ್ನು ಆಡಿಸ್ಕೊಂಡು ಚಾತುರ್ಭಾಷ್ಯವನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಆಪತ್ಯ ಒಂದು ತಾಪತ್ರಯ ಪರಿಹಾರ, ಇನ್ನೊಂದು 4 ತಿಂಗಳು ಚತುರ್ವಿಧ ಪುರುಷಾರ್ಥನೂ ಪ್ರಾಪ್ತಿ. 4 ಧರ್ಮ ಅರ್ಥ ಕಾಮ ಮೋಕ್ಷ, 4 ಪುರುಷಾರ್ಥನೂ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ಚಾತುರ್ಮಾಸ್ಯದ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ, ಪ್ರತಿನಿತ್ಯ ನಾರಾಯಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಹೇಳಬೇಕು ಅಂತ ಹೇಳ್ತಾರೆ. ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಹೇಗಿದೆಯೋ, ನಾರಾಯಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಅಂತೀವಿ. ವರಾಪುರಾಣದಲ್ಲೇ ಬರುತ್ತೆ, ನಾರಾಯಣೋ ನರಶೌರಿ ಅಂತ ಶುರುವಾಗುತ್ತೆ. ಅದನ್ನು ಪ್ರತಿನಿತ್ಯ ಹೇಳೋದು ಭಾರಿ ಶ್ರೇಷ್ಠ. 108 ನಾಮ, ಎಷ್ಟೊತ್ತು ಬೇಕು ಗೊತ್ತಾ ನಿಮಗೆ? ಯಾಕೆ ಎಷ್ಟೊತ್ತು ಬೇಕಾಗುತ್ತೆ ಗೊತ್ತು ಸ್ತೋತ್ರ ಹೇಳೋದಕ್ಕೆ? 2 ನಿಮಿಷ ಪರಮಾವಧಿ, 2 ನಿಮಿಷ 22 ಶ್ಲೋಕ, 1 ನಿಮಿಷ ಕನ್ನಡ ಶ್ಲೋಕ, 2 ನಿಮಿಷ 2 ಶ್ಲೋಕ ಮುಗಿದೋಗ್ಬಿಡುತ್ತೆ. ಪುಣ್ಯ ಎಷ್ಟು ಬರುತ್ತೆ? ಒಂದು ಔಷಧಿ ತಗೊಳ್ಳೋದು ಎಷ್ಟೊತ್ತೋ ಅದು ಎಫೆಕ್ಟ್ ಎಷ್ಟೊತ್ತಿರುತ್ತೆ. ಆದ್ದರಿಂದ ನಾರಾಯಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಹೇಳಬೇಕು. ಇದು 3 ಆಯಿತು. ಕೊನೇ ಇದರಲ್ಲಿ ದಾಮೋದರ ಸ್ತೋತ್ರ ಹೇಳಬೇಕು. ಕಾರ್ತಿಕ ಮಾಸದಲ್ಲಿ ಇದು ಪ್ಲಸ್ ದಾಮೋದರ ಸ್ತೋತ್ರ ಎರಡೂ ಹೇಳಬೇಕಾಗ, 4 ತಿಂಗಳು ಇದನ್ನು ಹೇಳಬೇಕು. ಆ 1 ತಿಂಗಳು ದಾಮೋದರ ಸ್ತೋತ್ರ, ಕಾರ್ತಿಕ ದಾಮೋದರ ಸ್ತೋತ್ರ, ಮತ್ಸ್ಯಾಕೃತಿ ಥರ ದೇ ದೇವೇಶ ಅದನ್ನು ಹೇಳಬೇಕು. ಮತ್ತು ಚಾತುರ್ಮಾಸ್ಯದ ಇನ್ನೊಂದು ವಿಶೇಷ, ಎಲ್ಲ ಹಬ್ಬಗಳು ಬರೋದು ಚಾತುರ್ಮಾಸ್ಯದಲ್ಲೇ. ಮೇಜರ್ ಹಬ್ಬ ಶುರುವಾಗದೇ ಇದರೊಳಗೆ, ಎಲ್ಲ ಇಂಡೋರ್ ಹಬ್ಬಗಳೆಲ್ಲ ಈಗ ಹೊರಗೆ ಹೋಗೋ, ಮಳೆ ಬರುತ್ತಲ್ಲ ಹೊರಗೆ ಹೋಗೋ, ಎಲ್ಲ ಹೊರಗಿನ ಹಬ್ಬಗಳೇನೆ. ನಾಗಪಂಚಮಿ, ನಾಗ ಚತುರ್ಥಿ, ಗೌರಿ ಹಬ್ಬಗಳು, ಗಣೇಶ, ಆಮೇಲೆ ಅನಂತ, ಇನ್ನೇನೇನು ವ್ರತ ಮಾಡೋ ಸಾಧ್ಯ ಇದೆ ಎಲ್ಲ ಈಗ ವಿಜಯದಶಮಿ ಬರೋದು. ದಸರಾ ಈಗಲೇ, ದಸರಾ ಶಾರ್ಟ್ ಫಾರ್ಮ್ ದಶರಾತ್ರಿ ದಶರಾ ಅಂತ ಆಗಿತ್ತು, ದಸರಾ ದಸರಾ ಅಂತ ಹೋಗ್ಬಿಡುತ್ತೆ ಕೊನೆ. ದಶರಾ, ರಾ ಅಂದರೆ ರಾತ್ರಿ, 10 ರಾತ್ರಿ 10 ರಾತ್ರಿ, ಯಾಕೆ 11 9 ರಾತ್ರಿಗಳು 10ನೇ ರಾತ್ರಿ ಮುಗಿಯೋದ್ರಿಂದ ದಸರಾ ಅಂತ ಅದಕ್ಕೆ ಹೆಸರು ಉತ್ಸವಕ್ಕೆ, ದಸರಾತ್ರಿ ಆಗ. ಅದು ಬರೋದು ಚಾತುರ್ಭಾಷ್ಯದಲ್ಲೇ, ದೀಪಾವಳಿ ಬರೋದು ಚಾತುರ್ಭಾಷ್ಯದಲ್ಲೇ. ಅದಕ್ಕೆಲ್ಲ ರಾತ್ರಿ ಹಬ್ಬಗಳು ಅಂತಲೇ ಹೆಸರು, ರಾತ್ರಿ ಹಬ್ಬಗಳು. ಸಾಮಾನ್ಯ ಡಿನ್ನರ್ ಅಂತ ಕರೆಯೋದು ರಾತ್ರಿ ಊಟಕ್ಕೆ ಕರೆಯೋದು, ಗೊತ್ತಾಯ್ತಾ? ಸೊ ಹಬ್ಬದ ಊಟಗಳೆಲ್ಲ ಎಲ್ಲ ಹಬ್ಬದ ಊಟಗಳು ಇವಷ್ಟು ಕೂಡ ರಾತ್ರಿನೇ. ಹೆವಿ ಮೂಲ್ಸ್ ಎಲ್ಲ ಮೀನ್ಸ್ ಬರೋದೆಲ್ಲ ಇದರೊಳಗೆ, ಹಗಲು ಜಾಸ್ತಿ ಮಾಡಿದರೆ ರಾತ್ರಿ ಬಿಡಬೇಕು. 1 ಊಟ ಫುಲ್ ಅಲ್ಲೋಡು, 2 ಹೊತ್ತು ಫುಲ್ ಊಟ ಮಾಡಬಾರ್ದು ಅಂತ ಹೇಳ್ಬಿಡ್ತಾ, 2 ಹೊತ್ತು ಫುಲ್ ಊಟ ಮಾಡಬಾರ್ದು. 1 ಊಟ ಯಾವಾಗಲೂ ಕಡಿಮೆ ಇರಬೇಕು. ಇನ್ನೊಂದು ಊಟ ಕೂಡ ಫುಲ್ ಅಂದರೆ ವಾರಿ ಫುಲ್ ಅಲ್ಲ, ಸುಮ ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅಷ್ಟೇ ಹೊರತು ತೀರಾ ಫುಲ್ ಅಂದರೆ ತಪ್ಪು. ಪ್ರಸಂಗ ಬಂತು ಅಂತ ಹೇಳಿ ನೆನ್ಪಿಕೊಂಡಿರಿ, ನಮ್ಮ ಬಾಯಲ್ಲಿ ತುತ್ತು ಅಂತ ಕರೀತಾರೆ. ತುತ್ತು ಅಂದರೆ ಹೇಗಿರಬೇಕದು? ಬಾಯಿ ಬ್ಲಾಕ್ ಆಗೋಷ್ಟು ಆಗಿಬಿಟ್ರೆ ಪಜೀತಿ ಆಗುತ್ತೆ. ಎಷ್ಟಿರಬೇಕದು? ಬಾಯಲ್ಲಿ ತುತ್ತ ಆಡ್ತಾ ಇರಬೇಕು, ಹಾಗಿದ್ದರೆ ಮಾತ್ರ ತುತ್ತು ಅಂತ ಕರೆಯೋದು. ಸೊ ಹೊಟ್ಟೆಯಲ್ಲಿ ಊಟಕ್ಕೆ ಜಾಗ ಇರಬೇಕು, ಹಾಗಿದ್ದರೆ ಮಾತ್ರ ಡೈಜೆಷನ್ ಆಗೋದು. ಫುಲ್ ಪ್ಯಾಕ್ ಆಗಿಬಿಟ್ರೆ ಡೈಜೆಸ್ಟ್ ಆಗೋದಿಲ್ಲ, ತುಂಬ ಬಾಯಿಂದ ಇದ್ಬಿಟ್ಟು ನುಗ್ಗಕ್ಕೂ ಬರಲ್ಲ ಉಗುಳಕ್ಕೂ ಬರೋ ಹಾಗಾಗಿಬಿಟ್ಟು ಅಲ್ಲೇ ಉಸಿರುಗಟ್ಟು ಹೋಗ್ಬಿಡ್ತಾನೆ ಕೊನೆಗೆ. ಅದು ತುಂಬ ಹೊಟ್ಟೆ ಆಗಬಾರ್ದು ಅಂತ ಹೇಳ್ತಾರೆ. 1/2 ಆಹಾರ, 1/2 ನೀರು, 1/2 ಗಾಳಿ, ಅಷ್ಟಿದ್ದರೆ ಬಾಯಲ್ಲಿ ಹಾಗಿದ್ರೆ ಐಡಿಯೆಲ್ಲ ತಿನ್ನಕ್ಕೆ ಬರೋದು, ಇಲ್ಲ ತಿನ್ನಕ್ಕೆ ಬರೋದಿಲ್ಲ. ಅದರಿಂದಾಗಿ ಹೊಟ್ಟೆಯಲ್ಲಿ ಆ ರೀತಿ ಇದ್ದರೆ ಇಲ್ಲಿ 1/2 ಜೀರ್ಣ ಆಗುತ್ತಂತೆ, ಅಲ್ಲಿ ಪೂರ್ತಿ ಜೀರ್ಣ ಆಗುತ್ತೆ. 2 ಡೈಜೆಷನ್ ಪ್ರೋಸೆಸ್ ಇಲ್ಲಿಂದ ಶುರುವಾಗುತ್ತೆ, ಅಲ್ಲಿ ಮುಕ್ತಾಯ ಆಗುತ್ತೆ. ಆದ್ದರಿಂದ ಊಟಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಫ್ಯೂಯಲ್ ಕೂಡ ಅಷ್ಟೇ, ಒಲೆ ತುಂಬ ನೀವು ಹಾಕಿಬಿಟ್ಟು ಉರಿಯೋದಿಲ್ಲ, ಅದು ಸೌದೆ ಹಾಕಿಬಿಟ್ರೆ ಸ್ವಲ್ಪ ಜಾಗ ಬಿಟ್ಟರೆ ಮಾತ್ರ ಜ್ವರ ಉರಿಯೋದು. ಚೆನ್ನಾಗಿರುತ್ತೆ, ಫುಲ್ ಹಾಕ್ಬಿಟ್ಟು ಪೂರ್ತಿ ಹೊಗೆ ಬರುತ್ತೆ ಹೊರತು ಅದು ಹೇಳೇ ಇಲ್ಲ. ಹೊಟ್ಟೆಯಲ್ಲಿ ಹೊಗೆ ಬರುತ್ತೆ ಅಂದರೆ ಆರೋಗ್ಯಕ್ಕೆ ತೊಂದರೆ ಕೊಟ್ಟಾಗುತ್ತೆ, ಹಾಗಾಗಬಾರ್ದು. ಇಷ್ಟು ಅದ್ರ ಬಗ್ಗೆ ತಿಳ್ಕೋಬೇಕಾದ ಅಂಶಗಳು. ಅದು ಮಧ್ಯ ಬರೋದೊಂದು ದೊಡ್ಡ ಉತ್ಸವ ಅಂದರೆ ಕೃಷ್ಣ ಜಯಂತಿ, ಭಾರಿ ದೊಡ್ಡ ಉತ್ಸವ ಕೃಷ್ಣ ಜಯಂತಿ ಚಾತುರ್ ಮಾಸದಲ್ಲಿ. ಇನ್ನೊಂದು ಎಕ್ಸ್ಟ್ರಾ ಉಪವಾಸದ ದಿವಸ, 20 ಕೋಟಿ ಏಕಾದಶಿ ಉಪವಾಸ ಮಾಡಿದ ಪುಣ್ಯ ಕೊಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಈ ಸತ್ ಕೃಷ್ಣ ಜಯಂತಿ ಬಂದಿಲ್ಲ, ಕೃಷ್ಣಾಷ್ಟಮಿ ಅಷ್ಟೇ. ಯಾವ ಮಠಕ್ಕೂ ಕೃಷ್ಣ ಜಯಂತಿ ಇಲ್ಲ ಈ ಸಲ. ಕೃಷ್ಣಾಷ್ಟಮಿ ಇದ್ದಾಗ ಅಷ್ಟಮಿ ತಿಥಿ ಕಳೆದ ಮೇಲೆ ಪಾಲನೆ ಕಟ್ಟದ ಮೇಲಿನ ಸಂಪ್ರದಾಯ. ವ್ಯಾಸರಾಜ ಮಠಕ್ಕೆ ಬಿಟ್ಟು ಉಳಿದ ಎಲ್ಲ ಮಠಗಳು ಕೂಡ ತಿಥಿಯಂತೆಯೇ ಪಾರಣ. ಉಡುಪಿ ಮಠಗಳಲ್ಲಿ ಪ್ರಾತರೇವೈ ಪಾರಣ, ಇಲ್ಲಿ ವ್ಯಾಸರಾಜ ಮಠ ಮಾತ್ರ ಹಾಗೆ ಅವರ ಸಂಪ್ರದಾಯ ಪ್ರಕಾರ ಮಾಡ್ಕೊಂಡ್ರಾಯ್ತು. ಅವತ್ತು ಮಾತ್ರ ಏನೋ ತಗೊಳ್ಳೇಬಾರ್ದು, ಅದು ಟೋಟಲಿ ಬ್ಯಾಡ್. ಉಳಿದ ದಿವಸದ ಪದ್ಧತಿ ವ್ಯತ್ಯಾಸ ಇದೆ, ಕೃಷ್ಣಾಷ್ಟಮಿ ಹಾಗೆ ಆಚರಣೆ ಮಾಡಬೇಕು. ಇಷ್ಟಾದ್ಮೇಲೆ ಈ ಸರ್ತೆ ಒಂದು ಹುಣ್ಣಿಮೆ ಗ್ರಹಣ ಇದೆ, ಶ್ರಾವಣ ಶುದ್ಧ ಹುಣ್ಣಿಮೆ, ರಾಯರಾರನ್ನೇ ಪಾಡ್ಯ ಬೆದಿಗೆ ತದಿಗೆ ಇದೆ, ಹಿಂದೆ ಹುಣ್ಣಿಮೆ, ಹಯಗ್ರೀವ ಜಯಂತಿ ಅವತ್ತು. ಅವತ್ತು ಚಂದ್ರಗ್ರಹಣ ಇದೆ, ರಾತ್ರಿ 10:58 ಶುರುವಾಗುತ್ತೆ, 12:55 ಮುಗಿಯುತ್ತೆ. ಅದು ಒಳ್ಳೆಯ ಪರ್ವಕಾಲ, ಸುಮಾರು 1:55 ಪರ್ವಕಾಲ ಅದು, 1:55. ಅಲ್ಲಿ ವಿಶೇಷ ಅಂದರೆ ಎಷ್ಟು ಊಟ ಮಿಸ್ ಆಗುತ್ತೆ ಅಂತ ಮೊದಲೇ ಪ್ರಶ್ನೆ ಆಗುತ್ತೆ. ಗ್ರಹಣ ಅಂತ ಏಕಾಸರಿ 2 ಹೋಗುತ್ತೆ, ಗ್ರಹಣ ಅಂದರೆ 1 ಹೋಗೇ ಹೋಗುತ್ತೆ. ಅದರಲ್ಲಿ ಯಾವುದು ಅಂತ ಕೇಳಿದರೆ, ಅವತ್ತು ಮಧ್ಯಾಹ್ನ ರಾತ್ರಿ 10:53 ಕಿಡಿಯೋದ್ರಿಂದ 58 ಕಿಡಿಯೋದ್ರಿಂದ ಅದು ಕರೆಕ್ಟಾಗಿ 4 ಯಾಮ ಸೂರ್ಯಗ್ರಹಣಕ್ಕೆ ಬಿಡಬೇಕು, 3 ಯಾಮ ಪೂರ್ತಿ ಚಂದ್ರಗ್ರಹಣಕ್ಕೆ ಬಿಡಬೇಕು. 3 ಯಾಮ ಅಂದರೆ ಟಚ್ ಆಗಿಬಿಟ್ರೆ ಮುಗಿದು, ಇಲ್ಲಿಂದ ತೊಗೊಬೇಕು ನಾವು. ತೊಗೊಂಡು ಮಧ್ಯಾಹ್ನ 12:30 ನಿಮಗೆ ಬೆಳಗ್ಗೆ ಊಟಕ್ಕೆ ಅವಕಾಶ ಇದೆ, ಜೊತೆಗೆ ಹಸ್ತೋದಕ ಕೂಡ ಮಾಡ್ಬೋದು, ಏನು ದೋಷನೂ ಇಲ್ಲ. 12:30 ಶ್ರಾದ್ದ ಪಕ್ಷದ ಶ್ರಾದ್ದನೂ ಮಾಡ್ಬೋದು, 12:30 ಚಾನ್ಸ್ ಇದೆ, ಅದು ಯಾವ ಸಮಸ್ಯೆನೂ ಇಲ್ಲ. ಅದು ಅಲ್ಲಿವರೆಗೂ ಪೂರ್ತಿ ಮಾಮೂಲಿ ಅಂತಲೇ ತೀರ್ಥ ಪ್ರಸಾದ ಎಲ್ಲ ಇದೆ, ಯಾವ ಸಮಸ್ಯೆನೂ ಇರೋದಿಲ್ಲ. ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ಸೂರ್ಯ ಮುಳುಗೋವರಿಗೂ ಚಾನ್ಸ್ ಇದೆ, ಸೂರ್ಯ ಮುಳುಗೋವರಿಗೂ ಕೂಡ ಅವರು ಆಹಾರ ತಗೊಳ್ಬೋದು. ಆಮೇಲೆ ರಾತ್ರಿ 12:58 ಬಿಡುತ್ತಲ್ಲ, ಸಾಮಾನ್ಯ ಗ್ರಹಣದ ಕಾಲದ ಪದ್ಧತಿ ಏನು ಅಂದರೆ ಅದಕ್ಕೆ ಮಹಾನಿಶೀತ ಅಂತ ಕರೀತಾರೆ, 2 ಗಂಟೆವರೆಗೂ ಮಹಾನಿಶೀತ ಅಂತ ಹೆಸರು, ಅಲ್ಲಿವರೆಗೂ ಆಹಾರ ತಗೊಳ್ಬೋದು ಅಂತಿದೆ. ಈ ಸತಿ ಗ್ರಹಣ ಹೇಗೆ ಬಂದಿದೆ ಅಂದರೆ, ಸಾಮಾನ್ಯವಾಗಿ ಬೆಳಿಗ್ಗೆ ಊಟ ಇದ್ದರೆ ರಾತ್ರಿ ಇರೋಲ್ಲ, ರಾತ್ರಿ ಇದ್ದರೆ ಹಗಲಿರೋದಿಲ್ಲ, ಯೋಚನೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಈ ಸತಿ ಯೋಚನೆ ಮಾಡೇ ಮಾಡಿಬಿಟ್ಟಿದೆ ಅದು. 12:30 ಚಾನ್ಸ್ ಇದೆ, 12:58 ಬಿಟ್ಬಿಡುತ್ತೆ, 2 ಗಂಟೆ ಟೈಮ್ ಇರುತ್ತಲ್ಲ. ಇನ್ನೊಮ್ಮೆ ಅಡುಗೆ ಮಾಡ್ಬೋದಾ ಅಂದರೆ, ಇಲ್ಲ, ಗ್ರಹಣಕ್ಕೊಂದು ರೂಲ್ ಮಾಡಿದ್ದಾರೆ, 2 ಊಟ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ರಾತ್ರಿ ಊಟ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ, ರಾತ್ರಿ ಮಾಡ್ತೇವೆ ಅಂತ ಸಾಮರ್ಥ್ಯ ಇದ್ದರೆ ಹಗಲು ಮಾಡಿರಬಾರ್ದು, ಹಗಲು ಪೂರ್ತಿ ಉಪವಾಸ ಇದ್ದುಬಿಟ್ಟು ರಾತ್ರಿ ಮಾಡ್ಬೋದು, ಆಪ್ಷನ್ ಹುಡ್ಕೋಬೋದು. ರಾತ್ರಿ ಗಡಿಬಿಡಿ ಏನು ಮಾಡಿ ಒದ್ದಾಡೋದಕ್ಕಿಂತ ಬೆಳಿಗ್ಗೆ ಫುಲ್ ಮಾಡೋದು ಒಳ್ಳೆಯದು. ರಾತ್ರಿ ಪೂರ್ತಿ ಅವಸರ ಆಗುತ್ತೆ, 12:58 ಮೇಲೆ ಸ್ನಾನ ಮಾಡಿ ಅಡುಗೆ ಮಾಡಿ 2 ವೇಳೆ ಊಟ ಕೂಡ ಮುಗಿಸ್ಬೇಕು, ಸಿಕ್ಕಾಬಟ್ಟೆ ಫಾಸ್ಟ್ ಆಗೋದ್ರಿಂದ ಫಲಾರನ್ನು ತೊಗೋಬಾರ್ದು ಮತ್ತೆ ಬೇರೆಯವರು. ಬೆಳಿಗ್ಗೆ ಊಟ ಅಂದರೆ ಅಷ್ಟೇ, ಆಸಕ್ತರಿಗೆ ಬೇರೆ, ಚಿಕ್ಕ ಮಕ್ಕಳಿಗೆ ಅವರಿಗೆಲ್ಲ ಬೇರೆ ವಿಚಾರ. ಉಳಿದವರು ಮಾತ್ರ ಬೆಳಿಗ್ಗೆ ಊಟ ಮಾಡಿದ್ಮೇಲೆ ಮರು ದಿವಸ ಬೆಳಿಗ್ಗೆವರೆಗೆ ಏನೋ ತಗೋ, 12:30 ತೊಗೊಂಡ್ಬಿಟ್ರೆ ಮರು ದಿವಸ ಬೆಳಿಗ್ಗೆವರೆಗೆ ಏನೋ ತೊಗೊಳ್ಳಾಗಿಲ್ಲ. ಈ ಸತಿ ಗ್ರಹಣದ ವಿಶೇಷ ಯಾವಾಗ, ಗ್ರಹಣ ಕಾಲಕ್ಕೆ ಕೊಡಲೇಬೇಕು, ಕೊಡ್ಬೋದಲ್ಲ ತುಂಬ ದೋಷನೇ ಇಲ್ಲ, ಹೊಸದದು ಹೊಸ ಇದ್ದಿದ್ದ. ಅದಕ್ಕೆ ಏನು ಮಾಡಿರ್ತಾರೆ ಗೊತ್ತಾ, ವೇದ ಅಂತ ಅದಕ್ಕೆ ಕರೆದಿರೋದು. ಅಷ್ಟೊತ್ತು ಉಪವಾಸ ಇದ್ದು ಬಿಟ್ಟರೆ ಉಪವಾಸ ಇದ್ದಾಗ ಲೆಕ್ಕ, ಅಲ್ಲಿವರೆಗೆ ತೊಗೊಂಡ್ಬಿಟ್ರೆ ಅದು ಏನಾಗುತ್ತೆ, ಆಹಾರದಷ್ಟು ದೇಹಕ್ಕೂ ಕೆಟ್ಟದ್ದು, ದೇವಕಾರ್ಯ ಮಾಡೋಕ್ಕೂ ಬರೋದಿಲ್ಲ, ಪಿತೃಕಾರ್ಯಕ್ಕೂ ಬರೋದಿಲ್ಲ. ಆದ್ದರಿಂದ ಅಷ್ಟೊತ್ತು ಬಿಟ್ಟರೆ ಸೈಂಟಿಫಿಕಲಿ ಕರೆಕ್ಟ್ ಅದು, 7 ಅವರ್ಸ್ಗೆ ತಿಂದಿದ್ದು ಪೂರ್ತಿ ಖಾಲಿಯಾಗಿರುತ್ತೆ, ಇಲ್ಲವರು ರೋಗ ಬರುತ್ತೆ ಅಂತ ಅರ್ಥ. ಈಗ 7 ಅವರ್ಸ್ ಮ್ಯಾಕ್ಸಿಮಮ್ ಅದು, ಆಮೇಲೆ ಏನೇನು ಪೂರ್ತಿ ಖಾಲಿ ಇರುತ್ತೆ. ಆಗ ಉಪವಾಸ ಇದ್ದಾಗ ಆಯ್ತಲ್ಲ ಅವನೀಗ, ಅದಕ್ಕೋಸ್ಕರ ಮಾಡಿರೋದು. ಆದ್ದರಿಂದ ಪಿತೃ ಕೊಡ್ಬೋದಲ್ಲ, ಕೊಡಲೇಬೇಕು. ಅವ್ರು ಶ್ರಾದ್ದ ಇದ್ದವರು 12:30 ಮಾಡಬೇಕು ಅಂತ ಹೇಳಿದೆ, ಇಲ್ಲ ರಾತ್ರಿ ಇದ್ದು ಮಾಡ್ತೀವಿ ಅಂತ ಹೇಳೋದಾದರೆ ಪೂರ್ತಿ ಉಪವಾಸ ಇದ್ದು 12:00 ಬಿಟ್ಟ ಮೇಲೆ 2 ಗಂಟೆಯೊಳಗೆ ಅದನ್ನು ಮಾಡಬೇಕು. ಈ ಮತ್ತೆ ಅದು ಭಾರಿ ಕಟ್ಟದ ಕೆಲಸ, ಆದ್ದರಿಂದ ನಿರ್ವಹ ಇಲ್ಲದೆ ಮಾಡಲೇಬೇಕಾಗ್ತಿ, ಆ ಥರ ಚಾನ್ಸ್ ಇಲ್ಲ. ಬೆಳಗ್ಗೆನೇ ಮಾಡ್ಬೋದಾದ್ರಿಂದ ಮೊದಲೇ ಮಾಡಿಬಿಡ್ಬೋದು. ಗ್ರಹಣದಲ್ಲಿ ನಕ್ಷತ್ರ ಮತ್ತು ರಾಶಿ ಅದು ಸಂಬಂಧಪಟ್ಟಂತೆ ದೋಷಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಶಾಂತಿ ಹೋಮ ಜಪ ಎಲ್ಲ ಹೇಳಿರ್ತಾರೆ, ಅದನ್ನು ಮಾಡ್ಕೊಂಡ್ಬಿಡೋದು ಶ್ರೇಷ್ಠ. ಆದರೆ ಉಪವಾಸ ಎಲ್ಲ ಮಾಡಿದರೆ ಭಾರಿ ಎಫೆಕ್ಟಿವ್, ಯಾರೋ ಮಠಕ್ಕೆ ಬರೆಸಿಬಿಡ್ತಾನೆ, ನಿದ್ದೆ ಹೊಡೆದ್ಬಿಡ್ತಾನೆ ಬಂದುಬಿಟ್ಟು, ಹಾಗೆಲ್ಲ ಮಾಡಬಾರ್ದು. ಅವನು ವೇದ ಫಾಲೋ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಬಿಟ್ಟು ಸ್ನಾನ ಇಲ್ಲ, ಹಿಡು ಸ್ನಾನ ಇಲ್ಲ, ಜಪ ಇಲ್ಲ, ಏನೂ ಇಲ್ಲ, ಎಷ್ಟು ಹೋಮ ಕೊಟ್ಟರು ಉಪಯೋಗ ಇಲ್ಲ, ಅದು ವೇಸ್ಟ್ ಇದ್ದಾಗಲೇ ಅದು ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಮಾಡಿ ಇನ್ನೊಂದು ಕಡೆ ಕೊಟ್ಟು ಮಾಡ್ತಾರಲ್ಲ ಅದು ಕೌಂಟ್ ಆಗುತ್ತೆ, ಹಾಗೆ ಮನೇಲಿ ಹೋಮ್ ಮಾಡೋಕ್ಕೆ ಆಗೋದಿಲ್ಲ, ಮಠದಲ್ಲಿ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಇಲ್ಲ. ಆದರೆ ಯಾವುದು ಮಾಡದೆ ಕೊಟ್ಟು ಮಲಗಿಬಿಡ್ತಾನೆ ಕೊರಿಗೆ ಹೋಗುತ್ತೆ ಅದು ಬೇರೆ, ಅವರಿಗೆಲ್ಲ ವೇಸ್ಟ್ ಅದು. ಅವ್ರಿಗೆ ಗ್ರಹಗತಿ ಭಾಳ ಕೆಟ್ಟದಾಗುತ್ತೆ, ಭಾಳ ಹುಷಾರಾಗಿರ್ತದೆ. ಇನ್ನು ಕೆಲವರು ಇರ್ತಾರೆ, ನಮ್ಮ ನಕ್ಷತ್ರಕ್ಕೂ ಸಮಸ್ಯೆ ಇಲ್ಲ, ನಮ್ಮ ರಾಶಿನೂ ಸೇಫ್ ಆದ್ದರಿಂದ ನಾವು ಸೇಫಾಗಿ ಮಲಗೋದು ತಿಳ್ಕೊಂಡ್ಬಿಡ್ಬಾರ್ದು. ಮತ್ತೆ ಅದು ಪರ್ವಕಾಲ ಆದ್ದರಿಂದ ಆಪತ್ತು ಇಲ್ಲದೆ ಹೋದರು ಮಾಡಿಬಿಟ್ರೆ ಭಾರಿ ಪುಣ್ಯ ಬರೋದ್ರಿಂದ ಅದು ವಿಶೇಷ ಅಡ್ವಾಂಟೇಜ್ ಕೊಡುತ್ತೆ. ಗೊತ್ತಾಯ್ತಾ? ಅದು ಇದ್ದವರು ಜಾಸ್ತಿ ಮಾಡಬೇಕು, ಇಲ್ಲದೇ ಇದ್ದವರು ಕೂಡ ಮಾಡಿದರೆ ಜಪ ತಪ ಪಾರಾಯಣಕ್ಕಂತೂ ಭಾರಿ ಶ್ರೇಷ್ಠ. ಸುಮ್ಮ ಕಿಂಬಂದರೆ ಪಿತೃತರ್ಪಣ ಅಷ್ಟೇ ಕೊಡೋದು, ಬೇರೆ ಕೆಲಸನೇ ಮಾಡೋದಿಲ್ಲ, ತಪ್ಪದು. ಪಾರಾಯಣ ಮಾಡಿ, ಜಪ ಮಾಡಿ, ಗ್ರಹಣ ಕಾಲದ ಲಾಸ್ಟ್ ಮೊಮೆಂಟ್ವರೆಗೂ ಪರ್ವಕಾಲನೇ ಅದು. ಮಧ್ಯಕಾಲಕ್ಕೆ ತಗ್ಗಷ್ಟ ತರ್ಪಣ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿಬಿಡ್ಬೋದು, ಪಾರಾಯಣ ಆದಿಗಳನ್ನ ಕಂಟಿನ್ಯೂ ಮಾಡಿಬಿಡ್ಬೋದು. ಆದ್ದರಿಂದ ಆ ಕೊಟ್ಟದಷ್ಟು ಮುಗಿತು ಅಂತ ತಿಳ್ಕೊಬಾರ್ದು. ಮತ್ತು ಹಿಡು ಸ್ನಾನ ಮಾಡಲೇಬೇಕು, ಬಿಟ್ಟು ಸ್ನಾನವೂ ಮಾಡಲೇಬೇಕು. ಹಿಡು ಸ್ನಾನ ಯಾರು ಮಾಡೋದಿಲ್ಲ ಅವ್ರಿಗೆ ಅಪಮೃತ್ಯು ಬರುತ್ತೆ ಅಂತ ಹೇಳ್ತಾರೆ. ಗ್ರಹಣ ಹಿಡಿದ ತಕ್ಷಣ ಸ್ನಾನ ಮಾಡಬೇಕು, ಅಪಮೃತ್ಯು ಬರುತ್ತೆ, ರೋಗ ಬರುತ್ತೆ. ಇವತ್ತು ಅದಕ್ಕೆ ಜಾಸ್ತಿ ಆಗಿರೋದು, ಎಂತೆಂಥ ರೋಗ ಬರಲಿಕ್ಕೆ ಕಾರಣ ಇವ್ರು ಗ್ರಹಣದ ನಮ್ಮ ಸೌತ್ ಇಂಡಿಯಾದಲ್ಲಿ ಇಲ್ಲೇ ಇಲ್ಲ ಕಾನ್ಸೆಪ್ಟ್, ಹೆಚ್ಚು ಕಡಿಮೆ ಹೋಗಿಬಿಟ್ಟಿದೆ. ಅದು ನಾರ್ತಲ್ಲಿ ಮಾತ್ರ ಎಲ್ಲ ಜಾತಿ ಜನ ಮಾಡ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಗ್ರಹಣ ಕಾಲಕ್ಕೆ ಅಂತ ಕೇಳಿದರೆ ಲಕ್ಷಗಟ್ಟಲೆ ಜನ ಸ್ನಾನ ಮಾಡ್ತಾರೆ. ಅಲ್ಲಿ ಭಾರಿ ಇದೆಲ್ಲ ಆಚಾರದ ಬಗ್ಗೆ ತುಂಬ ಹೆಚ್ಚು, ಗ್ರಹಣದ ಬಗ್ಗೆ ತೀರಾ ಪರ್ಟಿಕ್ಯುಲರ್ ಅವರು. ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರ ಅಂತಿದೆ, ಬ್ರಹ್ಮಸರೋವರ ಅಂತ ಕರೀತಾರೆ. ಅದು ಎಷ್ಟು ದೊಡ್ಡದಿದೆ ಅಂದರೆ ಲಕ್ಷ ಜನ ಒಂದ್ಸರ್ತಿ ಸ್ನಾನ ಮಾಡ್ಬೋದು ಅಲ್ಲಿ. ಅಷ್ಟು ನೂಕರಿದ್ದಿರ್ತಾರೆ, ಎಷ್ಟು ಜನ ಬರ್ತಾರೆ. ನಮ್ಮಲ್ಲಿ ನೆನ ಹೊಡೆಯೋದಿರೋದಿಲ್ಲ, ಹೋಗಿಬಿಟ್ರೆ ಯಾರ ಹತ್ರ ಹೋದರೆ ಎಲ್ಲ ತೀರ್ಥಕ್ಷೇತ್ರ ಖಾಲಿ ಇರ್ತಾರೆ, ಯಾರ್ಯಾರ ಇರೋದಿಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲ ಅವರಿಗೆ. ಅಲ್ಲಿ ಅಷ್ಟು ಜನ ಎಷ್ಟೋ ಥರ ಸ್ಟಾಪ್ ಬೇಡ ಸತ್ತೋಗ್ತಾರೆ, ಎಷ್ಟೋ ಜನಗಳು ಅಷ್ಟು ಜನ ಸಾಯ್ತಾರೆ. ಪ್ರಯಾಗದಲ್ಲಿ ಹಾಗೆ, ಇದರಲ್ಲಿ ಹಾಗೇನೆ. ಅದಿಷ್ಟು ಸರಿ ಅನುಸಂಧಾನ ಮಾಡಿ ಸ್ನಾನ ಮಾಡಬೇಕು, ಜಪ ದಾನ ಮಾಡಬೇಕು. ದಾನ ಮಾಡಬೇಕಾದ್ರೆ ಎರಡು ಭಾಗ ಅಲ್ಲಿ, ಆಗ ಯಾರೂ ಸಿಗೋದಿಲ್ಲ. ಯಾಕಂದರೆ ಅವರೆಲ್ಲ ಯಾರು ದಾನ ತೊಗೊಂಡ್ರು ದೀಪ ಜಪ ಮಾಡ್ತಾ ಕೂತ್ಬಿಟ್ಟಿರ್ತಾರೆ, ಯಾರೂ ಸಿಗೋದಿಲ್ಲ. ಅದಕ್ಕಾಗಿ ಎರಡು ಕೆಲಸ, ಮೊದಲೇ ಅವ್ರಿಗೆ ಹೇಳಿ ಕರೆಸಿ ಎದುರಿಟ್ಕೊಳ್ಳೋದು ಒಂದು ಪಕ್ಷ, ಅವ್ರು ಬಂದರೆ ಅಲ್ಲಿಗೂ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅವರು. ಅಕಸ್ಮಾತ್ ಸಂಕ್ರಮಣ ಆಮೇಲೆ ಬೇಕಾದ್ರೂ ಕೊಡ್ಬೋದು, ಅಥವಾ ಯಾರು ಸಿಗ್ತಾರೋ ಅವ್ರಿಗೆ ಆ ಕಾಲಕ್ಕೆ ಕೊಟ್ಟರು ಪರವಾಗಿಲ್ಲ. ತುಂಬ ಹುಡುಕಬೇಡಿ, ಆಗ ಸಿಕ್ಕೋರಿ ಬೇಕಾದ್ರೆ ಕೊಟ್ಟರು ಪರವಾಗಿಲ್ಲ ಅಂತ ಹೇಳ್ತಾರೆ ಹೊರತು ಬಿಡಬಾರ್ದು. ಇದು ಅದ್ರ ಬಗ್ಗೆ ಜ್ಞಾನದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೇಳಿರೋ ವಿಧಾನಗಳು. ಇನ್ನೊಂದು ವಿಶೇಷ ಅಂದರೆ ಅವ್ರಿಗೇನಾದರೂ ಇದಿದ್ದರೆ, ಪುರುಡ ಇದ್ದರೆ, ಸೂತಕ ಇದ್ದರೆ ಕೂಡ ಯೋಚನೆ ಮಾಡಬೇಡಿ. ಹಿಡು ಸ್ನಾನ ಮಾಡಲೇಬೇಕು, ಬಿಟ್ಟು ಸ್ನಾನ ಮಾಡಲೇಬೇಕು. ಮಧ್ಯಕಾಲ ಜಪನೂ ಮಾಡ್ಬೋದು ಅವರು, ಯಾವ ದೋಷವೂ ಇಲ್ಲ. ಗ್ರಹಣ ಹಿಡಿದಿರೋಷ್ಟು ಕಾಲ ಅವರು ಶುದ್ಧ ಇದ್ದಾಗ ಲೆಕ್ಕ, ಅವರಿಗೆ ಶೌಚ ಅಶೌಚ ಇದ್ದರೂ ಕೂಡ ಶುಚಿ ಇದ್ದಾಗ ಲೆಕ್ಕ. ಮನೆಯೊಳಗೆ ಓಡಾಡಬಾರ್ದು ಅಷ್ಟೇ, ಜಪ ಮಾಡೋಕ್ಕೆ ತಯಾರು ಅಲೋಟು. ಯಾಕೂ ಶುಚಿ ಇದ್ದೇವೆ ಅಂತೇಳಿ ಓಡಾಡೋ ಕೆಲಸ ಮಾಡಿದ್ರೆ ಅದು ಮಹಾಪಾಪ ಆಗ್ತದೆ. ಗ್ರಹಣ ಕಾಲಕ್ಕೆ ಮಾಡಿದ ಪಾಪ ಇನ್ನೂ ಪಾಪ ಜಾಸ್ತಿ ಆಗ್ತದೆ, ಅದು ಮಾಡಬಾರ್ದು. ತಮ್ಮ ಜಪ ಮಾಡಿಕೊಳ್ಳೋಕ್ಕೆ ತಯಾರು ಅಲೋಟು. ಎಷ್ಟು ಮಟ್ಟಿಗೆ ಗೊತ್ತಾ, ಹೊರಗಾದ ಹೆಂಗಸರು ಕೂಡ ಸ್ನಾನ ಮಾಡಬೇಕು ಅಂತ, ಅದು ವಿಶೇಷ. ಡೈರೆಕ್ಟ್ ಮಾಡೋಂಗಿಲ್ಲ, ಜರಡಿ ಇಟ್ಕೊಂಡು ಶವರಿಂದನೇ ಮಾಡ್ಬೋದೇ ಹೊರತು ಅದು ಅವರು ಕೂಡ ಅಷ್ಟೊತ್ತು ಪ್ಯೂರ್ ಇದ್ದಾಗಲೆಕ್ಕ. ಅವರು ಮಂತ್ರದಿಂದ ಹೇಳ್ಬೋದು ಆಯ್ನ ಕಾಲಕ್ಕೆ. ಗ್ರಹಣ ಬಿಡೋವರೆಗೂ ದೇ ಆರ್ ಎಲಿಜಿಬಲ್. ಗ್ರಹಣ ಬಿಟ್ಟ ತಕ್ಷಣ ಪ್ರಥಾ ಪ್ರಕಾರ ಇದಾಗಿಬಿಡುತ್ತೆ, ಆ ಕಾಲಕ್ಕೆ ಮಾತ್ರ ಅದು ಫಾಲೋ ಮಾಡಬೇಕು. ಇನ್ನು ಬಿಟ್ಟು ಸ್ನಾನ ಮಾಡದೆ ಹೋದರೆ ಕೆಲವರು ಯಾರಿಗೂ ಈಗ ಊಟ ಎಲ್ಲ ತಿಂಡಿ ಇಲ್ಲ ಮತ್ತೆ ಸ್ನಾನ ಮಾಡಬೇಕು ಅಂತೇಳಿ ಬಿಟ್ಟು ಸ್ನಾನ ಮಾಡೋದಿಲ್ಲ. ಮಾಡಿ ಏನು ಮಾಡೋದಿದೆ ನಾವೀಗ, ಕಾಫಿ ಕೂಡ ಕುಡಿಯೋಗಿಲ್ಲ ಅದ್ರದ್ದು ಯಾಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ಮಾಡ್ತೀವಿ ಅಂತ ಹೇಳ್ತಾರೆ. ತಪ್ಪದು, ತಕ್ಷಣ ಸ್ನಾನ ಮಾಡಿಬಿಡ್ಬೇಕು. ಬೆಳಗ್ಗೆ ಸ್ನಾನ ಬೇರೆ, ಅದು ಮಾಮೂಲು ಕೌಂಟ್ ಆಗಿದೆ. ಎಕ್ಸ್ಟ್ರಾ ಸ್ನಾನ ಇದೆ, ಹಿಡು ಸ್ನಾನದ ಜೊತೆಗೆ ಅಟ್ಯಾಚ್ ಆಗಿರೋ ಬಿಟ್ಟು ಸ್ನಾನ. ಆದ್ದರಿಂದ ಗ್ರಹಣ ಮೋಕ್ಷ ಸ್ನಾನ ಅಂತ ಹೆಸರು ಮಾಡಬೇಕು. ಅಕಸ್ಮಾತ್ ಮಾಡದೆ ಹೋದರೆ ಪ್ರತಿಯೊಂದು ಕ್ಲಾಸ್ ಹಾಕಿರ್ತಾರೆ, ಪೆನಾಲ್ಟಿ ಕ್ಲಾಸ್ ಇಲ್ಲದೆ ಹೋದರೆ ರೂಲೇ ಅಲ್ಲ. ಒಂದು ಪೆನಾಲ್ಟಿ ಕ್ಲಾಸ್ ಹಾಕಿ ಏನಂದರೆ ಮುಂದೆ ಸರ್ತ ಗ್ರಹಣ ಬರೋವರೆಗೂ ಒಂದು ಮೈಲಿ ಅಂತೆ, ಮತ್ತೆ ಮುಂದೆ ಸರ್ತ ಗ್ರಹಣ ಬರೋವರೆಗೂ ಜೀವನದಲ್ಲಿ ಬರದೇ ಇರ್ಬೋದು ಎಷ್ಟೋ ಸಲ. ಆ ಚಂದ್ರಗ್ರಹಣ ಹಾಗೆ ಬರಬೇಕು ಮತ್ತೆ, ಅದು ಹಾಗೆ ಬರುತ್ತೆ ಅಂತೇಳಿ ಗ್ಯಾರಂಟಿ. ಅದ್ರ ಬಂದು ಸ್ನಾನ ಮಾಡೋ ಸುಬ್ಬಲವ ಸ್ನಾನ ಮಾಡೋದು ವಾಸಿರೋ ಅಷ್ಟು ಕಾಯಿಗಳು ವಾಸಿರೋ ಕೆಲವರು ಖುಷಿ ಆಗುತ್ತೆ. ಅಲ್ಲಿವರೆಗೂ ಸಂಧಾನೆ ಬಿಡ್ಬೋದು ಅಂತ ಬಿಟ್ಬಿಡೋದು ಬೇಕಾದ್ರೆ, ಅಲ್ಲಿವರೆಗೆ ಅರ್ಧ ಸಂಧಾನೆ ಆಗುತ್ತಲ್ಲ ಅಷ್ಟೇ ಸಮಾಧಾನ. ಮೈಲಿಗೆ ಅವರು ಯಾವ ಕೆಲಸಕ್ಕೂ ಬರೋದಿಲ್ಲ, ಅದಕ್ಕಾಗಿ ಮಾಡಬಾರದು. ಸರಿಯಾಗಿ ಹಿಡು ಸ್ನಾನ ಮಕ್ಕಳು ಮರೆಸಿದ್ರೆ ಎಬಿಸಾದರೂ ಮಾಡಿಸಿ ಅಂತ ಹೇಳ್ತಾರೆ. ತೀರ ಚಿಕ್ಕ ಮಕ್ಕಳಿಗೆ ದೋಷ ಇಲ್ಲ, ಹುಡುದವರಿಗೆ ಹಿಡು ಸ್ನಾನ ಬಿಡು ಸ್ನಾನ ಮಾಡೋಷ್ಟು ಮಟ್ಟಿಗಾರ ಎಬ್ಬಿಸ್ಬೇಕು ಅವ್ರನ್ನ, ಅದು ತಪ್ಪಲ್ಲ, ವಿಧಿ ಅಂತ ಕರೆದಿಲ್ಲ. ಇದೆಲ್ಲ ಮಾಡಿದರೆ ಗ್ರಹಣ ಭಾಳ ಪುಣ್ಯ ಬರುತ್ತೆ ಅಂತ ಒಂದು ಯೋಗ ಎಸ್ತರ್ತಿ ಬಂದಿದೆ. 1:55 ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದರಿಂದ ತಪ್ಪದೇ ಉಪಯೋಗಿಸ್ಬೇಕು. ಆದ್ದರಿಂದನೇ ಆಗ ಉಪಕರ್ಮ ಇಲ್ಲ, ಒಂದು ಉಪಕರ್ಮ ನೂತನವೂ ಇಲ್ಲ ನಿತ್ಯನೂ ಇಲ್ಲ. ಮೊದಲೇ ಮಾಡಿಬಿಡ್ಬೇಕಾಗ ನಾ ಹಸ್ತ ನಕ್ಷತ್ರ ಇರಬೇಕಲ್ಲ, 27 ಇದೆ, ಅದು ಅವತ್ತು ಮಾಡಿಬಿಟ್ರೆ ಮೂರೈತೆ ಅಷ್ಟೇ ಹೊರತು ಅದಕ್ಕೆ ಕಾಯಬೇಕಾಗಿಲ್ಲ. ಆ ಗ್ರಹಣದವರೆಗೂ ಗ್ರಹಣದಿಸ ಇಲ್ಲ ಅಂತ ಬಿಟ್ಟರೆ ಇಲ್ಲ. ಋಗ್ವೇದ ಇಬ್ಬರಿಗೂ ಕಾಮನ್, ಅದು ಋಗ್ವೇದಿಗಳಿಗೂ ಇಲ್ಲ ಯಜುರ್ವೇದಿಗಳಿಗೂ ಅವತ್ತಿಲ್ಲ. ಮೊದಲೇ ಮಾಡ್ಕೊಂಡ್ಬಿಟ್ರೆ ಹೋದ ವರ್ಷದ ಹಾಗೆ ಆಗಿತ್ತು. ಲಾಸ್ಟ್ ಇಯರ್ ಕೂಡ ಹುಣ್ಣಿಮೆ ದಿವಸ ಅವತ್ತು ಅಸ್ತ ಇತ್ತಾಗ ಅಸ್ತ ಇದ್ದರಿಂದ ಮಾಡಿದ್ದಿಲ್ಲ. ಇಷ್ಟು ಗ್ರಹಣ ಇದ್ದರಿಂದ ಮಾಡೋಕ್ಕೆ ಬರೋದಿಲ್ಲ, ಮೊದಲೇ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ಬೋದು. ಇಷ್ಟಾದರೆ ಗ್ರಹಣದ ವ್ಯವಸ್ಥೆ ಆಗುತ್ತೆ. ಇನ್ನು ಕೃಷ್ಣಾಷ್ಟಮಿಗೆ ಇನ್ನೂ ಟೈಮ್ ಇದೆ, ಆದ್ದರಿಂದ ಆ ವಿಶೇಷ ಅಂಶ ನಾ ಹೇಳ್ಬೋದು. ಇಷ್ಟು ತಿಳ್ಕೊಂಡು ನಾವು ಚಾತುರ್ಮಾಸದಲ್ಲೇ ಗ್ರಹಣ ಇನ್ನೊಂದು ವಿಶೇಷ, ಮತ್ತೆ ಚಾತುರ್ಮಾಸದಲ್ಲಿ ಗ್ರಹಣ ಬಂದರೆ ಇನ್ನೊಂದು ಎಕ್ಸ್ಟ್ರಾ ಪುಣ್ಯ, ಇನ್ನೊಂದು ಸ್ವಾರಸ್ಯ. ಇಷ್ಟು ಗ್ರಹಣ ಸೋಮವಾರ ಬರುತ್ತೆ, ಸೋಮವಾರ ಚಂದ್ರಗ್ರಹಣ ಬಂದರೆ ಮಹಾಪುಣ್ಯ ಅಂತ ಕರೀತಾರೆ. ಆ ಚೂಡಾಮಣಿ ಯೋಗ ಅಂತ ಹೆಸರು ಅದಕ್ಕೆ. ಭಾನುವಾರ ಸೂರ್ಯಗ್ರಹಣ ಬಂದರೆ ಚೂಡಾಮಣಿ ಯೋಗ, ಸೋಮವಾರ ಚಂದ್ರಗ್ರಹಣ ಬಂದರೆ ಅದು ಚೂಡಾಮಣಿ ಯೋಗ. ಸೋಮವಾರ ಬಂದಿದೆ ಈ ಸಲ, ಅದು ಎಕ್ಸ್ಟ್ರಾ ಅಡ್ವಾಂಟೇಜ್ ಆದ್ದರಿಂದ ಪ್ರತಿಯೊಬ್ಬರು ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಬೇಕಾದ್ರೆ ಚಾತುರ್ಮಾಸದಲ್ಲಿ ಆಗಿರೋದೊಂದು, ಸೋಮವಾರ ಆಗಿರೋದೊಂದು, ಎರಡು ಸೇರಿರೋದ್ರಿಂದ ಚೆನ್ನಾಗಿ ಉಪಯೋಗ ಮಾಡಿಕೊಂಡವರಿಗೆ ಎಷ್ಟೋ ಮಂತ್ರಗಳ ಸಿದ್ಧಿ ಆಗಿಬರುತ್ತಂತೆ. ನೂರಾರು ವರ್ಷ ಜಪ ಮಾಡಿ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆ ಒಂದು ಗಂಟೆಯಲ್ಲೇ ಬರುತ್ತೆ. ಅಂಥ ಒಂದು ವಿಶಿಷ್ಟವಾದ ಸಿದ್ಧಿ ಇರೋದರಿಂದ ಯಾರೋ ಒಂದು ಕಳ್ಕೊಳ್ಳೋಕೆ ಹೋಗಬಾರ್ದು, ಅದು ಕಾಯ್ತಾ ಇರಬೇಕದು, ಅದು ಫುಲ್ ಅಡ್ವಾಂಟೇಜ್ ತೊಗೊಳ್ಳೋಕೆ ಕಾಯ್ತಾ ಇರಬೇಕೆ ಹೊರತು ಯಾಕೆ ಬಂತು ಅಂತ ಅದನ್ನು ಇದು ಮಾಡೋಕ್ಕೆ ಹೋಗಬಾರ್ದು. ಒಳ್ಳೆ ಆಪರ್ಚುನಿಟಿ ಅದು, ಎಂದೂ ಮಿಸ್ ಮಾಡ್ಕೋಬಾರ್ದು. ಅಷ್ಟನ್ನು ಹೇಳಿ ಮುಂದಿನ ಪ್ರವಚನ ನಮ್ಮದು ನಡೆಯೋದು ಜಯತೀರ್ಥರ ಆರಾಧನೆ ದಿವಸ 14ನೇ ತಾರೀಕು. ಜಯತೀರ್ಥ ಇಡೀ ನಮ್ಮ ಸಮಾಜದ ಟೀಕಾಕೃತ್ಪಾದರು, ಅವರ ಆರಾಧನೆ 14 ಮುಂದಿನ ಶುಕ್ರವಾರ ಇರುತ್ತೆ, ಅವತ್ತಲ್ಲಿ ಪ್ರವಚನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಇದು ಸೇವಾಕರ್ತರಾಗಿ ಹೆಚ್ ಎಸ್ ವಾಸ್ತಿವೃದ್ಧ ದಂಪತಿಗಳು, ನಮ್ಮ ನಾಗರಾಜ್ ಗುರುರಾಜರಾವ್ ದಂಪತಿಗಳು, ಮತ್ತು ಸತ್ಯನಾರಾಯಣ ದಂಪತಿಗಳು, ಅದೇ ರೀತಿ ಶ್ರೀಪತಿ ದಂಪತಿಗಳು, ಮಳ್ಳೂರು ಶ್ರೀಧರ್ ಅವರು,